तेजोवादिवयो यसर्गो मृत काम्ना स्वेन सदा निरस्तकुहकम् सत्यम् परम् धीमहि श्रीगुरुभ्यो नमः हरिः ओम् ಪ್ರಹ್ಲಾದರಾಜರ ವರ್ಣನೆಯನ್ನ ಮಾಡುತ್ತಾ ಇದ್ದಾರೆ. ತಸ್ಯ ದೈತ್ಯಪದೇನ ಪುತ್ರಾಃ ಚತ್ವಾರಃ ಪರಮಭೂತಾಃ. ಆ ದೈತ್ಯರ ರಾಜ ಆಗಿರ್ತಕ್ಕಂಥ ಹಿರಣ್ಯಕಶಿಪುವಿಗೆ ನಾಲ್ಕು ಜನ ಮಕ್ಕಳಯ್ಯ. ಆ ನಾಲ್ಕು ಜನ ಮಕ್ಕಳು ಪರಮ ಅದ್ಭುತಃ ಅಂತ ನಾರದರು ವರ್ಣನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಹ್ಲಾದೋಭವಂ ಮಹಾಂಸ್ತೇಷಾಂ ಗುಣೈಹಿ ಮಹದುಪಾಸಕ. ಪ್ರಹ್ಲಾದರಾದರು ಆ ನಾಲ್ಕು ಜನರಲ್ಲಿ ಶ್ರೇಷ್ಠರಾಗಿದ್ರು. ಗುಣೈಹಿ ಮಹದುಪಾಸಕ, ಒಳ್ಳೆ ಶಬ್ದಗಳನ್ನು ಹಾಕ್ತಾ ಇದ್ದಾರೆ. ಅವರು ವಿಶೇಷವಾದ ರೀತಿಯಲ್ಲಿ ಗುಣಗಳನ್ನ, ದೇವರ ಗುಣಗಳನ್ನ ಉಪಾಸನೆ ಮಾಡುತ್ತಾರಂತೆ. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ ಜಿತೇಂದ್ರಿಯ. ನೋಡಿ, ಒಂದೊಂದು ಪಟ್ಟಿ ಕೊಡ್ತಾ ಬರ್ತಾ ಇದ್ದಾರೆ. ತುಂಬಾ ಹೇಳುತ್ತಾರೆ ಪ್ರಹ್ಲಾದರಾಜರ ಕುರಿತು. ತುಂಬಾ ಹೇಳಿ ಕೊನೆಗೆ ಹೇಳುತ್ತಾರೆ, ನಾನು ಹೇಳಬೇಕು ಅಂತ ನನಗಿದೆ, ತುಂಬಾ ಇವೆ ಗುಣಗಳು ಅಂತ ಹೇಳ್ತಾರೆ. ಮಾತುಗಳನ್ನ ನೋಡೋಣ. ಹಾಗೆ ನೋಡಿದ್ರೆ ನಮಗೆ ಪ್ರಹ್ಲಾದರಾಜನ, ರಾಘವೇಂದ್ರ ಸ್ವಾಮಿಗಳ ಒಂದು ವಿಶೇಷವಾದ ಆ ತತ್ವದ ಪರಿಚಯ ಆಗುತ್ತೆ. ಬ್ರಹ್ಮಣ್ಯ, ಬ್ರಹ್ಮಣ್ಯ ಶಬ್ದಕ್ಕರ್ಥ ಏನು ಅಂದರೆ ಬ್ರಹ್ಮ ಭಗವಂತನನ್ನ ಅಣತಿ ಚೆನ್ನಾಗಿ ತಿಳ್ಕೊಂಡಿದ್ದಾರಂತೆ. ಭಗವಂತನನ್ನ ಶೀಲ ಸಂಪನ್ನರಾಗಿದ್ದಾರೆ, ಸತ್ಯಸಂಧರಾಗಿದ್ದಾರೆ, ಇಂದ್ರಿಯಗಳನ್ನ ಗೆದ್ದಿದ್ದಾರೆ. ಯಾರು? ಐದಾರು ವರ್ಷದ ಹುಡುಗ. ಆತ್ಮವತ್ ಸರ್ವಭೂತಾನಾಂ ಏಕ ಪ್ರಿಯ ಸುಹೃತ್ತಮ. ಹೇಗೆ ತನ್ನ ನಮಗೆ ದುಃಖ ಆಗುತ್ತೆ, ದುಃಖ ನಮಗೆ ಬಂದ್ರೆ ಗೊತ್ತಾಗುತ್ತೆ, ಇನ್ನೊಬ್ಬರಿಗೆ ಬಂದರೆ ಆ ಪರವಾಗಿಲ್ಲ ಅಂದ್ಬಿಡ್ತೇವೆ. ಆದರೆ ಇನ್ನೊಬ್ಬರಿಗೆ ದುಃಖ ಬಂದರೆ, ತನಗೆ ದುಃಖ ಬಂದರೆ ಎಷ್ಟು ಒದ್ದಾಡ್ತೀವೋ ಇನ್ನೊಬ್ಬರಿಗೆ ಬಂದರೂ ಕೂಡ ಅದೇ ರೀತಿ ದುಃಖ ಪಡುವಂತವರಂತೆ ಪ್ರಹ್ಲಾದರಾದರು. ಪ್ರಿಯ ಸುಹೃತ್ತಮ, ಪ್ರಿಯರು ಹೌದು, ಸುಹೃತ್ತರಲ್ಲಿ ಸುಹೃತ್ ಅಂದ್ರೆ ಅಪೇಕ್ಷಾ ಪಡದೆ ನಮ್ಮಿಂದ ನಮಗೆ ಉಪಕಾರ ಮಾಡುವವರು ಸುಹೃತ್. ಅದರಲ್ಲಿ ಶ್ರೇಷ್ಠರವರು ದಾಸರತ್ ಸನ್ನತ ಆರ್ಯಾಂಗ್ರಿ. ದೊಡ್ಡವರಿಗೆ ದಾಸರಂತೆ ತಲೆವಾಗಿರ್ತಾರೆ. ಪಿತೃವತ್ ದೀನವತ್ಸಲ, ಯಾರು ತಮ್ಮ ಹತ್ರ ದೀನರಾಗಿ ಬರ್ತಾರೆ ಅವರನ್ನ ತಂದೆಯಂತೆ ರಕ್ಷಣೆ ಮಾಡ್ತಾ ಇದ್ದಾರೆ. ಭ್ರಾತೃವತ್ ಸದಸ್ಯ ಸ್ನಿಗ್ಧ. ಸಮಾನರಾದವರಲ್ಲಿ ವಿಶೇಷವಾಗಿ ಸೋದರರಂತೆ ಇದ್ದಾರೆ. ಗುರು ಈಶ್ವರ ಭಾವ, ಗುರುಗಳಲ್ಲಿ ಭಗವಂತನೇ ಸದಾ ನಿಂತಿದ್ದಾನೆ ಎಂಬ ಚಿಂತನೆಯಿಂದ ಗುರುಗಳನ್ನ ದೇವರ ಪ್ರತಿಮೆಯಾಗಿ ನೋಡುತ್ತಾ ಇದ್ದಾರಂತೆ. ಇನ್ನ ಹೇಳ್ತಾರೆ, ವಿದ್ಯಾ ಅರ್ಥ ರೂಪ ಜನ್ಮಾದ್ಯೈ ಮಾನಸ್ತಂಭ ವಿವರ್ಜಿತ ಅಂದ್ರು. ಅಂದರೆ ದುಡ್ಡು ಏನು, ಹಿರಣ್ಯ ಕಟುಬಿನ ಮಗ ಏನು ಕಡಿಮೆ, ಅದರಲ್ಲೂ ಸ್ವರ್ಗವನ್ನ ಗೆದ್ದಿದ್ದಾನ ಆತ. ಸ್ವರ್ಗವನ್ನ ಆಕ್ರಮಣ ಮಾಡಿಕೊಂಡು ಕೂತಿದ್ದಾನೆ. ಇಡೀ ಮೂರು ಲೋಕಗಳಲ್ಲಿ ಸಂಪತ್ತೆಲ್ಲ ಅವರದ್ದೇ, ಅವರ ಮಗ. ಅಷ್ಟೇ ಅಲ್ಲ, ಒಳ್ಳೆ ರೂಪ, ಒಳ್ಳೆ ಜನ್ಮ ಎಲ್ಲ ಇವೆ. ಯಾವ ಅಹಂಕಾರವೂ ಅವರಲ್ಲಿ ಇಲ್ಲ. ಅದರ ಪ್ರಯುಕ್ತವಾದ್ದು ಉದ್ವಿಗ್ನಚಿತ್ತ ವ್ಯಸನೇಶು ನಿಸ್ಪೃಹ. ಅವರಲ್ಲಿ ಉದ್ವಿಗ್ನ ಚಿತ್ತ ಎಂಬುದು ಇಲ್ಲಂತೆ. ರಾಯರಿಗೆ ನಮಸ್ಕಾರ ಮಾಡುವಾಗ ನಮಗೆ ಯಾವಾಗಲೂ ಯಾವುದೋ ಒಂದು ಉದ್ವಿಗ್ನತ ಇದ್ದೇ ಇರುತ್ತೆ, ಅದೋ ಇದೋ ಅದೋ ಇದೋ ಅಂತ. ಅದು ಇಲ್ಲದೇ ಇರಬೇಕಾದ್ರೆ ರಾಯರ ಒಳಗಿರುವಂತಹ ಭಗವಂತ ರಾಯರಲ್ಲಿ ಉದ್ವಿಗ್ನತಾನೆ ಕೊಡಲಿಲ್ಲ ಅಂತ ಚಿಂತನೆ ಮಾಡಿದರೆ ನಮ್ಮ ಉದ್ವಿಗ್ನತಾ ಪರಿಹಾರ ಆಗುತ್ತೆ. ವ್ಯಸನೇಶು ನಿಸ್ಪೃಹ, ಯಾವ ರೀತಿಯಾದ ವ್ಯಸನಗಳು ಇವರಲ್ಲಿ ಇಲ್ಲಂತೆ. ಶುದ್ಧೇಶು ದೃಷ್ಟೇಶು ಗುಣೇಶು ಅವಸ್ತು ದೃತ್, ಶುದ್ಧೇಶು ದೃಷ್ಟೇಶು ಯಾವ ಯಾವ ಪದಾರ್ಥಗಳನ್ನ ವ್ಯಕ್ತಿಗಳನ್ನ ನೋಡುತ್ತಾರೆ, ಯಾರ ಕುರಿತು ಕೇಳುತ್ತಾರೆ, ಅವರಲ್ಲೆಲ್ಲ ಕೂಡ ಅವಸ್ತು ದೃತ್. ಅವಸ್ತು ಅಂದ್ರೆ ಬ್ರಹ್ಮನೆಂಬ ವಸ್ತುವನ್ನ ಸರ್ವತ್ರ ನೋಡುತ್ತಾ ಇದ್ದಾರಂತೆ ಇವರು. ಇನ್ನ ದಾಂತೇಂದ್ರಿಯ ಪ್ರಾಣ ಶರೀರ ಭೀತ್ಸದ ಪ್ರಶಾಂತ ಕಾಮೋ ರವಿದಾಸುರೋಸುರ, ಇಲ್ಲಿ ಹೇಳುತ್ತಾರೆ ದಾಂತ ಇಂದ್ರಿಯ ಪ್ರಾಣ ಶರೀರ ಧೀಹಿ, ಬುದ್ಧಿಯನ್ನ ನಿಯಮ ಮಾಡಿದ್ದಾರೆ, ಶರೀರವನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದಾರೆ, ಪ್ರಾಣವನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದಾರೆ, ಇಂದ್ರಿಯಗಳನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದಾರಂತೆ. ಯಾರು? ಐದಾರು ವರ್ಷದ ಹುಡುಗ. ಪ್ರಶಾಂತ ಕಾಮ, ಕಾಮಗಳೆಲ್ಲ ಶಾಂತ ಆಗಿಬಿಟ್ಟಿದೆ. ಇನ್ನ ಇವರ ಪರಿಚಯ ಮಾಡಿಕೊಡುತ್ತಾರೆ. ಅಲ್ಲ, ಇಷ್ಟೆಲ್ಲ ವರ್ಣನೆ ಮಾಡ್ತಾ ಇದ್ದೀರಿ, ಏನಾದ್ರೂ ಸರಿ ಅಸುರವೇ ಅಲ್ಲವಾ? ಅಸುರ ಬಾಲಕ ಅಂದರೆ ರವಿತ ಆಸುರೋ ಅಸುರ ಅಂದ್ರು. ರವಿತಾಸುರ ಅಂದರೆ ಆಸುರೀಭಾವ ಇಲ್ಲದಂತ ಅಸುರ. ಅಸು ಅಂದ್ರೆ ಪ್ರಾಣದೇವರು, ಅವರಲ್ಲಿ ರಹ ಅಂದ್ರೆ ರಮನೀತಿ ರಹ, ಪ್ರಾಣದೇವರಲ್ಲಿ ಸದಾ ಮನಸ್ಸಿಟ್ಟು ಅವರಲ್ಲಿ ಇರುವ ಭಗವಂತನನ್ನ ಚಿಂತನೆ ಮಾಡುತ್ತಾರಾದ್ದರಿಂದ ಇವರಿಗೆ ಅಸುರ ಅಂತ ಕರೆದರು. ಅದ ಕಾರಣ ರವಿತ ಆಸುರೋ ಅಸುರ, ಆಸುರಿ ಭಾವ ಇಲ್ಲದ ಅಸುರವರು. ನಂತರ ತುಂಬಾ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಯಸ್ಮಿನ್ ಮಹಾಗುಣ ರಾಜನ್ ದೃಶ್ಯಂತೆ ಕವಿಭೂ ನದಿ ಅಧುನಾ ವಿಧೀಯಂತೆ ಯಥಾ ಭಗವತೀಶ್ವರೇ. ಆ ಪ್ರಹ್ಲಾದರಾಜರಲ್ಲಿ ಎಷ್ಟೆಲ್ಲ ಗುಣಗಳಿವೆ ಅವೆಲ್ಲವೂ ಕೂಡ ಜ್ಞಾನಿಗಳಾದವರು ಸ್ವೀಕಾರ ಮಾಡ್ತಾ ಇದ್ದಾರಂತೆ. ಹೌದು ಹೌದು, ಹೀಗಿದೆ ಹೀಗಿದೆ ಅಂತ. ಆ ಪ್ರಹ್ಲಾದರಾಜರಲ್ಲಿ ಅನೇಕ ಗುಣಗಳಿವೆ, ನಾನು ಸ್ವಲ್ಪ ಮಾತ್ರ ಹೇಳಿದೆ. ನಾರದರು ಹೇಳುವಂತ ಮಾತು, ನಾನು ಪ್ರಹ್ಲಾದರಾಜರ ಕುರಿತು ಸ್ವಲ್ಪ ಮಾತ್ರ ಹೇಳಿದೆ. ಅನೇಕ ಗುಣಗಳು ಜ್ಞಾನಿಗಳು ಸ್ವೀಕಾರ ಮಾಡುತ್ತಾ ಇದ್ದಾರೆ, ಅವರೊಳಗಿರುವ ಗುಣಗಳನ್ನ ಅವೆಲ್ಲ ನಾನು ಹೇಳುತ್ತಾ ಇಲ್ಲ. ಅಷ್ಟೇ ಅಲ್ಲ, ಯಥಾ ಭಗವತೀಶ್ವರೇ ಅಂತ. ದೇವರಲ್ಲಿ ಗುಣಗಳು ಹೇಗೆ ಲೆಕ್ಕ ಮಾಡಲಿಕ್ಕಾಗ್ತಾ ಇಲ್ಲವೋ ಹಾಗೆಯೇ ಪ್ರಹ್ಲಾದರಾಜರಲ್ಲೂ ಕೂಡ ಗುಣಗಳು ಲೆಕ್ಕ ಮಾಡಲಿಕ್ಕಾಗ್ತಾ ಇಲ್ಲ ಅಂದ್ರು. ಇದೇನಪ್ಪ ದೇವರಿಗೆ ಹೋಲಿಸಿದರಲ್ಲ ಅಂದ್ರೆ, ಹಾಗಲ್ಲ, ಇವರೊಳಗೆ ಭಗವಂತ ಅನೇಕ ಗುಣಗಳು ಪ್ರಕಟ ಮಾಡಿದ, ಅದಕ್ಕೆ ಇವರಲ್ಲೂ ವಿಶೇಷವಾದಂತ ಗುಣಗಳು ಪ್ರಕಟ ಆಗಿವೆ. ಹೇಗೆ ದೇವರಲ್ಲಿರುವ ಗುಣಗಳು ಬಿಂಬನಲ್ಲಿ ನಮಗೆ ಎಡಿಸಲಿಕ್ಕಾಗಲ್ಲವೋ ಅದೇ ರೀತಿ ಪ್ರತಿಬಿಂಬನಾದಂತ ಪ್ರಹ್ಲಾದರಾಜರಲ್ಲೂ ನಾವು ಎಣಿಸಲಿಕ್ಕಾಗ್ತಾ ಇಲ್ಲ ಹೇಳ್ತಾರೆ. ಗುಣೈಹಿ ಅಲಂ ಅಸಂಖ್ಯೇಯೈಹಿ ಮಹಾತ್ಮ್ಯಂ ತಸ್ಯ ಸೂಚ್ಯತೆ. ಪ್ರಹ್ಲಾದರಾಜರ ಮಹಾತ್ಮ್ಯಂಥದ್ದು ಅಂದರೆ ಅವರ ಗುಣಗಳನ್ನ ನಾವು ಎಣಿಸಲಿಕ್ಕೆ ಸಾಧ್ಯವಿಲ್ಲ ಹೇಳ್ತಾರೆ. ಗುಣೈಹಿ ಅಲಂ ಅಸಂಖ್ಯೇಯೈಹಿ. ಇಲ್ಲಿ ಯಾರು ಈ ಮಾತು ಹೇಳಿದ್ದು? ನಾರದರು ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜರಲ್ಲಿ ಗುಣಗಳನ್ನ ಎಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಪ್ರಹ್ಲಾದರಾಜರ ಕಕ್ಷ ಎಲ್ಲಿ, ನಾರದರ ಕಕ್ಷ ಎಲ್ಲಿ? ನಾರದಕ್ಕಿಂತ ಕಡಿಮೆ ಕಕ್ಷದಲ್ಲಿ ಪ್ರಹ್ಲಾದರಾಜರು ಬರುವುದು. ತದಪಿ ಅವರ ಅನುಗ್ರಹದಿಂದ ಗುರುಮಹರ್ಷಿಗಳ ಸಮಾನ ಸ್ಥಾಯಿಗೆ ಬರ್ತಾರೆ. ಯಾರು? ಪ್ರಹ್ಲಾದರಾಜರು. ನಾರದರ ಕರುಣೆಯಿಂದ ಗುರುಮಹರ್ಷಿಗಳ ಸಮಾನ ಸ್ಥಾಯಿಗೆ ಬರ್ತಾರೆ ಅಂತಹದ್ದು ನಾರದರೇ. ನನಗೆ ಪ್ರಹ್ಲಾದರಾಜರಲ್ಲಿ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಬೇಕಾದರೆ ಏನು ಕಾರಣ ಅಂದರೆ ಹೇಳುತ್ತಾರೆ, ಅಲ್ಲಿ ಪ್ರಹ್ಲಾದರಾಜರು ಮಾತ್ರ ಇಲ್ಲ, ಒಳಗೆ ನಾಲ್ಕು ಜನ ಇದ್ದಾರೆ. ಯಾರ್ಯಾರಿದ್ದಾರೆ ಅಂದರೆ ಪ್ರಹ್ಲಾದರಾಜರನ್ನ ಕುರಿತು ವಿಜಯೇಂದ್ರರು ಹೇಳುತ್ತಾರೆ. ಎಲ್ಲರೂ ಒಪ್ಪಿಕೊಳ್ಳುವ ಜ್ಞಾನಿಗಳೇ ಅಲ್ವಾ ವಿಜಯೇಂದ್ರರು? ಅಪರೋಕ್ಷ ಜ್ಞಾನಿಗಳು ಅಂತ ಎಲ್ಲರೂ ಒಪ್ತಿರಲ್ವಾ? ವಿಜಯೇಂದ್ರರು ವ್ಯಾಸರಾಜರ ಸ್ತೋತ್ರದಲ್ಲಿ ಹೇಳುತ್ತಾರೆ, ಪ್ರಹ್ಲಾದಸ್ಯಾವತಾರೋಸೌ. ಪಟ್ಟ ಮಾತು ವಿಜಯೇಂದ್ರ ವ್ಯಾಸರಾಜರ ಕುರಿತು ಹೇಳೋದು. ಪ್ರಹ್ಲಾದರಾಜರ ಅವತಾರವೇ ಇವರು. ಪ್ರಹ್ಲಾದಸ್ಯಾವತಾರೋಸೌ ಅಷ್ಟೇ ಅಲ್ಲ, ಇಂದ್ರಸ್ಯ ಅನುಪ್ರವೇಶವಾನ್, ಇಂದ್ರದೇವರ ಅನುಪ್ರವೇಶ, ಆವೇಶವದೇ ಒಳಗೆ ಎಂದು ಈ ರಹಸ್ಯ ವಿಜಯೇಂದ್ರರು ಹೊರಹಾಕಿದರು. ಇನ್ನ ನಮ್ಮ ಪುರಂದರದಾಸರು ಶೇಷಾಂಶ ಪ್ರಹ್ಲಾದನೆಂದೆನಿಸಿದೆ ಎಂದರು. ಶೇಷಾಂಶ ಅಂತ ಸ್ಪಷ್ಟವಾಗಿ ಹೇಳಿದರು ವ್ಯಾಸರಾಜರ ಕುರಿತು ಹೇಳುವಾಗ. ಹಾಗಾದರೆ ಒಳಗೆ ಇಂದ್ರ ದೇವರ ಆವೇಶ ಇದೆ, ಶೇಷದೇವರ ಆವೇಶ ಇದೆ. ಮಧ್ವಾಚಾರ್ಯರೇ ಹೇಳಿದರು ವಾಯುನಾದ ಸಮಾವಿಷ್ಟ, ವಾಯುದೇವರಿಂದ ಕೂಡಿಕೊಂಡಿದ್ದಾರೆ ಇವರು ಅಂತ. ಇನ್ನ ಭಟ್ಟ ಹೇಳ್ತಾರೆ ನರಸಿಂಹ ರೂಪ ನಿಂತಿದೆ. ನರಸಿಂಹ ರೂಪ ವಾಯುದೇವರು, ಶೇಷದೇವರು, ಇಂದ್ರದೇವರ ಆವೇಶ, ಸ್ವಯಂ ಪ್ರಹ್ಲಾದರಾಜರು ಇಷ್ಟೆಲ್ಲ ನಿಂತಿರುವಾಗ ಅದಕ್ಕೆ ನಾರದರ ಬಾಯಿಯಿಂದ ಬರ್ತಾ ಇದೆ, ನನಗೂ ಸಾಧ್ಯ ಇಲ್ಲ ಪ್ರಹ್ಲಾದರಾಜರ ಗುಣಗಳನ್ನ ಎಳಿಸಲಿಕ್ಕೆ. ಗುಣೈ ಅಲಂ ಅಸಂಖ್ಯೈ, ಲೆಕ್ಕ ಮಾಡಲಿಕ್ಕಾಗಿಲ್ಲ. ಇದರಿಂದ ಗೊತ್ತಾಗತ್ತಯ್ಯ ಮಹಾತ್ಮ್ಯಂ ತಸ್ಯ ಸೂಚ್ಯತೆ, ವಾಸುದೇವೇ ಭಗವತಿ ಯಶ್ಚ ನೈಸರ್ಗಿಕೀರತಿ. ಆ ವಾಸುದೇವ ಭಗವಂತನಲ್ಲಿ ಯಾರಿಗೆ ಸಹಜವಾಗಿರತಕ್ಕಂಥ ರತಿ ಬರ್ತಾ ಇದೆಯೋ ಅವರಯ್ಯ ಪ್ರಹ್ಲಾದರಾದರು. ಹೌದಾ? ಹೇಗಿದ್ರು ಅವರು ವರ್ಣನೆ ಮಾಡುತ್ತಾರೆ. ನೆಕ್ಸ್ಟ್ ಕ್ರೀಡನಕ ಬಾಲ, ಐದಾರು ವರ್ಷದ ಹುಡುಗ ಆಟಿಗೆ ಸಾಮಾನನ್ನ ಬಿಟ್ಟಿದ್ದಾರೆ, ಮೂಲೆಗೆ ಕೂತಿದ್ದಾರೆ. ಮನೆಯಲ್ಲಿ ತುಂಬಾ ಹುಡುಗರಿರ್ತಾರೆ, ಗಲಾಟೆ ಗಲಾಟೆ ಇರುತ್ತೆ ಅಂತದ್ದು. ಒಂದು ಗಂಟೆ ಎಲ್ಲರೂ ಸುಮ್ಮನೆ ಕೂತರೆ ಎಲ್ಲರಿಗೂ ಸಂಕಟ ಶುರು ಆಗುತ್ತೆ. ಯಾಕೆ ಹುಡುಗ ಸುಮ್ಮನೆ ಕೂತ ಸುಮ್ಮನೆ ಕೂತ ಅಂತೆಲ್ಲ ಶುರು ಮಾಡುತ್ತಾರೆ. ಅಂತಹದ್ದು ಜಡವತ್ತನ್ಮನಾಸದ, ಯಾವಾಗ್ಲೂ ಜಡವಂತೆ ತತ್ತು ಅಂದ್ರೆ ತನ್ಮ ತತ್ತು. ಆ ತತ್ಶಬ್ದ ವಾಚ್ಯನಾದ ಭಗವಂತನಲ್ಲಿ ಮನಸ್ಸಿಟ್ಟಿದ್ರಂತೆ. ತತ್ತು ಅಂದ್ರೆ ಯಾರು? ಗಾಯತ್ರಿ ಮಂತ್ರ ಪ್ರತಿಪಾದ್ಯ ಭಗವದ್ ರೂಪವನ್ನು ತತ್ತು ಅಂತಾರೆ. ಹೌದಾ? ಅಂದ್ರೆ ಗಾಯತ್ರಿ ಮಂತ್ರ ಆದಿ ಅಕ್ಷರ ತಕಾರ, ಕೊನೆಯದು ಪ್ರಚೋದಯ ತಕಾರ ಸೇರಿಸಿದ್ರೆ ತಪ್ಪುವಂತಾಯಿತು. ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಭಗವಂತನಲ್ಲಿ ಸದಾ ಮನಸ್ಸಿಟ್ಟಿದ್ದಾರಂತೆ. ಇನ್ನ ಕೃಷ್ಣ ಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ, ಕೃಷ್ಣ ಗ್ರಹ ಗೃಹೀತಾತ್ಮನಾಗಿದ್ದರಂತೆ. ಅಂದ್ರೆ ಕೃಷ್ಣನೆಂಬ ಗ್ರಹ ಹಿಡಿದಂತ ಮನುಷ್ಯರಂತೆ ಇದ್ರು. ಅಲ್ಲಿ ಹೇಳ್ತಾರೆ ಕೃಷ್ಣ ಗ್ರಹ ಅಂದ್ರೆ ದೇವರನ ಗ್ರಹ ಅಂತ ಬೈದದ್ದಲ್ಲ, ಕೃಷ್ಣ ಗ್ರಹ ಅಂದ್ರೆ ಜ್ಞಾನ. ಕೃಷ್ಣ ಜ್ಞಾನದಿಂದ ಗೃಹೀತಾತ್ಮರಾಗಿದ್ರು ಮಹಾನುಭಾವರು. ನವೇದ ಜಗದೀದೃಶಂ, ಈ ಜಗತ್ತನ್ನು ನೋಡ್ತಾ ಇದ್ದಾರೆ, ಈ ಜಗತ್ತವರ ದೃಷ್ಟಿಗೆ ಕಾಣುತ್ತಾ ಇಲ್ಲ, ಸ್ವಾಮಿಯೇ ಕಾಣುತ್ತಾ ಇದ್ದಾನೆ. ಅಂದ್ರೆ ಪ್ರಧಾನ ವ್ಯಕ್ತಿ ಅವನೇ ನಡೆಸ್ತಾ ಇರೋದು, ಅವನೇ ಕಾಣುತ್ತಾ ಇದ್ದಾನೆ. ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ಲ, ದೇವರೇ ಕಾಣಿಸ್ತಾರೆ ಜಗತ್ತು ಕಾಣಿಸ್ತಾ ಇಲ್ಲ ಅಂದ್ರೆ ಅದೇನು ಅದ್ವೈತ ಕುಳಿತಲ್ಲ ಅಂದ್ರೆ ಹಾಗಲ್ಲ. ನಾವು ದಿನಾಗ್ಲೂ ಕನ್ನಡಿಯಲ್ಲಿ ನಮ್ಮ ಮುಖ ನೋಡಿಕೊಳ್ತಾ ಇರ್ತೇವೆ, ನೋಡಿಕೊಳ್ಳುವಾಗ ದಿನಾಗ್ಲೂ ಬರ್ತೇವೆ ಕನ್ನಡಿಯಲ್ಲಿ ಮುಖ ನೋಡಿಕೊಂಡು ಹೋಗ್ತಾ ಇರ್ತೇವೆ. ದೃಷ್ಟಿ ಕನ್ನಡಿ ಮೇಲೆ ಬೀಳಲ್ಲ. ಹೌದಾ? ಬರೋದು ನಮ್ಮ ಮುಖ ನೋಡಿಕೊಂಡು ಹೋಗ್ತಾ ಇರ್ತದೆ, ಅದರ ಕುರಿತು ಗಮನವೇ ಇರಲ್ಲ. ಎದ್ದರೆ ಕನ್ನಡಿ ಎದುರಿಗೆ ಇರುತ್ತೆ, ಆದರೆ ನಮ್ಮ ದೃಷ್ಟಿ ನಮ್ಮ ಬಿಂಬದ ಮೇಲೆ ಪ್ರತಿಬಿಂಬದ ಮೇಲೆ ಇರುತ್ತೆ. ಇನ್ನ ಪೂರ್ತಿ ಕಾಣಲ್ಲ ಅಂದ್ರೆ ಅವಂತೂರು ವರಸ್ತೆ ಹೊಟ್ಟೆ ಹೊರತು ಒಳಗಿರುವ ನಮ್ಮ ಪ್ರತಿಬಿಂಬದ ಮೇಲೆ ಇರುತ್ತೆ. ಹಾಗೆ ಜಗತ್ತಿನಲ್ಲಿ ದೇವರನ್ನು ನೋಡುವಂತವರಿಗೆ ಜಗತ್ತು ಕಾಣತಾ ಇಲ್ಲ ಕನ್ನಡಿಯಂತೆ. ನಂತರ ಆಸೀನ ಪರ್ಯಟನ್ ಅಶ್ನನ್ ಶಯಾನ ಪ್ರತಿಭನ್ ಬ್ರುವನ್ ನಾನು ಸಂದಧಯತಾನಿ ಗೋವಿಂದ ಪರಿರಂಭಿತ. ಯಾವಾಗ್ಲೂ ಆ ಗೋವಿಂದರನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ಕೂತಿದ್ರು ತಿರುಗಾಡ್ತಾ ಇದ್ರು ಊಟ ಮಾಡ್ತಾ ಇದ್ರು, ಮಲಗಿದ್ರು, ಕುಡಿತಾ ಇದ್ರು, ಏನು ಮಾಡಿದ್ರು ದೇವರನ್ನೇ ಚಿಂತನೆ ಮಾಡ್ತಾ ಇದ್ದಾರೆ. ಈ ಕ್ರಿಯೆಗಳ ಬಗ್ಗೆ ಮನಸ್ಸು ಹೋಗ್ತಾ ಇಲ್ಲ ಅವರಿಗೆ, ಸದಾ ದೇವರಲ್ಲೇ ಮನಸ್ಸಿಟ್ಟಿದ್ದಾರೆ. ಕ್ವಚಿತ್ ರೋದಿತಿ ಗೋವಿಂದ ಚಿಂತಾ ಚಂಚಲ ಚೇತನ. ಆ ಭಗವಂತನ ಕರುಣೆಯನ್ನು ನೆನೆದು ಆ ದೇವರ ಚಿಂತನೆಯಿಂದ ಏನು ಅಂದರೆ ಚಿತಿ ಜ್ಞಾನ ಎಂಬ ಧಾತು, ಭಗವಂತನ ಜ್ಞಾನದಿಂದ ವಿಶೇಷವಾಗಿ ಮನಸ್ಸು ಚಂಚಲ ಆಗ್ತಾ ಇದೆ ಅಂತೆ. ಮನಸ್ಸು ಕರಗಿ ಹೋಗ್ತಾ ಇದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಳತಾ ಇದ್ದಾರಂತೆ. ಕ್ವಚಿತ್ ಕಸತಿ ತಚ್ಚಿಂತಾಕ್ಲಾತ ಉದ್ಗಾಯತಿ ಕ್ವಚಿತ್. ಕೆಲವೊಮ್ಮೆ ದೇವರು ಮಾಡಿದಂತಹ ಸಂತೋಷಕರವಾದಂತಹ ಆ ಚರ್ಯಗಳನ್ನ ನೆನೆದು ಹಸತಿ ನಗುತ್ತಾ ಇದ್ದಾರಂತೆ, ಗಟ್ಟಿಯಾಗಿ ನಗುತ್ತಾ ಇದ್ದಾರಂತೆ. ಉದ್ಗಾಯತಿ ಕ್ವಚಿತ್. ಕೆಲವೊಮ್ಮೆ ದೇವರ ಗುಣಗಳನ್ನ, ದೇವರ ನಾಮವನ್ನ ಉದ್ಗಾಯತಿ ಗಟ್ಟಿಯಾಗಿ ಗಾಯ ಮಾಡ್ತಾ ಇದ್ದಾರೆ. ನಗತಿ ಕ್ವಚಿತ್ ಉತ್ಕಂಠ. ಕೆಲವೊಮ್ಮೆ ವಿಠಲ ಕೃಷ್ಣ ಅಂತ ಗಟ್ಟಿಯಾಗಿ ಚೀರಿ ಬಿಡುತ್ತಾ ಇದ್ದಾರೆ. ವಿರಂಜೋ ನೃತ್ಯತಿ ಕ್ವಚಿತ್. ಲಜ್ಜೆ ಇಲ್ಲವೇ ನರ್ತನ ಮಾಡ್ತಾ ಇದ್ದಾರಂತೆ. ಇವರಿಗೆ ನಾವು ಈಗ ಅಳತಾ ಇದ್ದೇವಲ್ಲ, ಅಥವಾ ಅಳತಾ ಇದ್ದೇವು, ನಗತಾ ಇದ್ದೇವು, ಯಾರಾದರೂ ನೋಡಿದ್ರೆ ಏನಂದುಕೊಳ್ತಾರೋ ಏನೋ ಎಂಬ ಭಾವನೆ ಅವರಿಗಿಲ್ಲೇ ಇಲ್ಲ. ಯಾರನ್ನ ಹಿಡಿಸಿಕೊಳ್ಳೋದೇ ಇಲ್ಲ, ಅವರ ಲೋಕದಲ್ಲೇ ಅವರಿದ್ದಾರೆ. ನಂತರ ಕ್ವಚಿತ್ ತದ್ಭಾವನಾ ಯುಕ್ತ ತನ್ಮಯೋ ಅನುಚಕಾರ. ಭಗವಂತನ ಚಿಂತನೆ ಮಾಡ್ತಾ ಇದ್ದಾರಂತೆ. ಕೆಲವೊಮ್ಮೆ ಆ ದೇವರು ಹೇಗೆ ಆ ಅವತಾರದಲ್ಲಿ ಮಾಡಿದರೂ ಇವರು ಅದೇ ತರ ಮಾಡ್ತಾ ಇದ್ದಾರಂತೆ. ಯಾಕೆ ತನ್ಮಯ ದೇವರಲ್ಲಿ ತನ್ಮಯರಾಗಿ ಬಿಡುತ್ತಾ ಇದ್ದಾರೆ. ಕ್ವಚಿತ್ ಉತ್ಪಲಕ ತುಷ್ಟೀಂ ಅಶೇಷ ಸ್ಪರ್ಶ ನಿಸ್ಪೃಹ. ಕೆಲವೊಂದ್ಸಲ ಮೈಯೆಲ್ಲ ರೋಮಾಂಚನ ಆಗ್ತಾ ಇದೆ, ನಂತರ ಸುಮ್ಮನೆ ಇದ್ದು ಬಿಡುತ್ತಾ ಇದ್ದಾರೆ. ಅಶೇಷ ಸ್ಪರ್ಶ ನಿಸ್ಪೃಹ, ಯಾವುದನ್ನು ಹಚ್ಚಿಕೊಳ್ಳದೆ ಶ್ರೀಹರಿಯಲ್ಲೇ ಮನಸ್ಸಿಟ್ಟು ರೋಮಾಂಚನ ಆಗ್ತಾ ಇದ್ರೆ ಇದು ಬಿಡುತ್ತಾ ಇದ್ದಾರೆ. ಇನ್ನ ಕೆಲವೊಮ್ಮೆ ಅಸ್ಪಂದ ಪ್ರಾಣ, ಪ್ರಾಣದ ಬಡಿತವೂ ಇಲ್ಲ, ಹಾಗೆ ಇದು ಬಿಡ್ತಾ ಇದ್ದಾರಂತೆ. ಆನಂದ ಸಲೀಲ ಆ ಮೀಲಿತೆಯ ಕ್ಷಣ. ಒಂದು ಸಲ ಆ ಭಗವಂತನ ಚಿಂತನೆ ಮಾಡಿದಾಗ ವಿಶೇಷವಾಗಿರತಕ್ಕಂತಹ ಕಣ್ಣೀರು ಆನಂದಾಶ್ರುಗಳು ಬರ್ತಾ ಇವೆ, ಅದರಿಂದ ತುಂಬಿದ ಕಣ್ಣುಗಳಿಂದ ದೇವರನ್ನು ಚಿಂತನೆ ಮಾಡ್ತಾ ಇದ್ದಾರಂತೆ. ಸ ಉತ್ತಮ ಶ್ಲೋಕ ಪದಾರವಿಂದ ಯೋ ನಿಷೇವಯ ಅಕಿಂಚನ ಸಂಗಲಬ್ಧಯ ತನ್ವಂತರಾಂ ನಿರ್ವೃತಿ ಆತ್ಮನೋಮುಹೋ ದುಸಂಗಹೀನ ಸ್ವಮನಃಶಮಂ ದಧಾತ್. ಉತ್ತಮ ಶ್ಲೋಕನಾದ ಶ್ರೀಹರಿಯ ಪದಾರವಿಂದದಲ್ಲಿ ನಿಷೇವಯ ದೇವರನ್ನ ನಿಷೇವ ಮಾಡಿದರಂತೆ. ನಿಷೇವ ಅಂದ್ರೆ ನಿತರಾಂ ಸೇವ, ಭಗವಂತನ ಪದಾರವಿಂದವನ್ನ ಹೃದಯದಲ್ಲಿಟ್ಟು ಕ್ಷಣವಾಗಲದೇ ಇದ್ದಾರಂತೆ. ಅಂಥ ಇವರು ಮನಃ ಶಮನಂ ಯಥಾತ್, ಮನಸ್ಸು ಸದಾ ದೇವರಲ್ಲೇ ಇರುವಂತೆ ಮಾಡಿಕೊಂಡು ಸಂತೋಷಭರಿತರಾಗಿದ್ದಾರೆ ಮಹಾನುಭಾವರು. ಇಂಥ ಮಹಾಭಾಗವತರಾದ ಮಹಾಭಾಗವೇ ಮಹಾತ್ಮನಿ ನೋಡಿ ನಾರದರಿಗೆ ಅದು ಎಷ್ಟು ಹೋಗಲಿದ್ರೂ ಪ್ರಹ್ಲಾದರಾಜರನ್ನು ತೃಪ್ತಿ ಆಗ್ತಾ ಇಲ್ಲ. ಮಹಾಭಾಗವತೇ ಅಂದ್ರು ಮತ್ತು ಮಹಾಭಾಗೇ ಅಂದ್ರು, ಮಹಾತ್ಮನಿ ಅಂತ ಮತ್ತು ಶಬ್ದ ಪ್ರಯೋಗ ಮಾಡುತ್ತಾ ಇದ್ದಾರೆ. ಯಾಕೆ ಇಷ್ಟೆಲ್ಲ ಹಾಕಿದ್ರು ಅಂದ್ರೆ ಅದಕ್ಕೆಲ್ಲ ತುಂಬಾ ಅರ್ಥಗಳಿವೆ ಅಂತ ಹೇಳಿದರು ಮಹಾಭಾಗವತರಂತೆ ಅವರು. ಯಾಕವರು ಮಹಾಭಾಗವತರು ಅಂದ್ರೆ ಇಡೀ ಭಾಗವತ ಧರ್ಮಾನುಷ್ಠಾನ ಮಾಡಿದಂತಹ ಮಹಾನುಭಾವರು. ಅಪ್ಪನನ್ನೇ ಅಪ್ಪ ಅಂತ ಕರೆದಿಲ್ಲ. ಐದಾರು ವರ್ಷದ ಹುಡುಗ ತಂದೆ ತಾಯಿಗಳಂದ್ರೆ ಪ್ರಾಣ ಬಿಡುತ್ತಾರೆ ಅಂತಹದ್ದು ಶ್ರೀಹರಿ ದ್ವೇಷಿ, ಆದ್ದರಿಂದ ಇವನನ್ನ ಅಪ್ಪ ಅಲ್ಲ, ಅದಕ್ಕೆ ಅಪ್ಪ ಅಂತ ಕರೆಯಲ್ಲ. ಸ್ಟ್ರೈಕ್ ಮೊದಲು ಸತ್ಯಾಗ್ರಹ ಮಾಡಿದವರೇ ಆದ್ಯ ಸತ್ಯಾಗ್ರಹಿ. ನೀನು ದೇವರನ್ನ ದೂರ ಮಾಡಿಕೊಂಡಿದ್ದೀಯ, ನಾನು ನಿನಗೆ ದೂರ ಆಗ್ತೇನೆ. ಅದಕ್ಕೆ ಅಸುರವರಿಯ ಹೇ ಅಸುರರಾಟ್ ಅಂತ ಕರೆದದ್ದು ನೋಡಿ. ಅಪ್ಪ ಅಂತ ಎಂದು ಕರೆದರೆ ಇಲ್ಲ. ಅದಕ್ಕೆ ಮಹಾಭಾಗವತೆ ಮಹಾಭಾಗೆ ಅವರ ಭಾಗ ದೊಡ್ಡದಂತೆ. ಏನು ಭಾಗ? ಭಗವಂತನ ಕರುಣೆ ಎಂಬ ಭಾಗ ದೊಡ್ಡದು ಪಡ್ಕೊಂಡಿದ್ದಾರೆ. ಮಹಾಭಾಗೆ ಮಹಾತ್ಮನಿ ವಿಶೇಷವಾದಂತಹ ಅನುಭವದಿಂದ ಕೂಡಿದ ಮಹಾತ್ಮರಯ್ಯ ಇವರು. ಇಂಥವರ ಮೇಲೆ ಅಕರೋ ದಗರಾತ್ಮದೇ ಹಿರಣ್ಯಕಶಿಪು, ಹಿರಣ್ಯಕಶಿಪು ಮಗನನ್ನ ಕೊಲ್ಲಲಿಕ್ಕೆ ನೋಡಿದ. ಅವಾಗೇ ಧರ್ಮರಾಜರು ಕೇಳ್ತಾರೆ, ಅಲ್ಲ ಪುತ್ರಾನ್ ವಿಭ್ರತಿಕೂಲಾಂಶ ಪಿತರ ಪುತ್ರವತ್ಸರ ಉಪಾಲದಂತೆ, ಮಕ್ಕಳು ವಿಪರೀತವಾಗಿದ್ರು ಕೂಡ ಅಪ್ಪಂದರು ಹಿಂದ ಬೆನ್ನಿಗೆ ಹಾಕೊಂಡು ಬರ್ತಾರೆ ರಕ್ಷಣೆ ಮಾಡೋಣ ಅಂತ. ಅಂತಹದ್ದು ಇಂಥ ಸಾಧುಗಳಾದಂತಹ ಮಕ್ಕಳನ್ನ ಕೊಲ್ಲಲಿಕ್ಕೆ ಹೇಗೆ ಮಾಡಿದ ಪ್ರಯತ್ನ, ಯಾಕೆ ಮಾಡಿದ ತಿಳಿಸಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲವನ್ನು ಕೂಡ ಪ್ರಹ್ಲಾದರಾದರ ವಿಶೇಷವಾಗಿರತಕ್ಕಂತಹ ವರ್ಣನೆ ಮಾಡಿ ಈ ವರ್ಣನೆಯನ್ನ ಇವರೇ ನೋಡಿ, ಇವರೇ ವ್ಯಾಸರಾಜರ ಶಿಷ್ಯರಾಗಿ ಬಂದು ಪುರಂದರದಾಸರೇ ನಾರದರೇ ಬಂದ್ರು. ಅಲ್ಲ ಮತ್ತ ಅಲ್ಲಿ ಪ್ರಶ್ನೆ ಮಾಡಬೇಡಿ, ನಾರದರೇ ಪುರಂದರದಾಸರು ಅಂತ ಹೇಗೆ ಹೇಳ್ತೀರಾ ಅಂತ ಕೇಳ್ತೀರಾ. ವಿಜಯದಾಸರೇ ಹೇಳಿದರು ಘೋರ ನರಕದೊಳಗೆ ಬಿದ್ದ ಪಾರ ಜನರು ಚೀರು ತಿರಲು ಧಾರ ಮಾಡಿದ ನಾರದರಿವರು. ನಾರದರಯ್ಯ ಸಂಶಯವಿಲ್ಲ ಅಂದ್ರು. ಮತ್ತೆ ಅವರು ಪರಿಚಯ ಮಾಡಿಕೊಟ್ರು, ಯಾರಿಗೆ ಯಾರು ಸ್ವರೂಪ ಗೊತ್ತಿರುತ್ತೋ ಅವರೇ ಪರಿಚಯ ಮಾಡಿಕೊಡ್ಬೇಕಲ್ಲ. ಅವರೇ ಬಂದು ವ್ಯಾಸರಾಜರ ಕುರಿತು ಹೇಳಿದರು, ಶಶಾಂಶ ಪ್ರಹ್ಲಾದನೆಂದೆನಿಸಿದೆ ವ್ಯಾಸರಾಜ ಅಂತೇಳಿ ವ್ಯಾಸರಾಜರ ಕುರಿತು ತಿಳಿಸಿಕೊಟ್ರು. ಪುರಂದರರಾಜರ ಕುರಿತು ಯಾರು ತಿಳಿಸಿಕೊಟ್ರು, ಯಾರು ಕೈ ಹಿಡಿದರೆ ಅಡಿಗೆ ಅವ ಏನೂ ಬಾರದವ, ಗೋತ್ರ ಏನು ಅಂದ್ರೆ ನಮ್ಮಪ್ಪನಿಗೆ ಗೊತ್ತು ಅಂತ ಹೇಳ್ತಕ್ಕಂತಹ ವ್ಯಕ್ತಿ ಸುಧಾ ಘಟ್ಟ ಕಳ್ಳೂರು ಸುಪರ್ಣಾಚಾರ್ಯರಿಗೆ ಆಗಿನ ಮಹಾಪಂಡಿತರವರು ಅವರಿಗೆ ಅರ್ಥಾಗದ ಘಟ್ಟಗಳು ಹಾರಿಕೊಂಡು ಹೋಗುವ ಘಟ್ಟಗಳನ್ನ ಬಿಡಿಸಿ ಬಿಡಿಸಿ ಹೇಳಿದರೆ ಯಾರ ಕೈ ಸ್ಪರ್ಶದಿಂದ ಆಯಿತೋ ಅಂಥ ಮಹಾನುಭಾವರು ತಾನೆ ಪರಿಚಯ ಮಾಡಿಕೊಡಬೇಕು ಯಾರನ್ನಾದ್ರೂ ಕೂಡ. ವಿಜಯರಾಜರು ಮಂತ್ರಾಲಯಕ್ಕೆ ಹೋದರಂತೆ, ತೀರ್ಥ ಕೊಡಲಿಕ್ಕೆ ಹೋಗಿ ರಾಯರಿಗೆ ವೃಂದಾವನಕ್ಕೆ, ಹಾಗೆ ಕೈ ಹಿಂದೆ ತೆಕ್ಕೊಂಡು ಬಂದು ಕೂತು ಬಿಟ್ರಂತೆ. ಇದು ವಿಜಯರಾಜ ಚರಿತ್ರೆಗೆ ಬರುವಂತಹ ವಿಷಯ. ಯಾಕೆ ಸ್ವಾಮಿ ಏನು, ಒಂದು ಗಂಟೆವರೆ ಆಯಿತು, 2 ಗಂಟೆ ಆಯಿತು, ಯಾಕೆ ತೀರ್ಥ ಕೊಡ್ತಾ ಇಲ್ಲ ರಾಯರಿಗೆ? ಆದಮೇಲೆ ಎದ್ದು ಹೋಗಿ ತೀರ್ಥ ಕೊಟ್ಟು ಹಸುವದ ಕೈಯಲ್ಲ ಆಗಿ ನಂತರ ಆಯಿತಂತೆ. ಆಗ ಹೇಳುತ್ತಾರೆ, ಅಲ್ಲ ಯಾಕೆ ಸ್ವಾಮಿ ಹೀಗೆ, ಅಲ್ಲ ಬರೀ ವೃಂದಾವನಕ್ಕೆ ತೀರ್ಥ ಹಾಕೊಳ್ಳು, ರಾಯರು ಪ್ರಾಣದೇವರ ಹತ್ರ ಹೋಗಿದ್ರು ದರ್ಶನಕ್ಕೆ, ಅವರು ಬರುವವರೆಗೂ ಕಾದಿದ್ದೆ. ಈ ರಹಸ್ಯಗಳು ನಮ್ಮಂಥವರಿಗೂ ಗೊತ್ತಾಗುತ್ತೆ. ಮತ್ತೆ ಅಂತ ರಾಯರ ಕುರಿತು ವಿಜಯದಾಸರು ಉದ್ಗಾರ ತೆಗೆದಿದ್ದಾರೆ. ಪ್ರಹ್ಲಾದ ವ್ಯಾಸ ಮುನಿಯೇ ಗುರು ರಾಘವೇಂದ್ರ ಅಂತ ಸ್ಪಷ್ಟವಾಗಿ ತೆಗೆದಿದ್ದಾರೆ. ಅವರಲ್ಲದೆ ಇನ್ಯಾರಾಗಬೇಕು? ಇನ್ನ ಜಗನ್ನಾಥದಾಸರು ಅಪೂರ್ವವಾಗಿ ತಿಳಿಸಿಕೊಡುತ್ತಾರೆ ಇವು ಯಾರು ಎಂಬುದನ್ನ. ಎಲ್ಲ ಈ 4 ಜನನೇ ಬಂದಿದ್ದಾರೆ ಅಲ್ಲಿ, ಯಾರೂ ಅಲ್ಲ. ಪ್ರಹ್ಲಾದರಾದರೇ ರಾಯರಾಗಿ ಬಂದದ್ದು, ಸಕ್ಲಾದರೇ ಜಗನ್ನಾಥದಾಸರಾಗಿ ಬಂದರು, ಅನಂತರಾದರೇ ಶ್ರೀಧರ ವಿಠಲರು ಕರ್ಜಿಗೆ ದಾಸರಾಗಿ ಬಂದರು. ಅವರೇ ಗುರುಜಗನ್ನಾಥದಾಸರಾಗಿ ಬಂದರು. ಗುರುಜಗನ್ನಾಥದಾಸರ ಪರಿಚಯ ಇದೆಯೋ? ಹೆಸರು ಕೇಳಿದ್ದೀರಾ? ಚರಿತ್ರೆ ಚೂರು ಹೇಳಿಬಿಡೋಣ, ಯಾಕಂದ್ರೆ ಸಂದರ್ಭ ಬಂದಾಗ ಹೇಳಿಬಿಟ್ರೆ ಸರಿ ಹೋಗುತ್ತೆ. 22 ವರ್ಷದವರೆಗೂ ಓ ಅಂದ್ರೆ ಠಾ ಬರಲ್ಲ ವ್ಯಕ್ತಿಗೆ. ಎಲ್ಲಾರು ಮುದ್ದಾಗಿ ಕರೀತಾ ಇದ್ರು ಮುಠಾಳ ಅಂತ. ಅಪ್ಪನಿಗೆ ಅಡ್ಡ ಹುಟ್ಟಿದ್ದೀಯಾ ಅಂತ ಕರೀತಾ ಇದ್ರು. ಅವರ ತಂದೆಯವರು ಮಹಾಪಂಡಿತರು, ಭಾಗವತದಲ್ಲಿ ಮಹಾ ಅಗ್ರಗಣ್ಯರು. ಎಲ್ಲೆಲ್ಲಿಂದಲೋ ಎಲ್ಲರೂ ಬಂದು ಅವರ ಹಳ್ಳಿಗೆ ನಿಂತು ಅವರು ಭಾಗವತ ಹೇಳ್ತಾ ಇದ್ರೆ ಮನೆ ತುಂಬಾ ಪಂಡಿತರು, ಬರೀ ಮಾಮೂಲು ಜನ ಅಲ್ಲ, ಪಂಡಿತರೇ 1000 ಜನ ಕೊಡಬೇಕು ಅಂಥ ಪಾಂಡಿತ್ಯವರದ್ದು. ಅಂಥವರ ಮಕ್ಕಳಿವರು, ಏನೂ ಗೊತ್ತಿಲ್ಲ. ದಿನಾಗ್ಲೂ ಈ ಮಾತು ಮುಟ್ಟಾಳ ಅಂದು ನೀವು ಅಪ್ಪನಿಗೆ ಅಡ್ಡ ಹುಟ್ಟಿದ್ದಿ ಅಂದ್ರೆ ನಗುತ್ತಾ ಹೋಗುವವರು. ಒಂದ್ ದಿವಸ ಅದೇ ಮಾತು ಯಾರು ಅಂದ್ರೆ ನೋವಾಯಿತು ಮನಸ್ಸಿಗೆ, ಅವತ್ತು ಸ್ವಲ್ಪ ಪರಿವರ್ತನೆ ಆಯಿತು. ಅದಕ್ಕೆ ದೂರದಲ್ಲಿರುವ ಪ್ರಾಣದೇವರ ಹತ್ರ ಸೇವಾಕ್ಕೆ ಹೋಗ್ತಾ ಇದ್ದಾರೆ. ಸೇವಾ ಮಾಡುವಾಗ ಇಬ್ಬರು ಕನಸಿನಲ್ಲಿ ಬರ್ತಾ ಇದ್ದಾರೆ. ಯಾರು ಅವರೇ ಹೇಳಿಕೊಳ್ತಾರೆ, ಇಬರಾಮಪುರದ ಅಪ್ಪ ಅವರು ರಾಯರು. ಇಬ್ಬರು ಬಂದರು. ನಾಲಿಗೆ ಮೇಲೆ ಬೀಜಾಕ್ಷರ ಬರೀತಾ ಇದ್ದಾರೆ. ಆಯಿತು, ಬೆಳಿಗ್ಗೆ ಹೊರಟು ಬರ್ತಾ ಇದ್ದಾರೆ ಮನೆಗೆ. ಸಂದರ್ಭ ಭಾಗವತ ಹೇಳ್ತಾ ಇದ್ದಾರೆ, ಅಪ್ಪ ಮಗ ಏನು ಹೋಗಿದ್ದಾನೆ, ಯಾವಾಗ ಬರ್ತಾನೋ ಗೊತ್ತಿಲ್ಲ, ಮನೆ ಕಣ್ಣೆದುರಿಗೆ ತಿರುಗಾಡ್ತಾನೆ ಇದ್ದ, ಈ ಅದು ಸಂತೋಷ ಇತ್ತು. ಈಗ ಮಗ ದೂರ ಹೋಗಿದ್ದಾನೆ, ಅದು ಮನಸ್ಸಿನಲ್ಲಿದೆ. ಭಾಗವತ ಶುರು ಮಾಡಬೇಕು, ಮಗ ಪ್ರತ್ಯಕ್ಷ, ಸಂತೋಷ ಆಯಿತು. ತಂದೆಗಳೇ ಬಾಪ ಅಂದ್ರು, ಎಲ್ಲ ಪಂಡಿತರು ನೋಡ್ತಾ ಇದ್ದಾರೆ, ಅಪ್ಪ ಎಂಥ ಮಗ ಹುಟ್ಟಿದ್ದಾನೆ, ಇವರಿಗೆ ಎಷ್ಟು ಕಾಟ ಕೊಡ್ತಾ ಇದ್ದಾನೆ, ಎಲ್ಲಿಗೂ ಹೋಗಿ ಕೂತು ಅಪ್ಪನಿಗೆ ತೊಂದರೆ ಕೊಡ್ತಾ ಇದ್ದಾನಲ್ಲ, ಅದಕ್ಕಾಗಿ ಭಾಗವನ್ನು ಸರಿಯಾಗಿ ಹೇಳ್ತಾ ಇಲ್ಲ, ಮನಸ್ಸಿನಲ್ಲಿ ದುಃಖ ಇಟ್ಟುಕೊಂಡು ಅಂತ ಅವರು ದುಃಖ. ಸರಿ, ಬಾಪ ಅಂತ ಕರೆದರೆ ಅಪ್ಪ ನಾನಲ್ಲಿ ಕೂಡಲ ಅಂತ. ಎಲ್ಲಿ? ವ್ಯಾಸಪೀಠದ ಮುಂದೆ. ಗುರುಗಾಚಾರ್ಯ ಅಲ್ಲ, ಪಂಡಿತರು ಎಲ್ಲ ಹುಲಿ ಕರಡಿಯಂತೆ ಮಹಾ ದೊಡ್ಡ ದೊಡ್ಡ ಮಹಾಪಂಡಿತರೆಲ್ಲ ಕೂತಿದ್ದಾರೆ. ಅವರೊಂದಿಗೆ ಕೂತು ಭಾಗವತ ಹೇಳಬೇಕಾದರೆ ಸಾಕಷ್ಟು ಜಪಾಣ ಇರಬೇಕು. ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಅಂತ ಅಂತ ಇದು ಅವರ ಮುಂದೆ ಕೂಡಬೇಕು. ಕೂಡಿಸಬೇಕು ಅಂದ್ರೆ ಇವರಿಗೆ ನೋವು, ಅಯ್ಯೋ ಏನು ಬರಲ್ಲ, ಇವರು ಹೇಗೆ ಕೊಡಿಸಲಿ. ಎಲ್ಲರೂ ಅಂದ್ರು, ಹೋಗಿ ಬಿಡಿ, ಕೂಡಲಿಕ್ಕಾದ್ರು ಬುದ್ಧಿ ಬಂತಲ್ಲ, ಸ್ವಲ್ಪ ಹೊತ್ತು ಕೂತು ಹೇಳಿ, ನಾವು ಇರ್ತೇವೆ ಪರವಾಗಿಲ್ಲ ಅಂದ್ರು ಎಲ್ಲ ಪಂಡಿತರು. ಸರಿ ಬಾಪ ಕೂಡು, ಕೂತು ಏನು ಮಾಡ್ತಾರೆ ನೋಡೋಣ, ಪುಸ್ತಕ ಸರಿಯಾಗಿ ಹಿಡಿತಾನೋ ರಿವರ್ಸ್ ಆಗಿ ಹಿಡಿತಾನೋ ನೋಡೋಣ ಅಂತ. ಚಿಕ್ಕ ಮಕ್ಕಳಿರ್ತಾರೆ, ಅಪ್ಪ ಪಕ್ಕ ಓದ್ತಾ ಇದ್ರೆ ಪುಸ್ತಕ ಹಿಡ್ಕೊಂಡು ಓದ್ತಾರೆ, ಪುಸ್ತಕ ಹೇಗಿಡಬೇಕು ಗೊತ್ತಿಲ್ಲ, ರಿವರ್ಸ್ ಆಗಿ ಹಿಡ್ಕೊಂಡು ಸೀರಿಯಸ್ ಆಗಿ ಓದ್ತಾ ಇರ್ತಾರೆ. ಹೌದಾ, ಹಾಗೆ ಮಾಡ್ತಾನೆ ನೋಡೋಣ. ಶುರು ಮಾಡಿದ್ರು ಪಂಡಿತ ವರ್ಗವೆಲ್ಲ ಬೆಚ್ಚಿ ಬೀಳುವಂತೆ ಸಂಸ್ಕೃತದಲ್ಲೇ ಪ್ರವಚನ ಆಗ್ತಾ ಇದೆ. ಜನ್ಮಾದ್ಯಶ ಎಂಬ ಆ ಮೊದಲಿನ ಶ್ಲೋಕದ ಅರ್ಥ 6 ತಿಂಗಳು ಹೇಳಿದ್ರು. ಬಂದ ಬ್ರಾಹ್ಮಣರು ಯಾರು 6 ತಿಂಗಳು ಹೋಗಿಲ್ಲಂತೆ ಮನೆಯಿಂದ. ಅವರು ರಾಘವೇಂದ್ರ ವಿಜಯ ಅಂತ ಕನ್ನಡದಲ್ಲಿ ಬರೀತಾರೆ, ಕನ್ನಡದಲ್ಲಿ ಬರೀತಾರೆ. ಅಲ್ಲ, ಇಷ್ಟು ಯುದ್ಧ ಎಲ್ಲಿಂದ ಬಂತು, ಮುನಿಂದವರೆಗೂ ಅಕ್ಷರವಿಲ್ಲ ನಮಗೆ, ಎಲ್ಲಿಂದ ಬಂತು ಅಂದರೆ ರಾಘವೇಂದ್ರರ ಪಾದ ಪದುಮ ಪರಾಗ ಸ್ಪರ್ಶದ ಲೇಷ ಮಾತ್ರದಲ್ಲಿ. ಏನಾಯಿತು? ಓದಿ ಬ್ರಹ್ಮವಿದ್ಯೆಯು ಅಂದ್ರು. ಇದು ಒಂದು ನನಗೆ ಅಂದ್ರು. ಎಂಥ ಮಹಾಜ್ಞಾನಿಗಳು ಯಾರು? ಗುರುಜನ ದಾಸರು. ವಿಶೇಷವಾಗಿರ್ತಕ್ಕಂಥ ವಾಕ್ಚಾತುರ್ಯ, ಸಂಸ್ಕೃತ ಪ್ರೌಢಿಮೆ, ಸುಧಾರಿ ಗ್ರಂಥಗಳನ್ನು ಅಪರೂಪವಾಗಿ ಎಲ್ಲರಿಗೂ ಅಧ್ಯಯನ ಮಾಡಿದ ಮಹಾನುಭಾವರು. ಅವರು ರಾಯರ ಬಗ್ಗೆ ಉದ್ಗಾರ ತೆಗಿತಾರೆ ರಾಘವೇಂದ್ರ ವಿಜಯದಲ್ಲಿ, ಎಲೆ ಉಳಿಯೋ ಮಾತು ಹೇಳ್ತಾರೆ ಅವರು. ಸಾವಿರಾಶ್ಯನೇ ರಾಯರೆಂದು ಅಂತ ಹೇಳ್ತಾರೆ. ಸಾವಿರಾಶ್ಯ ಯಾರು? ಶೇಷದೇವರು. ಶೇಷದೇವರೇ ಬಂದಿದ್ದಾರೆ ರಾಯರಾಗಿ, ನೋಡಿ ಕಣ್ಣು ತೆಗೆದು ಅಂತ ಹೇಳ್ತಾರೆ. ಹೀಗಿರುವಾಗ ರಾಯರನ್ನ ಇವರು ಪ್ರಹ್ಲಾದರಾದರಲ್ಲ ಅಂತ ಸಂಶಯ ನಮಗೆ ಬಂದರೆ, ಈ ರೀತಿ ಬೀಜಗಳು ನಮ್ಮಲ್ಲಿ ಬಿದ್ದರೆ ಏನಾಗಬೇಕು? ನಾವು ಹಳಾಗಿ ಹೋಗ್ತೇವೆ. ಹೋದರು ಹೇಳಿ. ಗುರುಜಗನ್ನಾಥದಾಸರು ಸ್ವಯಂ ಕಟ್ಟಿಗೆದಾಸರು. ಅದು ಹೇಗೆ ಗೊತ್ತಾಯಿತು ಅಂದ್ರೆ, ಅವರು ಕಟ್ಟಿಗೆಗೆ ಹೋದರು ಶ್ರೀರವಿಠಲ ಹತ್ರಿಗೆ, ಶ್ರೀರವಿಠಲ ಮನೆಗೆ ಹೋದರು. ಅಲ್ಲಿ ಮನೆಯವರಿಗೆ ಹೇಳಿದ್ರು, ಅಪ್ಪ ನಾನೇ ಬಂದಿದ್ದೇನೆ. ಅಲ್ಲ, ಶ್ರೀರವಿಠಲರು ನೀವೇ ಅಂತ ನಮಗೆ ಗೊತ್ತಿಲ್ಲ, ಅದು ಗುರುಹು ನಮಗಿಲ್ಲ, ಏನು ಬೇಕು ನಮಗೆ? ಅವಾಗ ನನ್ನ ದೇವರ ಪೆಟ್ಟಿಗೆ ಇಲ್ಲಿ ತಗೊಂಡು ಹೋಗ್ತೇನೆ ಸ್ವಾಮಿ. ಇಲ್ಲಿ ಯಾವ ದೇವರ ಪೆಟ್ಟಿಗೆಯೂ ಇಲ್ಲ, ಏನು ಇಲ್ಲ ಬೇಕಾದ್ರೂ ತಗೊಂಡು ಹೋಗ್ರಿ. ಇಲ್ಲಪ್ಪ ನನಗೆ ಗೊತ್ತು, ನಾನೇ ಇಟ್ಟು ಹೋಗಿದ್ದೆ. ಆಯ್ತು ತಗೊಂಡು ಹೋಗ್ರಿ. ಕರೆಸಿದ್ರು, ಆ ಗೋಡೆ ಒಡೆ ಅಂತ ಹೇಳಿದ್ರು. ಗೋಡೆ ಒಡೆದ್ರೆ ಗೋಡೆ ಒಡೆಗೆ ದೇವರ ಪೆಟ್ಟಿಗೆ ಇತ್ತು. ನಂದಪ್ಪ ತಗೊಂಡು ಹೋಗ್ತೇನೆ ಅಂತ ಹೋದ್ರು. ಈ ಶ್ರೀರವಿಠಲರೇ ರಾಯರ ಮೇಲೆ ಹಾಡು ಹೇಳುತ್ತಾರೆ. ಪ್ರಹ್ಲಾದಣ್ಣನೆ ಸಲ್ಹಾದಣ್ಣನೆ ಬಾರೋ, ಪ್ರಹ್ಲಾದ ರಾಯ ಬಾರೋ. ಸ್ಪಷ್ಟವಾಗಿ ಹೇಳ್ತಾರೆ, ಪ್ರಹ್ಲಾದರಾಗಲೇ ಬಂದಿದ್ದಾರೆ, ಎರಡು ಮಾತಿಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಏನು ವಿಶೇಷವಾದ ಕಂಠದಿಂದ ಬೋರು ಕರೀತಾ ಇದ್ರೆ, ಅದು ಕಣ್ಣಿಗೆ ಕಾಣದಂತ ರೀತಿಯಲ್ಲಿ ನಾವು ಅಯ್ಯೋ ಇವರು ಪ್ರಹ್ಲಾದರಾದರಲ್ಲ, ಇದಲ್ಲ ಅದಲ್ಲ ಅಂತ ಸಂಶಯ ಪಟ್ಟರೆ ನಾವು ಎಂಥ ದುರ್ಗತಿ ಬರುತ್ತೆ. ಅದಕ್ಕೆ ಹೇಳ್ತಾರೆ ಶಾಸ್ತ್ರ, ಹೇಳ್ತಾರೆ ಯಾರ ಸ್ವರೂಪ ಯಾವುದೋ ಅದಲ್ಲದೇ ರೀತಿಯಲ್ಲಿ ಅವರನ್ನು ಉಪಾಸನೆ ಮಾಡಿದರೆ ತಪ್ಪು. ಯಾರ ಸ್ವರೂಪ? ಪ್ರಹ್ಲಾದರಾದರು ಅಲ್ಲವೋ ಅವರನ್ನ ಪ್ರಹ್ಲಾದರಾದರು ಉಪಾಸನೆ ಮಾಡಿದರೆ ತಪ್ಪು, ಯಾರು ಪ್ರಹ್ಲಾದರಾದರೂ ಅವರನ್ನು ಅಲ್ಲ ಅಂತ ಹೇಳುದು ಅದೇ ತಪ್ಪಾಗುತ್ತೆ, ಅದು ನರಕಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಅದು ಕಾರಣ ನೀವೆಲ್ಲ ಮುಗ್ಧರು, ಹೀಗೆ ಹೇಳಿದ್ರೆ ಅದಕ್ಕೂ ಅಂತೀರಾ, ಹಾಗೆ ಹೇಳಿದ್ರೆ ಹೋದೇನು ಅಂತೀರಾ. ಪಟ್ಟ ಕಣ್ಣೆದುರಿಗಿದೆ, ನೀವೇ ತೆಗೆದು ನೋಡಿ. ಬೇಡಪ್ಪ, ಒಂದೊಂದು ಪದಕ್ಕೆ ಅರ್ಥ ಬೇರೆ ಬೇರೆ ಮಾಡ್ತೀವಿ ಅಂತ ಹೇಳ್ತೀರಾ. ರಾಯರ ಪಾದಕ್ಕೆ ಬಿದ್ದರೆ ಯಾರೇ ತೋರಿಕೊಡಲ್ವೋ? ರಾಯರು ಪ್ರಹ್ಲಾದರಾದರೆ, ಆದರೆ ಸತ್ಯ ಆದರೆ ಅವರ ಹತ್ತಿರ ಇರೋರಿಗೆ ತೋರಿಕೊಡಲ್ವೋ? ಕೇಳಿ ನೋಡಿ, ಅನೇಕ ಜನ ಅನುಭವ ಹೇಗೆ ಪರಂಪರಾ ಪರಂಪರಾ ಬಂದಿದೆ. ಅದ ಕಾರಣ ಅನುಭವ ಯಾಕೆ ನಾನು ಹೊರಟೆ ಅಂತ ಹೇಳಿದರೆ, ಅನೇಕ ಜನ ಪಾಪ ನನ್ನ ಹತ್ರ ಮುಂದೆ ಕೇಳೋದು, ಆಚಾರ್ಯ ಇದೇನಿದು, ರಾಯರು ಪ್ರಹ್ಲಾದರಾದರು ಅಲ್ಲಂತೆ, ನಮ್ಮ ತಾತ ಮುತ್ತಾದರ ಕಾಲದಿಂದ ಎಲ್ಲರೂ ನಾವು ಅಂದುಕೊಂಡು ಬಂದವು, ಇದು ಯಾಕೋ ಹೀಗೆ ಹೇಳ್ತಾರಲ್ಲ, ಯಾರೋ ಕೆಲವರು ಹೇಳಿದರು, ನಮ್ ಗತಿ ಏನು ಹೀಗೆ ಹೇಳ್ತಾರೆ, ಮನಸ್ಸಿನಲ್ಲಿ ಸಂಶಯದೊಂದು ಒದ್ದಾಡ್ತಾ ಇದ್ದೇವೆ. ಏನು ಮಾಡಲಿ ಅಂದ್ರೆ, ಅಪ್ಪ ನನ್ನಷ್ಟೇ ನನ್ನ ಹತ್ರ ಎಷ್ಟು ಸಾಮಗ್ರಿ ಇದೋ ಅದರಿಂದ ನನ್ನ ತಲೆಯನ್ನು ತೊಳೆಯಲಿಕ್ಕೆ ನೋಡ್ತೇನೆ. ಇಲ್ಲ ರಾಯರೇ, ಗತಿ ಈಗ ಅವರೇ ಸರಿ ಮಾಡಬೇಕಷ್ಟೇ ಅಂತ ಹೇಳಿದೆ. ಆದ ಮೇಲೆ ಇಷ್ಟೆಲ್ಲ ಮತ್ತು ಪ್ರಮಾಣಗಳು ಇವೆಲ್ಲ ನೋಡಿಸಿದ್ರೆ, ಹೌದಾ ಆಚಾರ್ಯ, ಇಷ್ಟೆಲ್ಲ ಇಟ್ಟುಕೊಂಡು ಯಾಕೆ ಹೀಗೆ ಅಂದೆ. ಅಪ್ಪ ಯಾಕೋ ಏನೋ ನಮಗೆ ಬೇಡ, ಒಂದು ನಮಗೆ ಬೇಕಾಗಿದ್ದು ನಾವು ಮಧ್ವ ಮತದವರು ಅಂತ ಭಾವನೆ ಸದಾ ಇರಲಿ, ಎರಡನೆಯದು ಎಲ್ಲಾ ಮಠಗಳು ನಮ್ಮದೇ ಎಂಬ ಭಾವನೆ ಇರಲಿ. ಆಯ್ತಾ, ಎಲ್ಲಾ ಮಾಧ್ವರು ನಮ್ಮವರೇ ಎಂಬ ಭಾವನೆ ಮೂರನೆಯದು ಇರಲಿ. ಯಾರೋ ಪಕ್ಕದಲ್ಲಿದ್ದರು, ಅವರಿಗೆ ರಾಯರು ಪ್ರಹ್ಲಾದರಾದರಲ್ಲ ಎಂಬ ಸಂಶಯ, ಅವರ ಬಗ್ಗೆ ನಾವು ಹೇಗಿರಬೇಕು, ನಮ್ಮವರೇ ಅವರು, ನಮ್ಮ ಅಣ್ಣ ತಮ್ಮಂದರೇ ಅವರು, ಸಂಶಯ ಬಂದಿದೆ. ರಾಯರ ಮುಂದೆ ಕಳೆಯುತ್ತಾರೆ, ಅವರನ್ನ ಸದಾ ನಮ್ಮವರಾಗಿ ನೋಡುವುದು ನಮ್ಮ ಧರ್ಮ. ಅದಕ್ಕೆ ಈ ಜಗಳ ರಗಳೆ ಎಲ್ಲ ಶುರುವಾಗ್ತಾ ಇದೆ. ಇರೋದೇ ಮೈನಾರಿಟಿ, ನಾವು ಸಮಾಜದಲ್ಲಿ ಒಬ್ಬರಿಗೊಬ್ಬರು ಕಡ್ಗಲಿಟ್ಕೊಂಡು ಜಗಳ ಆಡ್ತಾ ಇರ್ತೇವೆ, ಪುರುಸೊತ್ತೇ ಇಲ್ಲದೆ. ಯಾಕೆ ಈ ಭಾವನೆಗಳು, ಏನು ಯಾಕೆ ಬರುತ್ತೋ ಅರ್ಥ ಆಗಲ್ಲ. ಜನರ ತಲೆಯೆಲ್ಲ ಹುಚ್ಚೆದ್ದು ಹೋಗುವಂತ ಈ ಪ್ರವರ್ತನೆಗಳು ಯಾಕೆ ಬರುತ್ತೋ? ಅದ ಕಾರಣ ಅದಕ್ಕೆ ನೀವು ಮೋಸ ಹೋಗಬೇಡಿ. ನನ್ನ ಈ ಬೋಟಪದಿಯ ತಾತ್ಪರ್ಯ ಅಲ್ಲಿಗೆದ್ರೆ ಸಾಕು, ನನ್ನ ಜನ್ಮ ಸಾರ್ಥಕ ಆಗುತ್ತೆ. ರಾಯರ ಬಗ್ಗೆ ಏನು ಸರಿಯಾದ ತಿಳುವಳಿಕೆ ದೊಡ್ಡವರೆಲ್ಲ ಕೊಟ್ಟಿದ್ದಾರೆ, ಪ್ರಹ್ಲಾದರಾಜರೆಂಬುದು ಅದು ಸದಾ ಮನಸ್ಸಿನಲ್ಲಿ ಸದಾ ಇರಲಿ, ಅದು ನಾವು ಉದ್ಧಾರ ಆಗಲಿಕ್ಕೆ ಕಾರಣ ಆಗುತ್ತೆ. ಮುಂದೆ ಹೇಳ್ತಾ ಇದ್ದಾರೆ, ಷಣ್ಣರು ಪ್ರಹ್ಲಾದರಾಜರಿಗೆ ಪಾಠ ಹೇಳಿಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಪಾಠ ಹೇಳಿಕೊಟ್ಟಾಗ ಏನು ಪಾಠ ಹೇಳಿಕೊಟ್ರು? ತ್ರಿವರ್ಗದ ಪಾಠ, ಧರ್ಮ ಅರ್ಥ ಕಾಮ, ಮೋಕ್ಷ ಇಲ್ಲವೇ ಇಲ್ಲ. ಅದಕ್ಕೆ ಅಲ್ಲಿಂದ ಶುರುವಾಯಿತೇನು, ನಮ್ಮ ಶಾಲೆಗಳೆಲ್ಲ ಕಾನ್ವೆಂಟ್ಗಳು, ಕಾನ್ವೆಂಟ್ ಅಂದ್ರೆ ಅದೇ ಅಲ್ವ, ಅಲ್ಲಿ ಧರ್ಮಾದರೂ ಇತ್ತು, ಇಲ್ಲಿ ಧರ್ಮವೂ ಇಲ್ಲ, ಬರೀ ಅರ್ಥ ಕಾಮ ಮಾತ್ರ ಇರೋದು. ಆದ್ದರಿಂದ ಅಲ್ಲಿಗೆ ಸೇರಿಸಿದಾಗ ಎತ್ತತ್ರ ಗುರುಣ ಪ್ರೋಕ್ತವು ಕೃಷ್ಣವೆ ನಪಪಾಠ, ಏನು ಗುರುಗಳು ಹೇಳಿದ್ರು ಅದನ್ನ ಕೇಳಿದರಂತೆ ತಲೆಯಲ್ಲಿ ಇಟ್ಟುಕೊಂಡಿಲ್ಲ ಅಂದ್ರು. ಯಾಕೆ? ನಸಾಧು ಮೇಲೆ ಮನಸಾ ಸ್ವರೂಪ ಅಸಗ್ರಹಸ್ಥಯ, ಇದು ತಪ್ಪಾದ ತಿಳುವಳಿಕೆ, ಬೇಡ ಅಂತ ಅದರನ್ನ ತಿಳಿಯಲಿಲ್ಲ. ನಂತರ ಒಂದು ಸಲ ತೊಡೆಯ ಮೇಲೆ ಕೂಡಿಸಿಟ್ಟುಕೊಂಡು ಕೇಳ್ತಾ ಇದ್ದಾನೆ, ಕಚ್ಚದಾಂಬತ್ಸ ಮಣ್ಯತೆ ಸಾಧು ಯಥವ, ನೀನು ಒಳ್ಳೆದು ಯಾವುದು ಅಂತ ತಿಳಿದಿದ್ದೀಯೋ ಅದು ಹೇಳು. ಕಷ್ಟ ಬಂತವರಿಗೆ, ಒಳ್ಳೆದು ಅಂತ ತಿಳಿದಿದ್ದು ನಾರದರು ಹೇಳಿದ್ದು ಮಾತ್ರ, ಅವರು ಉಪದೇಶ ಕೊಟ್ಟದ್ದು ಮಾತ್ರ ಒಳ್ಳೆದು, ಮಿಕ್ಕದೆಲ್ಲ ಕೆಟ್ಟದೆ. ಏನು ಹೇಳಬೇಕು ರಾಜ, ಒಳಗೆ ದೇವರ ಸಂವಿಧಾನ ಇರುತ್ತೆ, ಸುಳ್ಳು ಹೇಳಲಿಕ್ಕಿಲ್ಲ, ಹೇಳಬಿಟ್ರು. ತತ್ಸಾಕು ಮನ್ಯ ಸುರವರ್ಯ ದೇವಿನ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ತಿತ್ವಾತ್ಮಪಾತಂ ಗೃಹಬಂಧ ಕೂಪಂ ವನಂಗತೋ ಯಂಥರಿಮಾಶ್ರಯೇತ. ಹೇಳ್ತಾರೆ, ಹೇ ಅಸುರವರ್ಯ, ನೋಡಿ ಸಂಬೋಧನ ಹೇಗಿದೆ, ಅಪ್ಪನನ್ನು ಕರೆಯೋದು, ಹೇ ಅಸುರವಾದ, ಇದು ನಾನು ಒಳ್ಳೆಯದನ್ನು ತಿಳಿದಿದ್ದೇನೆ. ಯಾರಿಗೆ? ದೇವಿಗಳ ದೇಹ ಧಾರಣೆ ಮಾಡಿ ಸದಾ ಸಂಉದ್ವಿಗ್ನ ಧಿಯ, ಯಾವಾಗಲೂ ಯಾವುದೋ ತೊಂದರೆಯಿಂದ ಉದ್ವಿಗ್ನರಾಗಿರತಕ್ಕಂಥ ಇವರಿಗೆ, ಕಿತ್ವಾ ಆತ್ಮಪಾತಂ ಗೃಹಂ ಅಂಧಕೂಪಂ, ತಮ್ಮನ್ನ ಕೆಳತಕ್ಕಂಥ ಮನೆಯನ್ನ ಬಿಟ್ಟು ಕಾಡಿಗೆ ಸೇರಿ ವನಕ್ಕೆ ಹೋಗಿ ಹರಿಮಾಶ್ರಯೇತ ದೇವರ ಪಾದವನ್ನು ಹಿಡಿಯೋದು ಬಹಳ ಒಳ್ಳೆಯದು ಎಂದು ತಿಳಿದಿದ್ದೇನೆ ಅಂದ್ರು. ಅವಾಗ ನಮಗನ್ಸುತ್ತೆ, ಅಯ್ಯೋ ಮನೆ ಅಂಗಪಯೋಗಾಯಿತು ಅಂತ. ಮನೆಯನ್ನ ಕಂಡ್ರೆ ಯಾಕೆ ಇವರು ನರಕ ಅಂತ ಹೇಳ್ತಾರೆ ಅಂದರೆ ಅದು ಹೇಳ್ತಾರೆ ಗೃಹ ಶಬ್ದಕ್ಕರ್ಥ ನಾಲ್ಕು ಗೋಡೆಗಳಿಂದ ಇರುವಂತಹ ಮನೆ ಅಂತ ಅರ್ಥ ಅಲ್ಲ. ನಾವು ನಮ್ಮ ಹೆಂಡತಿ ಮಕ್ಕಳ ಮೇಲೆ ಗಂಡ ಮಕ್ಕಳ ಮೇಲೆ ಅಥವಾ ಪದಾರ್ಥಗಳ ಮೇಲೆ ಇಟ್ಟ ದುರಭಿಮಾನ ಏನಿದೆ ಅದೇ ಗೃಹ. ಆ ಅಭಿಮಾನ ಬಿಟ್ಟು ಬಿಟ್ರೆ ಮನೆಯೇ ಕಾಡು, ಕಾಡೇ ಮನೆ. ಅಭಿಮಾನ ಇದ್ದರೆ ಕಾಡೇ ಮನೆಯಾಗುತ್ತೆ. ಕಾಡಿನಲ್ಲಿದ್ರೂ ಕೂಡ ಮನೆ ಮೇಲೆ ಮನಸ್ಸಿರುತ್ತೆ. ಮನೆಯಲ್ಲಿದ್ರೂ ಅಭಿಮಾನ ಬಿಟ್ರೆ ಕಾಡಿನಲ್ಲಿದ್ದಂತೆ. ಆದ ಕಾರಣ ಆ ಭಾವನೆಗಳನ್ನ ಬಿಟ್ಟು ವನಂಗತ, ವನ ಶಬ್ದಕ್ಕರ್ಥ ಒಂದರ್ಥ ವನ, ಎಲ್ಲ ವೃಕ್ಷಗಳ ಸಮೂಹ, ವೃಕ್ಷಾಭಿಮಾನಿ ದೇವತೆಗಳ ಸಮೂಹ. ಎರಡನೆಯದು ವನಂ, ಸಮೂಹ ಅಂದರೆ ವಿಶೇಷವಾದ ಸಜ್ಜನರ ಸಮೂಹ ವನ, ಅಥವಾ ವನ ಅಂದ್ರೆ ನೀರು ಅಂತ ಅರ್ಥ. ಅಂದರೆ ತೀರ್ಥಗಳತ್ತರೆ ಶಾಸ್ತ್ರವೆಂಬ ತೀರ್ಥದಲ್ಲಿ ಅಲ್ಲಿಗೆ ಹೋಗಬೇಕು. ಹೋಗಿ ಇನ್ನ ವನ ಅಂದರೆ ಅರಣ್ಯಕ ಭಾಗ, ವೇದದಲ್ಲಿರುವ ಅರಣ್ಯ ಆರಣ್ಯಕ ಭಾಗ. ಅಥವಾ ವನ ಅಂದರೆ ನಮ್ಮ ಶರೀರ. ಯಾಕೆ ವನ? ದೊಡ್ಡ ಕಾಡಿದು, ನಾಡಿಗಳೆಲ್ಲ ಎಷ್ಟಿವೆ ಅಂದರೆ ಭೂಮಿಗೆ ಸುತ್ತು ಹಾಕಿದರೆ ಮೂರು ಸಲ ಸುತ್ತು ಬರಬಹುದು. ಅಷ್ಟು ದೊಡ್ಡ ನಾಡಿಗಳ ಗುಂಪಿದೆ, ಇಟ್ಟು ಚಿಕ್ಕ ಶರೀರದಲ್ಲಿ ಪ್ಯಾಕ್ ಮಾಡಿದ್ದಾರೆ. ಹೇಗಿರುತ್ತೆ? ಎಲ್ಲ ದೊಡ್ಡ ಕಾಡಿನಂತಿದೆ. ಈ ಕಾಡಿಗೆ ಹೋಗಿ ಹರಿಂ ಆಶ್ರಯೇತ, ಬಿಂಬನ ಪಾದ ಹಿಡಿಯುವುದೇ ಶ್ರೇಯಸ್ಕರ ಅಂತ ಹಿಡಿದಾಗ ನಕ್ಕು ಬಿಟ್ಟ ಹೇಳಿದ ಚಂಡಾಮರುತರಿಗೆ, ನನ್ನ ಮಗನ ತಲೆಯನ್ನ ಕೆಡಿಸಿ ನನಗೆ ಎತ್ತಿ ಕಟ್ಟಬೇಕು ವಿರುದ್ಧವಾಗಿ ಅಂತ ಯಾರೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರು ಬಾರದಂತೆ ನೋಡಿಕೊಳ್ಳಿ ಅಂತ ಹೇಳಿದರು. ಅವಾಗೆ ಕರೆಕೊಂಡು ಬಂದು ಹೇಳ್ತಾ ಇದ್ದಾರೆ, ಹೇ ಪ್ರಹ್ಲಾದ ಸತ್ಯ ಹೇಳಪ್ಪ, ಯಾರು ಹೇಳಿಕೊಟ್ಟಿದ್ದು? ನಿನಗೆ ಬಂತು, ನೀನೇ ಕಲ್ತುಕೊಂಡೆಯೋ ಅಥವಾ ಇನ್ಯಾರಾದ್ರೂ ಹೇಳಿದ್ರು? ಅವಾಗೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಉತ್ತರ ನೋಡಿ. ಪರಹ ಸ್ವಸ್ಥ ಕಟಗ್ರಹ ಪುಂಸಾನ್ ಮಾಯಯಾಕೃತ ವಿಮೋಹಿನ ಭಯಾಂ ಭಟ್ಟ ತಸ್ಮೈ ಭಗವತೇ ನಮಃ. ಇಲ್ಲಿ ನೀನಾಗಿ ಕಲಿತಿದ್ದೀಯ, ಬೇರೆಯವರು ಹೇಳಿಕೊಟ್ರ ಅಂತ ಪ್ರಶ್ನೆಗೆ ಉತ್ತರ ಏನ್ ಹೇಳಬೇಕು? ಇನ್ನೊಬ್ಬರು ಹೇಳಿಕೊಳ್ಳಿಲ್ಲ, ನಾನಾಗಿ ಕಲ್ತಿಲ್ಲ ಅಂತ ಹೇಳಬೇಕು. ಶಬ್ದ ಪ್ರಯೋಗ ಬೇರೆಯದೇ ಮಾಡುತ್ತಾ ಇದ್ದಾರೆ. ಯಾರ ಮಾಯೆಯಿಂದ ಜನರಿಗೆ ನಾನು ಕಲತೆ ಅಥವಾ ಅವರು ಹೇಳಿಕೊಟ್ರು ಎಂಬ ಬುದ್ಧಿ ಬರ್ತಾ ಇದೆಯೋ ಅಂತ ದೇವರಿಗೆ ನಮೋ ನಮಃ ಅಂದ್ರು. ಅರ್ಥ ಆಗ್ಲಿಲ್ಲ. ಅದಕ್ಕೆ ಹೇಳಿದ್ರು, ಸ್ವಾಮಿಯೇ ಒಳಗಿದ್ದು ಹೇಳಿಕೊಡಬೇಕು, ಇನ್ನೊಬ್ಬರಲ್ಲೂ ಸ್ವಾಮಿಯೇ ಹೇಳಿಕೊಡಬೇಕು. ನಾವು ಆ ಸ್ವಾಮಿಯನ್ನ ಮರೆತು ನಾ ಮಾಡಿದೆ ಅವರು ಮಾಡಿದರು ಎಂಬ ಬುದ್ಧಿ ನಮಗೆ ಬರ್ತಾ ಇದೆ. ದೇವರನ್ನ ಮರೆತು ನಾನು ಸ್ವತಂತ್ರವಾಗಿ ಮಾಡಿದೆ ಅವರು ಸ್ವತಂತ್ರವಾಗಿ ಮಾಡಿದರು ಎಂಬ ಬುದ್ಧಿ ಯಾರ ಮಾಯೆಯಿಂದ ಜಗತ್ತಿಗೆ ಬರ್ತಾ ಇದೋ ಅಂತ ದೇವರಿಗೆ ನಮೋ ನಮಃ ಅಂದ್ರು. ಹೇಳ್ತಾರೆ ಗುರುಗಳೇ, ನನ್ನ ಮನಸ್ಸು ತಾನಾಗಿ ಹೋಗ್ತಾ ಇದೆ. ಹೇಗೆ ಹೇಳುತ್ತಾರೆ? ಯಥಾ ಬ್ರಾಹ್ಮಣ ತಯೋ ಬ್ರಹ್ಮನ್ನ ಸ್ವಯಂ ಆಕರ್ಣ ಸನ್ನಿಧವು ತಥಾನೇ ಬಿದ್ದತೆ ಚೇತ ಚಕ್ರಪಾಣವು ಎದುರಚ್ಛಯ. ಭಗವಂತನ ಇಚ್ಛೆಯಿಂದ ಚಕ್ರಪಾಣಿಯಾಗಿರತಕ್ಕಂತಹ ಶ್ರೀಹರಿಯ ಪಾದಗಳಲ್ಲಿ ನನ್ನ ಮನಸ್ಸು ತಾನಾಗಿ ಹೋಗಿಬಿಡ್ತಾ ಇದೆ. ಹೇಗೆ? ಅಯಸ್ಕಾಂತದ ಸನ್ನಿಧಿಯಲ್ಲಿ ಕಬ್ಬಿಣದ ತುಂಡು ಸೆಳಕೊಂಡು ಹೋದಂತೆ ಹೋಗಿಬಿಡ್ತಾ ಇದೆ. ಇಷ್ಟು ಹೇಳಿದ ಮೇಲೆ ತುಂಬಾ ಸಿಟ್ಟು ಬಂತು, ಹೆದರಿಸಿದಂತೆ ಮಾಡಿದರು ಮತ್ತು ತ್ರಿವರ್ಗದ ಪಾಠವನ್ನ ಹೇಳಿದರಂತೆ. ಇಲ್ಲಿ ಹೇಳ್ತಾರೆ, ದೈತೇಯ ಚಂದನವನೆ ಜಾತೋಯಂ ಕಂಟಕದ್ರುಮ. ದೈತ್ಯರ ಚಂದನವನದಲ್ಲಿ ಈ ಮುರುಳಿನ ಗಿಡದಂತೆ ಹುಟ್ಟಿದ್ದಾನೆ ವಾ. ಇನ್ನೊಂದು ಹೇಳ್ತಾರೆ ನೋಡಿ, ತನ್ಮೂಲ ಉನ್ಮೂಲ ಪರಶೋಹೋ ವಿಷ್ಣೋ ನಾರಾಯಿತೋ ಅರ್ಭದ. ಪ್ರಹ್ಲಾದರಾಜ ಕುರಿತು ಚಿಂತನೆ ಮಾಡಬೇಕಾದ ರೀತಿ ಪ್ರಹ್ಲಾದರಾಜರನ್ನ ಪರಶು ಅಂತ ಚಿಂತನೆ ಮಾಡಬೇಕಂತೆ, ಕೊಡಲಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಶ್ರೀಹರಿ ದೈತ್ಯ ಚಂದನವನ್ನ ಕಡಿಯುವಂತ ಪರಶು. ಆ ಪರಶು ಗಿಡವನ್ನ ಕಡಿಯಬೇಕಾದ್ರೆ ಸ್ವಯಂ ಅದೊಂದೇ ಕಡಿಯಲಿಕ್ಕೆ ಸಾಧ್ಯ ಇಲ್ಲ, ಆ ಪರಶುವಿಗೆ ಹಿಡಿ ಇರಬೇಕು. ಹಿಡಿ ಯಾವುದನ್ನು ತಯಾರಾಗುವುದು? ಕಟ್ಟಿಗೆಯಿಂದಲೇನೆ. ಹಾಗಾದರೆ ಕಟ್ಟಿಗೆ ತಮ್ಮನ್ನ ಕಡಿಯುವಂತ ಪರಶುವಿಗೆ ಸಹಾಯ ಮಾಡಿ ತಮ್ಮ ಕುಲವನ್ನೇ ಕಡಿಯುವಂತೆ ಮಾಡಿತ್ತು. ಇಡೀ ಕಟ್ಟಿಗೆಯ ಮರಗಳನ್ನ ಕಡದತ್ತು ಪರಶುವಾದರೆ ಸಹಾಯ ಮಾಡಿದ್ದು ಇನ್ನೊಂದು ಕಟ್ಟಿಗೆ. ಅದಕ್ಕೆ ಈ ದೈತ್ಯ ಚಂದನವನ್ನ ಕಡಿಯುವಂತಹ ವಿಷ್ಣು ಎಂಬ ಪರಶುವಿಗೆ ಸಹಾಯ ಮಾಡಿದ ಕಟ್ಟಿಗೆ ನಮ್ಮವ ಹಿಡಿಯಾಗಿದ್ದಾನೆ. ಅಂದರೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಗುರುರಾಜರ ಬಗ್ಗೆ. ಅವರ ಚಿಂತನೆ ಮಾಡಿದರೆ ನಮ್ಮ ಒಳಗಿರತಕ್ಕಂತಹ ದೈತ್ಯರೆಲ್ಲರನ್ನ ಕೊಚ್ಚಿ ಹಾಕ್ತಾರೆ ರಾಯರು. ಅಂದರೆ ನೋಡಿ, ಪರಶು ನಮ್ಮ ಹತ್ರ ಬರಬೇಕಾದರೆ ಹಿಡಿ ಇರಬೇಕು. ಹಿಡಿಯಿಂದ ಹೊರಗಡೆ ಹಿಡಿಯ ಮೂಲಕ ಪರಶು ಬರೋದು, ಹೌದಾ? ಹಾಗಾದರೆ ರಾಯರ ಮೂಲಕ ಭಗವಂತ ನಮಗೆ ಸ್ಪರ್ಶ ಆಗತ್ತೆ. ನಮ್ಮ ಒಳಗಿರುವ ದೈತ್ಯರನ್ನೆಲ್ಲ ಕೊಚ್ಚಿ ಹಾಕಿ ಬಿಡುತ್ತಾನೆ ಭಗವಂತ. ನಂತರ ಪ್ರಹ್ಲಾದರಾಜರಿಗೆ ಎಲ್ಲಾ ಹೇಳಿಕೊಟ್ರು, ಮೂರು ವರ್ಗದ ಪಾಠ ಹೇಳಿಕೊಟ್ಟು ಮತ್ತೆ ಕರ್ಕೊಂಡು ಬಂದ್ರು. ಕರ್ಕೊಂಡು ಬಂದಾಗ ಒಳಗಿರುವ ಜಯನಿಗೆ ಪ್ರಹ್ಲಾದರಾಜರನ್ನ ಕಂಡರೆ ಆನಂದ ಹೇಳ್ತಾ ಇದ್ದಾರೆ. ಪಾಠಯೋ ಪದಿಗಂಬಾನಂ ಪದಿರಂಗ ಆಶುಶಾತುನ ಕಾಲಿನಲ್ಲಿ ಬಿದ್ರು, ತಲೆ ಚೆನ್ನಾಗಿ ಮುಂದೆ ಆಶೀರ್ವಾದ ಮಾಡುತ್ತಾ ಇದ್ದಾರೆ. ಪರಿಶ್ವದ್ಯ ಚಿರಂ ದೋರ್ಭ್ಯ, ಕೈಯಿಂದ ಚೆನ್ನಾಗಿ ಆಲಿಂಗನ ಮಾಡಿಕೊಂಡಂತೆ. ಯಾರು ಹಿರಣ್ಯ ಕಶಿಪು ಆನಂದಪಟ್ಟ, ಅದ ಮೇಲೆ ತೊಡೆಯ ಮೇಲೆ ಕೂಡಿಸಿಕೊಂಡ. ಆ ಪ್ರಹ್ಲಾದರಾಜರನ್ನ ನೋಡುತ್ತಾ ಇದ್ರೆ ಆನಂದ ಉಕ್ಕೇರಿ ಬರ್ತಾ ಇದೆ. ಯಾರಿಗೆ ಹಿರಣ್ಯ ಕಶಿಪು ಇದೆ ಹೇಳ್ತಾ ಇದ್ದಾರೆ. ಆರೋಪ್ಯ ಅಂಕಂ ಅವಧಾಯ, ಅವರ ತಲೆಗೆ ಮುತ್ತು ಕೊಡುತ್ತಾ ಇದ್ದಾರಂತೆ. ಮೂರು ಧ್ವನಿ ಅಶ್ರು ಕಲಾಂಬುಗಿ ಆಶಿಂಜನ್, ಕಣ್ಣಲ್ಲಿ ನೀರು ಬರ್ತಾ ಇದೆ. ಆ ನೀರಿನಿಂದ ಪ್ರಹ್ಲಾದರಾಜರ ತಲೆಯೆಲ್ಲ ತೊಗೆದು ಹೋಗ್ತಾ ಇದೆ ಅಂತೆ. ಇದೆಯ ಪರಿಸ್ಥಿತಿ ಅಂತ ಹೇಳಿದ್ರು. ಅಂದ್ರೆ ವೇದವ್ಯಾಸರು ಬಿಟ್ಟು ಈ ರೀತಿಯಾಗಿ ಒಬ್ಬ ವ್ಯಕ್ತಿಯಲ್ಲಿ ಎರಡು ರೀತಿಯ ಪ್ರವೃತ್ತಿಯನ್ನ ಇಷ್ಟು ಚೆನ್ನಾಗಿ ವರ್ಣನೆ ಮಾಡುವ ಯಾರು ಸಿಗಲ್ಲ. ಅಷ್ಟು ಚೆನ್ನಾಗಿ ಒಳಹೊಕ್ಕು ಭಾವನೆಗಳನ್ನು ತೋರುತ್ತಾರೆ. ಸರಿ, ಇಷ್ಟೆಲ್ಲ ಹೇಳಿದ ಮೇಲೆ ಅಪ್ಪ ಪ್ರಹ್ಲಾದ ಅನುಚ್ಚತ ಅಂತಾತ ಸ್ವಲ್ಪ ಹೇಳಯ್ಯ. ಸುಅಧೀತಂ ಕಿಂಚಿತ್ ಉತ್ತಮ, ನೀನು ಚೆನ್ನಾಗಿ ಅಧ್ಯಯನ ಮಾಡಿದ್ದು ಉತ್ತಮವಾದದ್ದು ಹೇಳು. ಚಂಡಾಮರ್ಕರು ಹೇಳಿಕೊಟ್ಟದ್ದೇನು ಹೇಳು, ಹೇಳಿಬಿಡ್ತಾ ಇದ್ದು ಹಾಕಿ ಕೇಳಿಲ್ಲ. ಉತ್ತಮವಾದ್ದು ಅಧ್ಯಯನ ಮಾಡಿದ್ದು, ಇವರು ಅಧ್ಯಯನ ಮಾಡಿದ್ದು ಇವರತ್ರ ಕೇಳಿಬಿಟ್ರು. ಭಾಗವತ ಎಷ್ಟು ಸಲ ಕೇಳಿದ್ದೀರಾ? ಅಯ್ಯೋ ತುಂಬಾ ಸಲ ಕೇಳಿಬಿಟ್ಟಿದ್ದೀರಿ. ಹೇಳೋದಾಯ್ತು, ಬಿಡೋದು ಆಯ್ತು. ಹಾಗೆ ಅಲ್ಲಿ ಪ್ರಹ್ಲಾದ ಅವರು ಹೇಳಿಕೊಟ್ರೇನು, ಅವರು ಹಾಗೆ ಮಾಡಿದ್ರಂತೆ. ಏನು ಎಲ್ಲ ಕೇಳಿ ಸುಷ್ಟುವೆ ನವಪಾಠ ಕೇಳಿದ್ರು ತಲೆ ಇಟ್ಟುಕೊಂಡಿಲ್ಲ, ಬಿಟ್ರು ಅಂತ. ಅಲ್ಲ, ನಿಮ್ಮ ಬಗ್ಗೆ ಹೇಳಿಲ್ಲ ನಾನು, ನೀವೆಲ್ಲ ಚೆನ್ನಾಗಿ ಹೇಳಿದ್ದನ್ನ ಕೇಳಿ ತಲೆಯಲ್ಲಿ ಇಟ್ಟುಕೊಂಡು ಸಂತೋಷ ಪಡ್ತಾ ಇದ್ದೀರಾ ಗೊತ್ತಾಗ್ತಾ ಇದೆ. ಸಾಮಾನ್ಯ ತಮಾಷೆಗೆ ಹೇಳ್ತಾರಲ್ಲ ಎಷ್ಟು ಸಲ ಕೇಳಿದ್ದೀರಾ ಅಂದ್ರೆ ಆ ಪದ ಬರುವ ಧಾಟಿ ಅದು. ಓ, ತುಂಬಾ ಸಲ ಕೇಳಿಬಿಟ್ಟೀವಿ. ಈ ಶಬ್ದಗಳು ತುಂಬಾ ಅಂದ್ರೆ ಈ ಭಾಷೆಯನ್ನ ಗಮನ ಕೊಡುವವರಿಗೆ ಒಬ್ಬೊಬ್ಬರ ಭಾಷೆ ಒಂದೊಂದು ರೀತಿಯ ಆನಂದ ಕೊಡುತ್ತೆ. ಅದನ್ನ ಥರ್ಡ್ ಪಾರ್ಟಿಯಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಈ ರಾಯಚೂರು ಗುಲಬರ್ಗ ಇಂಥ ಕಡೆಯೆಲ್ಲ ಕೂಡ ಈ ಶಬ್ದ ಪ್ರಯೋಗ ಅವರು ಬೇಕಂತೆ ಮಾಡಲ್ಲ, ಅದು ಅನುಚಾರವಾಗಿ ಹಾಗೆ ಬಂದು ಬಿಟ್ಟಿದೆ. ಹೇಳ್ತಾರೆ ಅವರು ಇಳಿ ಕತ್ತಾರೆ, ಇಳಿ ಕತ್ತಾರೆ ಅಲ್ಲ, ಹತ್ತೋದು ಇಳಿಲಿಕ್ಕೆ ಅಲ್ಲ. ಹಾ ಅಲ್ಲ, ಆ ಹತ್ತಾರೆ ಎಂಬ ಶಬ್ದ ಅವರು ಬರ್ತಾ ಇದ್ದಾರೆ, ಬರ್ಲಿಕ್ಕೆ ಹತ್ತಾರೆ, ಇಳಿಲಿಕ್ಕೆ ಹತ್ತಾರೆ, ಮಾಡಕ್ ಹತ್ತಾರೆ. ಈ ಹತ್ತಾರೆ ಎಂಬ ಶಬ್ದ ಬರ್ತಾ ಇರುತ್ತೆ. ನಾವೆಲ್ಲ ರಾಯಚೂರಿಗೆ ಸ್ವಾಮಿ ಜೊತೆ ಹೋದಾಗ ಅಲ್ಲೆಲ್ಲ ಇಳ್ಕೊಳ್ಳೋದು ಇಲ್ಲ, ಅವರ ಮನೆಯಲ್ಲೇ ಅವರ ಮಾತುಗಳು ನೋಡಿದಾಗ ನಾವು ಹಾಗೆ ಮಾತಾಡಿದ್ರು ಟ್ಯಾಂಕ್ ಮಾಡೋದಾಗಿರ್ತಾ ಇತ್ತು. ಯಾಕ್ರಿ ನಮ್ಮನ್ನೆಲ್ಲ ಹಾಗತ್ತೀರಾ ಅಂತ. ಇಲ್ಲಪ್ಪ, ಭಾಷೆಯಲ್ಲಿ ಭಗವಂತ ನೋಡಿ ಒಂದೊಂದು ಕಡೆ ಒಂದೊಂದು ರೀತಿಯ ವಿಚಿತ್ರವಾಗಿ ಮಾತಾಡಿಸ್ತಾನೆ. ಒಂದೊಂದು ಕಡೆ ಜನರಲ್ಲಿ ಆಯಾ ಪದಾರ್ಥಗಳ ಮೇಲೆ ಆಯಾ ರೀತಿ ತಯಾರು ಮಾಡಿಸಿ ರುಚಿ ಕೊಟ್ಟು ಅದಕ್ಕೆ ಅಭ್ಯಾಸ ಪಡಿಸ್ತಾನೆ. ಅವರಿಗೆ ಎರಡು ಭಕ್ತರು ತಿಂದ್ರೆ ಸಾಕು ಅಮೃತ ತಿಂದಂತೆ. ಅನ್ನ ರಾಶಿ ಹಾಕಿದ್ರು ಬೇಡಪ್ಪ ಅಂತಾರೆ, ಇಲ್ಲಿ ಬಕ್ರಿ ನೋಡಿದ್ರೆ ಓಡೋಗ್ತಾರೆ. ಹೌದಲ್ವೋ? ರಾಜರಾಜರು ಒಂದು ಕಡೆ ಹೇಳ್ತಾರೆ, ಅದೆಂತ ಅಂದ್ರೆ ದೃಷ್ಟಾಂತ ಕೊಡ್ತಾರೆ. ಕರ್ನಾಟಕ ಪ್ರಾಂತದವರಿಗೆ ಅಂದ್ರೆ ಈ ದಕ್ಷಿಣ ಕರ್ನಾಟಕ ಹೇಳ್ತಾರೆ ಮೈಸೂರು ಇಂಥ ಕಡೆ ಅವರಿಗೆ ಆ ಹುಡುಗಿಗೆ ಬರೀ ಭಕ್ತರೆ ತಿನ್ನುವಂತ ಮನೆಗೆ ಹೋದರೆ ಎಷ್ಟು ಕಟ್ಟಾಗುತ್ತು ಅಷ್ಟು ಕಟ್ಟಾಯಿತು ಅಂತ ದೊಡ್ಡ ಅಂತ ಬಿಡ್ತಾರೆ ವಾಕ್ಯದ ಅಂದ್ರೆ ಈ ಜನಗಳ ಮನಸ್ಸಿನ ಚೆನ್ನಾಗಿ ಅಧ್ಯಯನ ಮಾಡಿದವರು. ಹಾಗೆ ಮುಂದೆ ಕೇಳಿದಾಗ ಉತ್ತರ ಕೊಡ್ತಾ ಇದ್ದಾರೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿಶ್ಚೇ ನವಲಕ್ಷಣ ಪ್ರಿಯತೆ ಭಗವತ್ಯರ್ಥ ತನ್ಮನ್ಯೇ ಅಭೀತಮುತ್ತಮಂ. ಕೇಳಿದ್ದು ಒಳ್ಳೆದು, ಏನು ಅಧ್ಯಯನ ಮಾಡಿದ್ಯೋ ಹೇಳಯ್ಯ ಅಂದ್ರೆ ಇದು ಒಳ್ಳೆ ಅಧ್ಯಯನ. ಯಾವುದು ಒಳ್ಳೆ ಅಧ್ಯಯನ? ಯಾವ ಅಧ್ಯಯನದಿಂದ ಒಂಬತ್ತು ಲಕ್ಷಣಗಳಿಂದ ಕೂಡಿದ ಭಕ್ತಿ ದೇವರಲ್ಲಿ ಹುಟ್ಟುತ್ತೋ ಆ ಅಧ್ಯಯನ ಶ್ರೇಷ್ಠ. ಯಾವ ಅಧ್ಯಯನದಿಂದ ದೇವರಲ್ಲಿ ಭಕ್ತಿ ಹುಟ್ಟದೆ ಅಹಂಕಾರ ಹುಟ್ಟುತ್ತೋ ಆ ಅಧ್ಯಯನ ಕನಿಷ್ಠ ಅಂತ ತೋರಿಕೊಟ್ಟ. ಇದನ್ನೇ ರಘುಪ್ರೇಮತೀರ್ಥರು ಅವರ ಚರಿತ್ರೆಯಲ್ಲಿ ಬರುತ್ತೆ. ಯಾರೋ ಬಂದ್ರು ನಾನು ಸುಧಾ ಓದ್ಬೇಕು, ಓದಪ್ಪ ಒಳ್ಳೆ, ಆದರೆ ಇಷ್ಟು ಮಾಡು, ಗುರುಗಳನ್ನ ಆರಿಸಿಕೊಳ್ಳೋ ಕಾಲಕ್ಕೆ ಯಾವ ಗುರುಗಳು ನಿಮಗೆ ಪಾಠ ಹೇಳಿಕೊಡ್ತಾರೋ ಅವರು ಹೇಳುವ ಪಾಠದ ಜೊತೆಗೆ ಅವರೊಳಗಿರೋ ದುರ್ಗುಣಗಳು ನಿನ್ನತ್ರ ಬಂದ್ಬಿಡುತ್ತಪ್ಪ. ಅಹಂಕಾರ ಮಮಕಾರಾದಿಗಳು ಗೆದ್ದಂತವರು ಸುಧಾ ಪಾಠ ಹೇಳಿದರೆ ಅವರ ಹತ್ರ ಹೇಳಿಸಿಕೋ, ಇಲ್ಲದಿದ್ರೆ ಅವರ ಜೊತೆಗೆ ಅವರೊಳಗೆ ತುಂಬಿ ಹೋದ ಎಲ್ಲ ಗುಣಗಳು ನಿನ್ನತ್ರೇ ಬರುತ್ತೆ. ಆದ್ದರಿಂದ ಪಾಠ ಹೇಳಿಸಿಕೊಳ್ಳುವಾಗ ಗುರುಗಳನ್ನ ಎಚ್ಚರದಿಂದ ನೋಡಿಕೋ ಅಂತ ರಘುಪ್ರೇಮ ತೀರ್ಥರ ಚರಿತ್ರೆಯಲ್ಲಿ ಎಚ್ಚರ ಕೊಡ್ತಾರೆ ಅವರು. ಇಲ್ಲದಿದ್ರೆ ಏನಾಗುತ್ತೆ, ಬಂದ ಸುಧಾ ಪಾಠ ನಿನ್ನಲ್ಲಿ ಅಹಂಕಾರಕ್ಕೆ ಕಾರಣ ಆಗಿ ಅಂದ್ರೆ ಸರಿಯಾಗಿ ಅಧ್ಯಯನ ಮಾಡಲಿಲ್ಲ. ಸುಧಾ ಗ್ರಂಥ ದೊಡ್ಡದೆ, ನೀನು ಅಧ್ಯಯನ ಮಾಡುವ ರೀತಿ ಸರಿಯಾಗಿರಲ್ಲ, ಅದು ಅಹಂಕಾರಕ್ಕೆ ಕಾರಣ ಆಗಿ ಮಿಕ್ಕ ಬ್ರಾಹ್ಮಣರನ್ನ ಅವಜ್ಞೆ ಮಾಡುವುದರಲ್ಲೇ ತಾತ್ಪರ್ಯ ಆಗಿ ಕೊನೆಗೆ ನೀವು ಸುಧಾ ಮಂಗಳ ಮಾಡಿದ್ದಕ್ಕೆ ಏನು ಫಲ ಗೊತ್ತಾ ಅಂತ ಹೇಳ್ತಾರೆ. ಇದೇ ಪಂಕ್ತಿಗಳಿವೆ ಆ ಚರಿತ್ರೆ ಪುಸ್ತಕದಲ್ಲಿ ನೋಡಿ. ಅರಳೆ ಮರ ಏರುವುದೇ ನಿನಗೆ ಫಲ ಅಂದ್ರು. ಇವನು ಅರಳೆ ಮರ ಏರುವುದು ಬ್ರಾಹ್ಮಣರ ಅವಜ್ಞೆ ಮಾಡಿ ಬ್ರಹ್ಮಹತ್ಯೆ ಧ್ವಜ ಕಟ್ಟಿಕೊಂಡು ಬ್ರಹ್ಮಾನಂದನಾಗಿ ಕೂತಿರುವುದೇ ನಿನಗೆ ಫಲ ಅಂದ್ರು. ಹೋದಲು ಇದು ಆ ಪ್ರವೃತ್ತಿ ಕಾಣುತ್ತೆ. ಅದು ಚೂರು ಎರಡಕ್ಷರ ಬರುವುದಿಲ್ಲೋ, ನಾನೇ ವಾಕ್ಯಾರ್ಥ ಮಾಡ್ತೇನೆ ಎಂದು ಸರಸರಸರ ಹೋಗ್ತಾ ಇರುತ್ತೆ ಮನಸ್ಸು. ಇವರು ಅಂತಲ್ಲ, ನಮ್ಮ ಮನಸ್ಸೇ ಓಡಿಬಿಡ್ತಾ ಇರುತ್ತೆ, ಅದನ್ನು ಗೆಲ್ಲಬೇಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಒಂಬತ್ತು ಲಕ್ಷಣಗಳು ಹೇಳಿಕೊಟ್ರು, ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಶ್ರವಣ ಅಂತೆ, ಶ್ರವಣ ಬರಬೇಕು ನಮ್ಮಲ್ಲಿ. ತುಂಬಾ ಸಲ ಕೇಳ್ತಾ ಇದ್ದೇವೆ, ತುಂಬಾ ಸಲ ಭಾಗವತ ಕೇಳಿ ಆಯಿತು, ಶ್ರವಣ ಬರ್ತಾ ಇದೆಯಾ ಅಂದ್ರೆ ಒಳಗೆ ಅರಣ್ಯಕಾಚಾರರು ಕೀ ತೆಗಿತಾ ಇದ್ದಾರೆ. ನೋಡಪ್ಪ ಈ ಶ್ಲೋಕದ ಅರ್ಥ ಹೀಗಿದೆ ಅಂತ. ಏನರ್ಥ? ಶ್ರವಣ ಕೀರ್ತನ ಸ್ಮರಣ ಮೊದಲಾದ ಒಂಬತ್ತು ಲಕ್ಷಣಗಳಿಂದ ಕೂಡಿದ ಭಕ್ತಿ ನಿನ್ನಲ್ಲಿ ಬರಬೇಕು. ಆ ಒಂಬತ್ತು ಲಕ್ಷಣಗಳಿಂದ ಕೂಡಿದ ಭಕ್ತಿ ನಿನ್ನಲ್ಲಿ ಬರಬೇಕಾದರೆ ಆ ಒಂಬತ್ತು ಲಕ್ಷಣಗಳೊಳಗೆ ಆ ಒಂಬತ್ತು ಲಕ್ಷಣಗಳ ಹೆಸರಿಟ್ಟುಕೊಂಡ ದೇವರ ರೂಪಗಳಿವೆ. ಶ್ರವಣದಲ್ಲಿ ಅದೇ ಹೆಸರಿಟ್ಟುಕೊಂಡ ದೇವರ ರೂಪ ಇದೆ, ಕೀರ್ತನದಲ್ಲಿ ದೇವರ ರೂಪ ಇದೆ. ಇದನ್ನ ಎರಡನೇ ಸ್ಕಂದದಲ್ಲಿ ವಿಶೇಷವಾಗಿ ನಿರೂಪಣೆ ಮಾಡುತ್ತಾರೆ ಆಚಾರ್ಯರು. ಬ್ರಹ್ಮದೇವರು ತಪಸ್ಸಿಗೆ ಕೂತರು, ತಪಸ್ಸಿಗೆ ಕೂತಾಗ ಚಿಂತನೆ ಮಾಡ್ತಾ ಇರುವಾಗ ಎರಡು ಶಬ್ದ ಕೇಳಿಸ್ತು, ತಪ ತಪ ಅಂತ. ಏನಾಯ್ತು ಒಂದು ಸಲ ಹೇಳಿ ಚೆನ್ನಾಗಿರ್ತಾ ಇತ್ತು ತಪ ಅಂತ, ತಪಸ್ಸು ಮಾಡು ಅಂತ. ತಪಸ್ಸು ಮಾಡುವ ಮೂಲಕ ತಪ ಅಂದ್ರೆ ಸಾಕಿತ್ತು, ಎರಡು ಯಾಕೆ ಹೇಳಿದ್ರು? ಅದು ಅವ್ರಿಗೆ ಅರ್ಥ ಆಯ್ತು ಬ್ರಹ್ಮದೇವರಿಗೆ. ಒಳಗಿದ್ದ ಅರ್ಥ ಮಾಡಿಸಿದವ ಇದ್ದಾನಲ್ಲ, ಅರ್ಥ ಮಾಡಿಸಿದ. ಮೊದಲನೇ ತಪದಿಂದ ನೀನು ಮಾಡಿದ ತಪಸ್ಸು ಸಾಲದು ಅಂತ ಅರ್ಥ ಆಯಿತು. ಎರಡನೇ ತಪಸ್ಸಿನಿಂದ ಶಬ್ದದಿಂದ ತಪವನ್ನ ಕುರಿತು ತಪಸ್ಸನ್ನ ಮಾಡು, ಏನೋ ಬದಲಾಗಿತ್ತು. ಅಂದ್ರೆ ಅವಾಗ ಹೇಳ್ತಾರೆ ಆಚಾರ್ಯರು, ತಪೋ ಬ್ರಹ್ಮ ಅಂತ ಅರ್ಥ ಬರುತ್ತಾರೆ ಕಾಕರಣದಲ್ಲಿ. ಏನದು ಅಂದರೆ ಬ್ರಹ್ಮದೇವರು ತಮಗೆ ದೇವರ ತಪಸ್ಸು ಬರಲಿಕ್ಕಾಗಿ ದೇವರ ಕುರಿತು ತಪಸ್ಸು ಬರಲಿಕ್ಕಾಗಿ ತಪೋ ನಾಮಕನಾದ ದೇವರನ್ನ ಚಿಂತನೆ ಮಾಡಿದೆ. ತಪಸ್ಸು ಬರಬೇಕಾದರೆ ದೇವನಿಗೆ ತಪಸ್ಸು ಕೊಡಬೇಕು, ದೇವನಿಗೆ ತಪಸ್ಸು ಕೊಡಬೇಕಾದರೆ ತಪೋ ನಾಮಕನಾದ ದೇವರ ಚಿಂತನೆ ಆಗಬೇಕು. ಇದು ರಹಸ್ಯ ತೋರಿಕೊಟ್ರು. ಇಲ್ಲೇ ಅದು ಹೇಳ್ತಾರೆ, ನಮಗೆ ಶ್ರವಣ ಬರಬೇಕಾದರೆ, ಶ್ರವಣ ಎಂಬ ಲಕ್ಷಣ ನಮ್ಮ ಭಕ್ತಿಯಲ್ಲಿ ಬರಬೇಕಾದರೆ ಶ್ರವಣ ನಾಮಕನಾದ ಭಗವಂತನ ಚಿಂತನೆ ಆಗಬೇಕು. ಅಂದರೆ ನಮ್ಮಲ್ಲಿ ನಿಂತು ಶ್ರವಣ ಮಾಡಿಸುವವ ನೀನೇ, ನಮ್ಮ ಬಿಂಬದೊಳಗೆ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಈ ಹೆಸರಿಟ್ಟುಕೊಂಡ ದೇವರ ರೂಪಾತ್ಮಕ ಗುಣಗಳು ನಿಂತಿವೆ. ಆ ರೂಪಗಳು ಹೊರಬಂದರೆ ನಮ್ಮಲ್ಲಿ 9 ಲಕ್ಷಣಗಳು ಹೊರಬರುತ್ತೆ, ಇಲ್ಲ ಎಷ್ಟೇ ಭಾಗವತ ಕೇಳಿದ್ರು ಹಾಗೇ ಬಿದ್ದಿರ್ತೇವೆ. ಇದನ್ನ ಅರಣ್ಯಕಾಚಾರ್ಯರು ತೋರಿಕೊಟ್ರು. ಹಾಗಾದರೆ ಶ್ರವಣ ಕೀರ್ತನ ಸ್ಮರಣ ಪಾದಸೇವನ ಈ ಹೆಸರಿಟ್ಟುಕೊಂಡ ಭಗವದ್ ರೂಪಗಳು ನಿನ್ನ ಬಿಂಬನಲ್ಲೇ ನಿಂತಿವೆ, ಆ ಭಗವಂತನನ್ನ ಪ್ರಾರ್ಥನೆ ಮಾಡು. ಸ್ವಾಮಿ, ನಿನ್ನ ಈ 9 ರೂಪಗಳನ್ನ ಪ್ರಕಟ ಮಾಡಯ್ಯ, ನೀನು ಪ್ರಕಟ ಮಾಡಿದರೆ ಪ್ರತಿಬಿಂಬ ನನ್ನಲ್ಲಿ ಪ್ರಕಟ ಆಗುತ್ತೆ ಅಂತ ರಹಸ್ಯವನ್ನ ತಿಳಿದು ಯಾವ ಅಧ್ಯಯನ ನಡೆಯುತ್ತೋ, ಅಂದರೆ ಬಿಂಬನ ಪರಿಚಯ ಮಾಡಿಕೊಡುವ ಅಧ್ಯಯನ ಯಾವುದಿರುತ್ತೋ ಆ ಬಿಂಬ ಕ್ರಿಯಾ ಚಿಂತನ ಪೂರ್ವಕವಾದ್ದು, ಆ ಅಧ್ಯಯನ ಶ್ರೇಷ್ಠ ಅಂದ್ರು. ಹೌದಾ? ಅಂದರೆ ಅದೇ ಆತ್ಮನಿವೇದನ, ಆತ್ಮನಿ ವೇದನ ನಮ್ಮೊಳಗೆ ತಿಳುವಳಿಕೆ, ನಾನು ಸದಾ ದೇವರ ಅಧೀನ. ಬಿಂಬಕ್ರಿಯ ಏವ ಕ್ರಿಯಾವಾನ್ ಅಯಂ ಜೀವ ದಾಸ. ಈ ಜೀವ ದಾಸ ಆಚಾರ ಮಾಡಿದು, ಜೀವ ದಾಸನಾಗಿದ್ದಾನೆ. ಹೇಗೆ? ದೇವರ ಬಿಂಬಕ್ರಿಯೆಯಿಂದಲೇ ನಮಗೆ ಕ್ರಿಯೆ ಆಗುತ್ತೆ, ಇಲ್ಲದಿದ್ದರೆ ಇಲ್ಲ. ಆಟ ಹಿಡಿದರೆ ಹಿಡ್ತೇವೆ, ಬಿಟ್ಟರೆ ಬಿಡ್ತೇವೆ, ಕೂಡುತ್ತೆ ಕೂತರೆ ಕೂಡುತ್ತೇವೆ, ಎದ್ದರೆ ಹೇಳುತ್ತೇವೆ, ನಡೆದರೆ ನಡೆಯುತ್ತೇವೆ, ತಿಳಿದರೆ ತಿಳಿಸಿದರೆ ತಿಳಿಯುತ್ತೇವೆ, ಮರೆಸಿದರೆ ಮರೆಯುತ್ತೇವೆ. ಇದೇ ಶಬ್ದಗಳು ಹಾಕ್ತಾರೆ ವಿಜಯದಾಸರು, ಇದೇ ಶಬ್ದ ಹಾಕ್ತಾರೆ ಅರಣ್ಯಕಾಚಾರ್ಯರು, ಇದೇ ಶಬ್ದ ಸಂಸ್ಕೃತದಲ್ಲಿ ಹಾಕ್ತಾರೆ. ಗೃಹಾತಿ ಗೃಹಾತಿ, ದೇವರು ಹಿಡಿದರೆ ಹಿಡಿತಾನೆ, ಇಳಿದ್ರೆ ಇಲ್ಲ. ಇಷ್ಟಿದೆ ಅಂತಹ ಕಾಲಕ್ಕೆ ನಮ್ಮಲ್ಲಿ 9 ರೀತಿಯಾದ ಭಕ್ತಿ ಬರಬೇಕಾದರೆ ನಾನು ತಂದುಕೊಳ್ತೇನೆ ಅಂತ ಮಾರ್ಕೆಟ್ ಸಿಗುತ್ತಾ? ಎಲ್ಲಿ ಇಲ್ಲ. ಅದಕ್ಕೆ ಒಳಗಿದ್ದ ಸ್ವಾಮಿ 9 ರೀತಿಯಾದ ತನ್ನ ರೂಪಗಳನ್ನ ಪ್ರಕಟ ಮಾಡಿದರೆ ನಮ್ಮಲ್ಲಿ 9 ರೀತಿಯಾದ ಭಕ್ತಿ ಹುಟ್ಟಿ ಬರುತ್ತೆ, ಆ ರೀತಿಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಂದರು. ಹಾಗಾದರೆ ನಮ್ಮಲ್ಲಿ ಶ್ರವಣ ಹೇಗಿರಬೇಕು? ಶ್ರವಣ ಆಗುವಾಗ ಸ್ವಾಮಿಯೇ ನನ್ನಲ್ಲಿ ನಿಂತು ಶ್ರವಣ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಯಾವ ಶ್ರವಣ ಕಾಲಕ್ಕೆ ಬರುತ್ತೋ ಅದು ಶ್ರವಣ. ಕೀರ್ತನ ಅದು ಅಷ್ಟೇ, ಹಾಗೆ ಸ್ಮರಣ ಪಾದಸೇವನ ಅರ್ಚನ. ಇಲ್ಲಿ ಎಲ್ಲಾ ಕಡೆ ಸ್ವಲ್ಪ ಒಳಕ್ಕೆ ಹೋಗೋಣ ಬೇಡ ಹೇಳಿ, ಸಮಯ ಆಗ್ಬಿಡ್ತಾ ಇದೆ. ಯಾಕೋ ಸಮಯ ಬಹಳ ಫಾಸ್ಟಲ್ಲಿ ಹೋಗ್ತಾ ಇದೆ ಬಸವೇಶ್ವರ ನಗರದಲ್ಲಿ. ಹೌದಲ್ವ? ಬಹಳ ಬೇಗ ಹೋಗ್ತಾ ಇದೆ. ಶ್ರೋತೃವರ್ಗ ಆಗಿದ್ದಾರೆ ನಿಜವಾಗಿ. ಅಲ್ಲ, ನನಗೂ ನಿಮ್ಮನ್ನು ನೋಡಿ ಏನೋ ಹೇಳಬೇಕು ಅಂತ ಬರ್ತಾ ಇದೆ. ಹಾಗಿದ್ರೆ ಮುಗಿಸಿ ಹೋಗೋಣ ಅಂತಿರುತ್ತೆ, ಯಾವಾಗ್ಲೂ ನಮಗೆ ಸಮಯ ಆಗಿರುತ್ತೆ, ಸುಸ್ತಾಗಿರುತ್ತೆ. ಸಾಕಪ್ಪ, 1 ಅವರ್ ಟೈಮ್ ಕೊಟ್ಟಿದ್ದಾರೆ, ಏನೋ ಒಂದು ಹೇಳಿ ಹೋಗೋಣ ಅಂತಿರುತ್ತೆ. ಇಲ್ಲಿ ಬಂದ್ರೆ ಯಾಕೋ ಬರ್ತಾ ಇಲ್ಲ, ನೋಡೋಣಂತೆ. ಶ್ರವಣ ಶಬ್ದ ಅರ್ಥ ಏನು? ನೀವೆಲ್ಲ ಕೇಳ್ತಾ ಇದ್ದೀರ, ಈ ಶ್ರವಣವನ್ನ ದೇವರಿಗೆ ಅರ್ಪಣೆ ಮಾಡಬೇಕಲ್ಲ. ಕೇಳಿದ್ದನ್ನ ಕೇಳೋ ಕಾಲಕ್ಕೆ ಯಾವ ರೀತಿ ಕೇಳಬೇಕು ಆ ಲಕ್ಷಣ ಗೊತ್ತಾ ಅಂದ್ರು. ಅದು ಎಲ್ಲರ ಸರ್ವೆ ಮಾಡಿಕೊಳ್ಳಿ. ಅವ ಕೇಳ್ತಾರೆ, ಹೇಳುವವರ ಬಾಯಿಂದ ಅಕ್ಷರಗಳು ಹೊರಬರ್ತಾ ಇರುತ್ತೆ. ಅದು ಹೇಗೆ ಬರುತ್ತೆ? ನಮ್ಮ ಎಲ್ಲರ ಹೃದಯದಲ್ಲಿ ಆ ಕಮಲದಲ್ಲಿ 51 ಕೇಸರಗಳಿರುತ್ತೆ. 51 ಕೇಸರಕ್ಕೆ ದೇವರ 51 ಅಜಾದಿ ರೂಪಗಳಿರುತ್ತೆ. ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ, ಕ್ಷಂ ನೃಸಿಂಹಾಯ ನಮಃ, ಎಲ್ಲಾ ರೂಪಗಳಿರುತ್ತೆ. ಯಾರ ಬಾಯಿಂದ? ನಿಮ್ಮ ಬಾಯಿಂದ, ಎಲ್ಲರ ಬಾಯಿಂದ ಶಬ್ದಗಳು ಹೊರಡಬೇಕಾದರೆ ಆ ರೂಪಗಳು ಹೊರಟರೇನೆ ಬಾಯಿಂದ ಶಬ್ದಗಳು ಬರೋದು. ಹಾಗಾದರೆ ಪ್ರವಚನ ಇಷ್ಟು ಕೇಳ್ತಾ ಇದ್ದೀರಲ್ಲ, ಆ ಪ್ರವಚನದಲ್ಲಿ ಅಕ್ಷರಗಳ ರೂಪದಲ್ಲಿ ಭಗವದ್ ರೂಪಗಳೇ ಹೊರಟು ಬರ್ತಾ ಇವೆ. ಬರೀ ಅಕ್ಷರ ಉಚ್ಚಾರ ಆಗ್ತಾ ಇಲ್ಲ, ಅಕ್ಷರದ ಜೊತೆಗೆ ಅರ್ಥದ ಉಚ್ಚಾರವೂ ಆಗ್ತಾ ಇದೆ. ಅರ್ಥ ಸಹಿತ ಅಕ್ಷರಗಳ ಉಚ್ಚಾರ, ಆ ಅರ್ಥದಲ್ಲಿರುವ ಭಗವದ್ ರೂಪಗಳು ಹೊರಟು ಬರ್ತಾ ಇವೆ. ಸರಿ, ಬರೀ ಅಕ್ಷರ ಅರ್ಥ ಈ ಎರಡು ಜೊತೆಗೆ ಇರುವ ರೂಪಗಳು ಮಾತ್ರ ಬಂದರೆ ನಾನು ಪುಸ್ತಕ ನೋಡಿ ಹೇಳ್ತಾ ಹೋದೆ, ಇದಕ್ಕರ್ಥ ಇದಕ್ಕರ್ಥ ಇದಕ್ಕರ್ಥ. ಆ ಅರ್ಥದ ರೂಪಗಳು ಬಂದವು, ಅಕ್ಷರದ ರೂಪಗಳು ಬಂದವು. ಆದರೆ ನನ್ನ ತಲೆಯಲ್ಲಿ ಕೇಳಿದವರು ಕೇಳಲಿ ಬಿಟ್ರೆ ಬಿಡ್ಲಿ, ಭಾವನೆ ಹೀಗಿತ್ತು. ಹಾಗಲ್ಲದೆ ಭಾವನೆ ಕೇಳಬೇಕು, ಉದ್ಧಾರ ಆಗಬೇಕು ಅಂತ ಹಂಬಲವೂ ಇದ್ದರೆ ಆ ಹಂಬಲದ ರೂಪದಲ್ಲೂ ಭಗವದ್ ರೂಪಗಳು ಹೊರಡುತ್ತೆ. ಇಷ್ಟೂ ಸೇರಿ ಎಲ್ಲಿ ಹೋಗುತ್ತೆ ಅಂದರೆ ಈ ರೂಪಗಳಿಗೆ ಒಂದು ಹೆಸರಿದೆ, ಅರ್ಕಲಿ ಅಂತ. ಆ ಕಲಿ ಅರ್ಕಲಿ ಅರ್ಕೇ ಲೀನತ್ವಾದ ಎಲ್ಲ ಹೋಗಿ ನಮ್ಮ ಬಾಯಿಯಿಂದ ಹೊರಟದ್ದು. ಅಲ್ಲ, ಸೂರ್ಯ ಇವಾಗ ಇಲ್ಲಲ್ಲ ಅಂದರೆ ನಮಗೆ ಕಾಣುತ್ತಾ ಇಲ್ಲ, ಸೂರ್ಯ ಇದ್ದಾರೆ. ಸೂರ್ಯ ಮಂಡಲಕ್ಕೆ ಹೋಗಿ ಅಲ್ಲಿರುವ ದೇವರಲ್ಲಿ ಈ ಭಗವದ್ ರೂಪಗಳೆಲ್ಲ ಸೇರಿ ಪರಿವರ್ತನೆ, ಪ್ರಸಾದ ರೂಪತ್ವೇನ ಪರಿವರ್ತನೆ ಆಗಿ ರೂಪಗಳು ಬದಲಾಗಿ ಮತ್ತೂ ನಮ್ಮ ಹೃದಯದಲ್ಲಿ ಸೇರಿಬಿಡುತ್ತೆ. ಆಗ ನಮ್ಮಲ್ಲಿ ಪ್ರಚೋದನೆ ಬರುತ್ತೆ. ಇಷ್ಟು ನಡೆಯೋದು. ನೀವು ಪ್ರವಚನ ಕೇಳಿದ್ರು, ನೀವು ಸುಳಾದಿ ಹೇಳಿದ್ರು, ಏನು ಪಾರಾಯಣ ಮಾಡಿದ್ರು, ಇಷ್ಟು ನಡೀತಾ ಇರುತ್ತೆ. ಜಪ ಮಾಡುವಾಗಲೂ ಇಷ್ಟು ನಡೆಯುತ್ತೆ. ಹೀಗೆ ನಡೀತಾ ಇದೆ ಅಂತ ತಿಳಿದು ಮಾಡಿದ ಜಪವೇ ಜಪ. ಶಾಸ್ತ್ರ ಹೇಳುತ್ತೆ, ಶಾಸ್ತ್ರ ಹೇಳಿದ್ದನ್ನ ಶೇಷದಾಸರು ಅಪೂರ್ವವಾಗಿ ತಿಳಿಸಿಕೊಡ್ತಾರೆ. ಇದಯ್ಯ ಜಪ, ಇದು ತಿಳಿದ್ರೆ ಏನ್ ಮಾಡ್ತೀಯ ಜಪ ಅಂತಾರೆ. ಹಾಗಾದರೆ ಶ್ರವಣ ಮಾಡಬೇಕಾದರೆ ಏನಂತ ಮಾಡಬೇಕು? ಈಗ ನೋಡಿ, ಇಲ್ಲಿ ಹೋಮ ಆಗ್ತಾ ಇದೆ, ವಿಶೇಷವಾದ ಹೋಮ ಆಗ್ತಾ ಇದೆ. ಇಲ್ಲಿ ಕೂತವರಿಗೆ ಕೂಡ್ಲಿಕ್ಕೆ ಆಗ್ತಾ ಇಲ್ಲ, ಬಿಸಿಯೋ ಬಿಸಿ. ಪಕ್ಕದಲ್ಲಿ ರೂಮಲ್ಲಿದ್ದಾರೆ, ಬಾಗಿಲೆಲ್ಲ ಹಾಕೊಂಡಿದ್ದಾರೆ, ಅವರಿಗೆ ಬಿಸಿಯೇ ಇಲ್ಲ. ಇಲ್ಲಿ ಅಗ್ನಿ ಇದ್ದರೂ ಅವರಿಗೆ ಬಿಸಿ ಇಲ್ಲ. ಯಾಕೆ? ದ್ವಾರ ತೆಗೆದಿಲ್ಲ. ದ್ವಾರ ತೆಗೆದರೆ ಆ ಬಿಸಿ ಅಲ್ಲಿಗೆ ಬರುತ್ತೆ. ಹಾಗೆ ನಮಗೆ ಗೊತ್ತಿಲ್ಲದೇನೆ ಅಕ್ಷರಗಳು ಹೋಗಿ ಎಲ್ಲ ರೂಪಗಳು ಹೋಗಿ ನಮ್ಮೊಳಗೆ ಸೇರತಾ ಇದ್ರೂ ಕೂಡ ಪರಿಣಾಮ ಬೀರಲ್ಲ. ಯಾಕೆ? ನಮ್ಮ ಹೃದಯದ ದ್ವಾರ ತೆಗೆದಿಲ್ಲ. ನಾವು ಏನು ಆಹ್ವಾನ ಬುದ್ಧಿಪೂರ್ವಕ ಆಹ್ವಾನ ಕೊಟ್ಟರೆ ಆ ರೂಪಗಳು ಪರಿಣಾಮ ಕೊಡುತ್ತೆ. ಪ್ರವಚನಕಾರರ ಬಾಯಿಯಿಂದ ಹೊರಟಂತ ಭಗವದ್ ರೂಪಗಳು ಸೂರ್ಯನಲ್ಲಿ ಸೇರಿ ಕೂತಿರುವವರ ಹೃದಯಕ್ಕೆ ಸೇರುತ್ತೆ ಕಿವಿಯ ಮೂಲಕ. ಕೂತಿರುವವರು ಈ ಅನುಸಂಧಾನ ಇಲ್ಲ, ಸೇರತ್ತೆ ಅವರ ಕರ್ಮಾನುಸಾರ ಚೂರು. ಆದರೆ ಆದಿತ್ತು, ಇಲ್ಲದಿದ್ರೆ ಇಲ್ಲ ಪರಿಣಾಮ. ಆದರೆ ಕೇಳುವವರು ಚೆನ್ನಾಗಿ ಇದು ಬರ್ತಾ ಇವೆ, ಈ ರೂಪಗಳು ಪರಿಣಾಮ ಆಗಲಿ ಎಂಬ ಭಾವನೆಯಲ್ಲಿರುವ ರೂಪಗಳು ಬರ್ತಾ ಇವೆ, ನಾನು ಆಹ್ವಾನಪೂರ್ವಕವಾಗಿ ಸ್ವಾಮಿ ಉದ್ಧಾರ ಮಾಡುವ ಅಂತ ಕೇಳಿದರೆ, ಈ ರೂಪಗಳು ಬರ್ತಾ ಇವೆ ಎಂಬ ಜ್ಞಾನಪೂರ್ವಕವಾಗಿ ನಾನು ಶ್ರವಣ ಮಾಡಿದರೆ ಖಚಿತವಾಗಿ ನನ್ನೊಳಗೆ ಪರಿಣಾಮ ಬೀರೇ ಬೀರುತ್ತೆ ಎಂಬ ಎಚ್ಚರದಿಂದ ಕೇಳುವುದು ಶ್ರವಣ. ಇಲ್ಲಿ ಹೇಳಿದ್ದು ಇದು ಶ್ರವಣ. ಅಂದರೆ ಭಗವದ್ ರೂಪಗಳು ಇಷ್ಟು ಅರ್ಥ ಏನಾಯಿತು? ಪ್ರವಚನಕಾರರ ಹೃದಯದಿಂದ ವಾಕಿನಿಂದ ಹೊರಟ ಭಗವದ್ ರೂಪಗಳು ಸೂರ್ಯಮಂಡಲಕ್ಕೆ ಸೇರಿ ಅಲ್ಲಿಂದ ಒಂದು ನನ್ನ ಬಿಂಬದೊಳಗೆ ಸೇರುತ್ತಾ ಇವೆ. ಬಿಂಬಕ್ರಿಯಾ ಅನುಸಂಧಾನ ಬಂತು. ಏನಾಗುತ್ತೆ? ಆ ರೂಪಗಳು ನನ್ನ ಬಿಂಬನಲ್ಲಿ ಸೇರಿ ತಮ್ಮ ಪರಾಕ್ರಮ ತೋರುತ್ತೆ ಅಂತ ತಿಳಿದರೆ ಆ ಏನಾಗುತ್ತೆ? ನಮ್ಮ ಬಿಂಬನಲ್ಲಿ ಈ ರೂಪಗಳು ಬಂದ ರೂಪಗಳು ಸೇರಿ ಪ್ರಕಟ ಆಗುತ್ತೆ. ಪ್ರಕಟ ಆದರೆ ಆ ಪ್ರವಚನದ ಪ್ರಭಾವ ನಮ್ಮ ತಲೆಯಲ್ಲಿ ಮುದ್ರೆ ಆಗಿಬಿಡುತ್ತೆ, ಅನುಷ್ಠಾನಕ್ಕೆ ಬಂದ್ಬಿಡುತ್ತೆ. ಇಲ್ಲ, ಬರುತ್ತೆ, ಬಂದಂತೆ ಇರುತ್ತೆ, ಗೊತ್ತಾದಂತೆ ಇರುತ್ತೆ, ಏನೂ ಗೊತ್ತಾಗಲ್ಲ. ಮನೆಗೆ ಹೋದ ಕೂಡಲೇ ಎಲ್ಲಾ ಸಾರಿಸಿ ಬೆಳೆದಂತ ಆಗ್ತಾ ಇರುತ್ತೆ. ಹೌದಾ? ಇದೇ ಆ ಕಾರಣ. ಹಾಗಾದರೆ ಶ್ರವಣ ಹೇಗೆ ಮಾಡಬೇಕು? ಈ ರೀತಿ ಶ್ರವಣ ಮಾಡಬೇಕು, ಈ ರೀತಿ ಕೀರ್ತನೆ ಮಾಡಬೇಕು. ಕೀರ್ತನೆ ಮಾಡಬೇಕಾದರೆ ಸ್ವಾಮಿ ನನ್ನ ಬಾಯಿಯಿಂದ ಹೊರಡಿಸ್ತಾ ಇದೆಯಾ, ನನ್ನ ಮನಸ್ಸಿನಲ್ಲಿ ಅನೇಕ ಭಾವನೆಗಳು ಹುಟ್ಟಿಸ್ತಾ ಇದೆಯಾ, ಇವೆಲ್ಲ ರೂಪಗಳು ನಿನಗರ್ಪಿತವಯ್ಯ, ನನ್ನಲ್ಲಿ ಪರಿಣಾಮ ಬೀರಲಿ, ಕೇಳಿದವರಲ್ಲಿ ಪರಿಣಾಮ ತಾರಯ್ಯ ಅಂತ ದೇವರಲ್ಲಿ ಪ್ರಾರ್ಥನೆ ಪೂರ್ವಕ ಮಾಡುವುದೇ ಕೀರ್ತನ. ಒಟ್ಟಾರೆ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ ಎಲ್ಲವೂ ಕೂಡ ಅಲ್ಲಲ್ಲಿ ಪ್ರಕಟ ಆಗುವ ದೇವರ ರೂಪಗಳನ್ನ ಬಿಂಬರಿಗೆ ಸಮರ್ಪಣೆ ಮಾಡುವುದೇ ಆಗಿದೆ ಹೊರತು ಈ ದೃಷ್ಟಿ ಇಲ್ಲದಿದ್ದರೆ ಇವು ಎಷ್ಟು ಕಾಲ ಮಾಡಿದರೂ ಎಲಿಮೆಂಟರಿ ಸ್ಟೇಜ್ ಅಲ್ಲಿ ಮಾಡಿದಂತೆ ಆಗುತ್ತೆ. ಅವಾಗ ಸಾಮಾನ್ಯ ಬರುವ ಉತ್ತರ ಏನು, ಇವೆಲ್ಲ ಕೇಳಿ ಚೆನ್ನಾಗಿದೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತಲ್ಲ. ಹೌದು, ಅಡಿಗೆ ಮಾಡುವುದು ಕಷ್ಟ, ಮಾಡದೆ ಕೂತಿದ್ರೆ ಊಟ ಹೇಗೆ ಅಲ್ಲ. ಬೇಡಪ್ಪ, ನೀವೆಲ್ಲ ದೊಡ್ಡವರು, ನಮ್ಮಲ್ಲಿ ಒಂದು ಗುಣ ಇದೆ, ಎಲ್ಲ ಕೇಳ್ತೇವೆ, ಚಪ್ಪಾಳೆ ಕಟ್ತೇವೆ, ಕೊನೆಗೆ ಡಿಕ್ಲರೇಷನ್ ಕೊಡ್ತೇವೆ. ಎಲ್ಲ ದೊಡ್ಡವರು ರೀ, ಅವ್ರು ಮಾಡ್ತಾರೆ, ನಾವು ಹೀಗೆ ಇರೋಣ, ನಾವು ದೊಡ್ಡವರು ಆಗ್ಬೇಕಲ್ಲ, ಏನು ಯಾವಾಗ ಉದ್ಧಾರ ಆಗೋದು. ಅದಕ್ಕೆ ಇಲ್ಲಿ ಹೇಳುತ್ತಾರೆ, ವಿಶೇಷವಾಗಿರತಕ್ಕಂಥ ಭಗವಂತನ ಚಿಂತನೆ ಹಂತ ಹಂತಕ್ಕೂ ಬೆಳೆಯಬೇಕು, ಇಲ್ಲದಿದ್ರೆ ದೇವರು ಕ್ಷಮ ಮಾಡಲ್ಲಂತೆ. ಯಾರೋ ತಾಯಿ ಮಗುವನ್ನ ಕರ್ಕೊಂಡು ಹೋಗ್ಲು ಇಲ್ಲಿ ಮಠಕ್ಕೆ ಊಟಕ್ಕೆ, ಚಿಕ್ಕ ಮಗು ಪಂಕ್ತಿಯಲ್ಲಿ ಕೂತಿದ್ದಾನೆ, ಸಾರು ಬಂದಿಲ್ಲ, ಬರ್ತಾ ಇದೆ, ಬಂದು ಹೊರಟೋಯಿತು, ಸಾರು ಬೇಕವನಿಗೆ, ಕರೀತಾ ಇದ್ದಾನೆ, ರಕಾರ ಅವನಿಗೆ ಬರಲ್ಲ, ವಕಾರವೇ ಬರುತ್ತೆ. ಸಾರು ಬೇಕು, ಸಾರು ಬೇಕು ಅಂದ, ಏನಂದ, ಸಾವು ಬೇಕು, ಸಾರು ಬೇಕು ಅಂದ. ಕೆಲಸ ಮಂಗಳ ಆದ್ರೆ ತಾಯಿ ಮುತ್ತು ಕೊಟ್ಲಂತ, ಇವ ನನ್ನ ಮಗ ಇಷ್ಟು ಹೇಳಿದ್ನಲ್ಲ ಅಂತ. ಅದೇ ಸ್ವಲ್ಪ ದೊಡ್ಡವನಾದ, ಆದ ಮೇಲೂ ಮತ್ತೆ ಕೂತಿದ್ದ, ತಾಯಿ ಎಲ್ಲ ಅಧ್ಯಯನ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಂಡಿದ್ದು, ಈ ವಕಾರ ಸರಿಯಾಗಿಲ್ಲ ಅಂತ ಆಕೆ ಗೊತ್ತಾಗ್ಲಿಲ್ಲ, ಮತ್ತು ಎಲ್ಲರಿಗೂ ಸಾವು ಬೇಕು ಅಂತ ಹೇಳಿದ. ಹಟ್ ಅಂತ ಹೊಡೆದ್ದು ಯಾಕೆ, ಇಷ್ಟು ದೊಡ್ಡವನಾಗಿ ಇನ್ನ ಹೇಳಲಿಕ್ಕೆ ಬರಲಿಲ್ಲ. ಹಾಗೆ ನಾವು ಎಷ್ಟು ಕಾಲ ಎಲಿಮೆಂಟರಿ ಲೆವೆಲ್ ಸಾಧನೆ ಮಾಡ್ತಾ ಮಾಡ್ತಾ ಇಷ್ಟೇ ಸಾಕು ಅಂತ ಕೂತಿದ್ರೆ ಹಿಂದೆ ಕೂತಿದ್ದಾರಲ್ಲ, ಹೊಡೆದೇ ಬಿಡುತ್ತಾರೆ. ಎಷ್ಟು ವಯಸ್ಸು ಬಂತು, ಇನ್ನೂ ಇಷ್ಟೇ ಕೊಡ್ತೀಯ, ಬಿಂಬಕ್ರಿಯ ಅನುಸಂಧಾನ ಯಾವಾಗ ಮಾಡಿದೀಯ ಅಂತ ಹೊಡಿತಾರೆ ಕಪಾಳಕ್ಕೆ. ಹೌದಲ್ಲ, ಅದಕ್ಕಾದರೂ ಮಾಡೋಣ. ಈ ರೀತಿಯಲ್ಲಿ ಒಂಬತ್ತು ಲಕ್ಷಣಗಳಿಂದ ಕೂಡಿದ ಭಕ್ತಿ ಯಾವಾಗ ಬರುತ್ತೋ ಆ ಅಧ್ಯಯನ ಶ್ರೇಷ್ಠ. ಆ ರೀತಿಯಾಗಿ ಪ್ರವಚನ ಕೇಳುವುದು ಶ್ರೇಷ್ಠ ಅಂದ್ರು. ಅಧ್ಯಯನ ಅಂದ್ರೆ ನೀವು ಮಾಡುವ ಅಧ್ಯಯನ ಇದೆಯಲ್ವಾ, ಅಧ್ಯಯನ ಪ್ರತ್ಯೇಕ ಇಲ್ಲ, ಪ್ರವಚನವೇ ಅಧ್ಯಯನ. ಆ ರೀತಿ ಕೇಳಿ, ಆ ರೀತಿ ಕೇಳಿದರೆ ವಿಶೇಷ ಅನುಗ್ರಹ ಆಗುತ್ತೆ. ಸರಿ, ತುಂಬಾ ಸಿಟ್ಟು ಬಂತು, ಎಂಥ ಮಾತುಗಳಿವು, ರೈತರಿಗೆ ಸಿಟ್ಟು ಬರುವಂತಹ ಮಾತುಗಳು, ಸಿಟ್ಟೇ ಬಂತು. ಅವಾಗೆ ಗುರುಪುತ್ರ ಹೇಳ್ತಾರೆ, ನಮ ಪ್ರಣೀತಂ ನ ಪರ ಪ್ರಣೀತಂ, ನಾನು ಹೇಳಿಲ್ಲ, ಯಾರು ಹೇಳಿಕೊಟ್ಟದ್ದಲ್ಲ. ಸುಲೋ ವದತ್ಯ ಸಮಯದ ಶತ್ರು ನೈಸರ್ಗಿಕೀಯ ಮಧ್ಯರಸ್ಥರಾದನ್, ಇವನ ಸಹಜ ಬುದ್ಧಿ ಅಂತಾದ್ದು, ಯಾರು ಕೊಟ್ಟದ್ದಲ್ಲ. ಹಾಗೆ ಮತ್ತು ಕೇಳ್ತಾ ಇದ್ದ, ನಿಂಗೆ ಎಲ್ಲಿಂದ ಬಂತು? ಹೇ ಅಭದ್ರ ನೋಡಿ, ಮೊದಲು ಭದ್ರ ಅಂತ ಕರೆದಿದ್ದ, ಈಗ ಅಭದ್ರ ಆಗಿದೆ. ಯಾಕೆ, ತನ್ನ ಬುಡಕ್ಕೆ ಭದ್ರ ಇಲ್ಲ, ಪ್ರಹ್ಲಾದ ಇದ್ರೆ. ಹೇ ಅಭದ್ರ, ಅವಾಗ ಹೇಳಿದ್ರು, ಮಧ್ಯರಣ್ಣ ಕೃಷ್ಣೇ ಭರತಸ್ವತೋಪಿ ವಾ, ಇನ್ನೊಬ್ಬರು ಹೇಳಿಕೊಟ್ಟದ್ದಲ್ಲ, ನನಗಾಗಿ ನಾನು ಕಲಿತದ್ದಲ್ಲ, ಸ್ವಾಮಿ ಕೊಟ್ಟದ್ದು, ತಾನಾಗಿ ಹೋಗ್ತಾ ಇದೆ. ಇನ್ನ ಹಾಗ ತಾನಾಗಿ ಹೋಗ್ತಾ ಇದೆಯಾ, ನನಗ್ಯಾಕೆ ಹೋಗ್ತಾ ಇಲ್ಲ? ಹೇಳಿದ, ನನಗ್ಯಾಕೆ ಹೋಗಲ್ಲ ಹಾಗಾದ್ರೆ, ನಿನಗ್ಯಾಕೆ ಹೋಗ್ತಾ ಇದೆ? ಉತ್ತರ ಕೊಟ್ಟರು, ನೈಷಾಮತಿಸ್ತಾವದುಕ್ರಮಂಗ್ರಿ ಸುಡದಿ ಅನರ್ಥಾಪ ಗಮೋ ಯದರ್ಥ ಮಹೀಯತಾಂ ಪಾದರಜೋಭಿಷೇಕಂ ನಿಶ್ಚಿಂಚನಾನಾಂ ವೃಣೀತಯಾವತ್. ಎಷ್ಟು ಓದಿದ್ರು ಏನು ಉಪಯೋಗವಿಲ್ಲ, ಎರಡನೇ ಕಡಿಮೆಯೇನಲ್ಲ, ದೊಡ್ಡ ಪಂಡಿತ, ಅನುಷ್ಠಾನಕ್ಕೆ ಬರಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀ ಪಂಡಿತ ಆದರೆ ಏನಂತೆ, ಶಾಸ್ತ್ರದ ಅರ್ಥವೇ ಗೊತ್ತಾಗಲ್ಲ ನಿನಗೆ. ಆ ಅರ್ಥ ಅರ್ಥ ಆಗಬೇಕಾದರೆ ದೊಡ್ಡವರ ಪಾದ ಧೂಳಿ, ಅರ್ಥ ಮಾಡಿಕೊಂಡವರ ಪಾದ ಧೂಳಿ, ಯಾರ ತಲೆಯ ಮೇಲೆ ಅಭಿಷೇಕ ಆಗಲ್ಲವೋ ಅಷ್ಟರವರೆಗೆ ಅವರ ಬುದ್ಧಿ ದೇವರ ಪಾದವನ್ನ ಮುಟ್ಟೋದೇ ಇಲ್ಲಯ್ಯ, ನಿನಗೇ ಅರ್ಥ ಆಗುತ್ತೆ ಎಂದು. ನೀನೇ ದೊಡ್ಡವ ದೊಡ್ಡವ ಅಂತ ಬೀಗ್ತಾ ಇದೆಯಾ, ದೊಡ್ಡವರ ಪಾದಕ್ಕೆ ಎಂದೂ ಬಿದ್ದಿಲ್ಲ, ನಿನ್ನ ತಲೆಗೆ ಹೇಗೆ ಹೋಗಬೇಕು ದೇವರ ಕುರಿತು? ಇಷ್ಟೆಲ್ಲ ಹೇಳಿ ಸುಮ್ಮನೆ ಇದ್ದುಕೊಳ್ಳೆ ತುಂಬಾ ಸಿಟ್ಟು ಬಂತು. ಇವರನ್ನ ಕೊಂದು ಬಿಡಿ ಅಂತ ಹೇಳ್ತಾ ಇದ್ದಾರೆ, ನಾನಾ ವಧ ಉಪಾಯಗಳು ಮಾಡ್ತಾ ಇದ್ದಾರೆ. ಅದು ನಾವತ್ತು ಅನುಭವಿಸಲ್ಲ, ಹೇಳೋ ಕಾಲಕ್ಕೆ ಏನೋ ಕೊಲ್ಲಿಕ್ಕೆ ನೋಡಿದ್ರು ಆಗಿಲ್ಲ ಅಂತ ಅನಿಸ್ಬಿಡುತ್ತೆ. ಎಂಥ ಮಾಡಿದ್ರು ಅಂತ ಹೇಳ್ತಾರೆ, ಮರ್ಮ ಅವಯವಗಳಲ್ಲಿ ಶೂಲಗಳಿಂದ ತಿವಿದರಂತೆ ಹೇಳ್ತಾ ಇದ್ದಾರೆ. ಆಸೀನಂ ಚಾಹನಂ ಶೂಲೈಹಿ ಪ್ರಹ್ಲಾದಂ ಸರ್ವ ಮರ್ಮಸು, ಬರ್ಣಗಳಲ್ಲಿ ಶೃಂಗಗಳಿಂದ ತಿಳಿದರಂತೆ. ಒಂದು ಸೂದಿ ಚುಚ್ಚುತ್ತದೆ ಹಬ್ಬ ಅಂತೇವೆ, ಅಂತಹದ್ದು ಶೂಲಗಳಿಂದ ಮರ್ಮಾಮಯಗಳಲ್ಲಿ ಚುಚ್ಚಿದರೆ ಅದು ಎಷ್ಟು ನೋವಾಗಿರಬೇಕು ಆ ಮಹಾನುಭಾವರಿಗೆ. ಆಗಿಲ್ಲಂತೆ, ಸ್ವಾಮಿ ಇದ್ದಾನಂತೆ ಅಂತ ಕೇಳ್ತಾ ಇದ್ದಾರೆ. ಪರೇ ಬ್ರಹ್ಮಣ್ಯ ನಿರ್ದೇಶ್ಯ ಭಗವತ್ ಅಖಿರಾತ್ಮನಿ ಯುಕ್ತಾತ್ಮನಿ ಅಫಲಾಯ ಆಸನ್ನ ಅಪುಣ್ಯ ಸೇವ ತತ್ರಯಾಹ. ಅವರು ಮಾಡಿದ್ದೆಲ್ಲ ನಿಷ್ಫಲ ಆಯಿತಂತೆ. ಹೇಗಾಯಿತು ಅಂದ್ರೆ, ಸಹಜವಾಗಿ ಪಾಪಿಯಾದವ ಮಾಡಿದ ಪುಣ್ಯಕರ್ಮದಂತೆ ವ್ಯರ್ಥ ಆಯಿತು ಅವರು ಮಾಡಿದ ಎಲ್ಲಾ ಕರ್ಮಗಳು. ಒಂದು ವೇದವ್ಯಾಸರು ಚೆನ್ನಾಗಿ ಕಂಪ್ಯಾರಿಸನ್ ಚೆನ್ನಾಗಿ ಕೊಡ್ತಾರೆ. ಸಹಜವಾಗಿ ಸ್ವಲ್ಪತಃ ಪಾಪಿಯಾದವ ಏನೇ ಪುಣ್ಯಕರ್ಮ ಮಾಡಿದ್ರು ಹೇಗೆ ವ್ಯರ್ಥ ಆಗಿಬಿಡುತ್ತೋ, ಹಾಗೆ ಅವರು ಮಾಡಿದ ಪ್ರಹ್ಲಾದರಾದರನ್ನ ಕೊಲ್ಲಲಿಕ್ಕೆ ಮಾಡಿದ ಎಲ್ಲಾ ಪ್ರಯತ್ನಗಳು ಹಾಳಾಯಿತು. ಇಷ್ಟೆಲ್ಲಾ ನೋಡಿದ ಮೇಲೂ ಕೂಡ ಕೈಸ್ತೈ ದ್ರೋಹಿ ಅಸದ್ಧರ್ಮೈ ಮುಕ್ತ ಸ್ವೇನೈವ ತೇಜಸ. ತಲೆ ಹಿಡಿಕೊಂಡು ಕೂತಿದ್ದಾನೆ ಹಿರಣ್ಯಕಶಿಪು, ಮಗ ಎದುರಿಗೆ ನಿಂತಿದ್ದಾನೆ, ಕೈ ಮುಗಿದು ನಿಂತಿದ್ದಾನೆ, ಹೇಗಿದ್ದಾನೆ, ಸಿಟ್ಟಿಲ್ಲದೆ ನಿಂತಿದ್ದಾನೆ. ಇದು ಪ್ರಹ್ಲಾದರಾದರ ಗತ್ತು. ಹೆಜ್ಜೆ ಹೆಜ್ಜೆಗೂ ಪರಿಚಯ ಮಾಡಿಕೊಡುತ್ತಾರೆ. ಎದುರಿಗೆ ನಿಂತಿದ್ದಾರಂತೆ, ಇದು ನಂಬಡ್ತಾ ಇದ್ದಾನೆ. ನಾನು ಎಷ್ಟು ಹೇಳ್ತಾರೆ, ಏಷಮೇ ಬಹು ಅಸಾಧುಕ್ತ, ನಾನಾ ರೀತಿ ಬೈದೆ ಇವನನ್ನ, ವಧೋಪಾಯಶ್ಚ ನಿರ್ಮಿತ, ನಾನಾ ವಧಾ ಉಪಾಯಗಳನ್ನ ನಾನು ಮಾಡಿದೆ. ತೈಹಿ ತೈಹಿ ದ್ರೋಹೈಹಿ, ನಾನು ದ್ರೋಹ ಮಾಡಿದೆ, ಮಗನ ತಂದೆಯಾಗಿದ್ದುಕೊಂಡು ದ್ರೋಹ ಮಾಡಿದೆ. ಅಸದ್ಧರ್ಮೈ ಮುಕ್ತ ವರ್ತಮಾನ ಅವಿದೋವೇ ವೈ ನ ವಿಸ್ಮನತಿ ಮೇ ಅನಾರ್ಯ, ನಾನು ಮಾಡಿದ ಏನನ್ನೂ ನೆನೆಸ್ತಾ ಇಲ್ಲ. ಅಯ್ಯೋ ಅಂದರೆ ಹಿರಣ್ಯಕಶಿಪು ಸಾಮಾನ್ಯ ನಮ್ಮಂತವನಲ್ಲ, ತಪಸ್ವಿ ಅವ. ಪ್ರಹ್ಲಾದರಾದರೆ ತಲೆಯಲ್ಲಿ ಹೊತ್ತು ಏನದು ನೋಡ್ತಾ ಇದ್ದಾನೆ, ತನ್ನ ಮೇಲೆ ಚೂಸಿಟ್ಟಿಲ್ಲ ಪ್ರಹ್ಲಾದರಾದರಿಗೆ. ಆಶ್ಚರ್ಯ ಆಗ್ತಾ ಇದೆ ಅವನಿಗೆ, ಏನು ಮಗನಯ್ಯ, ನಾನು ಇಷ್ಟು ತೊಂದರೆಗಳು ಕೊಟ್ಟರು ಕೂಡ ಚೂರು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ತಲೆಬಾಗಿ ನಿಂತಿದ್ದಾನಲ್ಲ ಇವನಯ್ಯ ಹೇಳ್ತಾ ಇದ್ದಾರೆ. ಅದಕ್ಕೆ ಶಬ್ದ ಪ್ರಯೋಗ ಮಾಡ್ತಾರೆ ನೋಡಿ, ಶುನಶ್ಚೇಪ ಇವ ಪ್ರಭು. ಹಿರಣ್ಯಕಶಿಪು ತನ್ನ ಮಗನ ಕುರಿತು ಹೇಳುವ ಶಬ್ದ ಪ್ರಭು ಅಯ್ಯ ಇವ. ಪ್ರಭು ಶಬ್ದ ಅರ್ಥ ಏನು ಅಂದರೆ, ಯಾರ ಮನಸ್ಸು ಯಾರ ಹಿಡಿತದಲ್ಲಿರುತ್ತೋ ಅವರು ಪ್ರಭುಗಳು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವ ಪ್ರಭು ಅಲ್ಲ, ತನ್ನ ಮನಸ್ಸೇ ತನ್ನ ಹಿಡಿತದಲ್ಲಿಲ್ಲ. ಆರು ಜನ ಶತ್ರುಗಳು ಕಾಟ ಕೊಡ್ತಾ ಇದ್ದಾರೆ, ಅದಕ್ಕೆ ಸುನಶೇಪನಂತೆ ಇದ್ದಾನೆ ಅಂದ್ರು. ಸುನಶೇಪ ತಂದೆ ತಾಯಿಗಳು ಮೂರು ಜನ ಮಕ್ಕಳಲ್ಲಿ ಒಬ್ಬ ಮಗನನ್ನ ಕೊಡಬೇಕು ಅಂತ ಮಾಡಬೇಕು ಅಂದುಕೊಂಡು ಮಧ್ಯ ಮಗನನ್ನ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಮಾತಾಡಿಕೊಳ್ಳುವಾಗ ರಾತ್ರಿ ಎದ್ದು ಕೂತಿದ್ದು ಅವರ ಮಾತು ಕೇಳಿ ಬೆಳಿಗ್ಗೆ ರಾಜನ ಮಗನಿಗೆ ದುಡ್ಡು ಕೊಡು ಅಂತ ಹೇಳಿ ತಾನೇ ಹೊರಟು ಹೋದ. ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿ ಹೋಗುವಾಗ ಮನಸ್ಸಿನಲ್ಲಿ ಅಪ್ಪ ಅಮ್ಮನ ಬಗ್ಗೆ ಅವಜ್ಞಾ ಇಲ್ಲ, ಏನಿದೆ ನನ್ನ ವಿಶೇಷ ಅನುಗ್ರಹ ಮಾಡಲಿಕ್ಕಾಗಿ ದೇವ ನಮ್ಮ ಅಪ್ಪ ಅಮ್ಮನಿಗೆ ಈ ಬುದ್ಧಿ ಕೊಟ್ಟ, ಅಪ್ಪ ಅಮ್ಮ ಚೆನ್ನಾಗಿರಲಿ ಅಂತ ನಮಸ್ಕಾರ ಮಾಡಿ ಹೋದ. ಹೋಗುವಾಗ ತಲೆಯಲ್ಲಿ ಯಾವ ಇದು ಇಲ್ಲ, ಸ್ವಾಮಿ ಕರುಣ ಋಣ ತೀರಿತು ಅಂತ ಹೋಗ್ತಾ ಇದ್ದಾರೆ. ಇಲ್ಲಿ ನೆನೆಸ್ತಾನೆ ಸುರಶೇಪ ಇವ, ಈ ಪ್ರಹ್ಲಾದ ಸುರಶೇಪನಂತೆ ಇದ್ದಾನಯ್ಯ ಮಹಾಪ್ರಭು ಅಂತ ನೆನೀತಾ ಇದ್ದಾರೆ. ಇದನ್ನು ಗೊತ್ತು. ಯಾರಾದರೆ ಕೊಲ್ಲಲಿಕ್ಕೆ ನೋಡಿದರೋ ಅವರೇ ಕೈ ಮುಗಿಯುವಂತಹ ವ್ಯಕ್ತಿತ್ವ ಇವರದ್ದು, ಅವರೆಲ್ಲ ಕೈ ಮುಗಿದರೆ ನಿಂತಿದ್ದಾರೆ. ಯಾಕೆ ಚಿಕ್ಕ, ಅದಕ್ಕೆ ಮಹಾಭಾಗವತ ಶಬ್ದ ಪ್ರಯೋಗ ಮಾಡಿದ್ರು. ಮಹಾಭಾಗವತ ಶಬ್ದ ಪ್ರಯೋಗ ಯಾರಲ್ಲಿ ಮಾಡುತ್ತಾರೆ, ಭಾಗವತ ಧರ್ಮಗಳನ್ನ ಕೇಳಿಬಿಡುವವರಿಗಲ್ಲ, ಅನುಷ್ಠಾನ ಮಾಡುವವರಿಗೆ. ಇವರಿಗೆ ಮಹಾಭಾಗವತ ಧರ್ಮ ಅನುಷ್ಠಾನಕ್ಕಿದೆ. ಏನು ಮಹಾಭಾಗವತ ಧರ್ಮ, ಕಾಮ ಕೊಲ್ಲುವುದಲ್ಲ ಹರಿಯೆಂಬ ಜ್ಞಾನ ಅಲ್ಲ ಅಸ್ವತಂತ್ರ. ಹಿರಣ್ಯಕಶಿಪು ಇವನೇನು ಕೊಲ್ತಾನ ನನ್ನ, ಇವನಲ್ಲ ಒಳಗೆ ಸ್ವಾಮಿ ನಿಂತು ಈ ರೀತಿ ಮಾಡಿಸ್ತಾ ಇದ್ದಾನೆ ನನ್ನ ಕರ್ಮಾನುಸಾರ ಅಂಬ ಎಚ್ಚರ ಇತ್ತು. ಆದ ಕಾರಣ ಹಿರಣ್ಯಕಶಿಪುವಿನ ಮೇಲೆ ಸಿಟ್ಟೇ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ, ಅವಾಗೆ ಚಂಡಾಮರ್ತರು ಹೇಳ್ತಾ ಇದ್ದಾರೆ, ರಾಜ ನಿನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ, ನೋಡಿ ಕುರಿಯೋತು ಬೆಂಕಿಗೆ ತುಪ್ಪ ಹಾಕಿದಂತೆ ಮಾತಾಡೋದೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಂಥವ್ ನೀನು ನಿನ್ನ ಹುಬ್ಬಿನ ಹಾರಾಟಕ್ಕೆ ಎಲ್ಲರೂ ಹೆದರ್ತಾರೆ, ಸೋತಿಲ್ಲ ಅವನು ಏನು ಹೆದರ್ತಾ ಇಲ್ಲ, ಆಗ್ಲಿ ಬಿಡು ಪರವಾಗಿಲ್ಲ, ಇವನನ್ನ ಮನೆಯಲ್ಲಿ ಕರ್ಕೊಂಡು ಹೋಗೋಣ. ಶುಕ್ರಾಚಾರ್ಯರು ಬಂದ್ರೆ ತಲೆ ಸರಿ ಮಾಡುತ್ತಾರೆ ಮಕ್ಕಳದ್ದು, ಹಠ ಜಾಸ್ತಿ ಇರುತ್ತೆ ಮಕ್ಕಳಲ್ಲಿ, ನಾವು ಕರ್ಕೊಂಡು ಹೋಗೋದು ಆಯ್ತಪ್ಪ ಏನಾದ್ರೂ ಮಾಡಿ ಸರಿ ಮಾಡಿ ಅಂತ ಕರ್ಕೊಂಡು ಹೋದ್ರು. ವರುಣ ಪಾಶದಿಂದ ವರುಣ ಪಾಶ ನಮಗೂ ಚೂರು ಪರಿಚಯ ಇರುತ್ತೆ, ಜಾಸ್ತಿ ಇರಲ್ಲ. ಕೂತ್ರ ಹೇಳಲಿಕ್ಕಾಗಲ್ಲ, ಎದುರೆ ಕೊಡ್ಲಿಕ್ಕಾಗಲ್ಲ, ಕೀಲು ಕೀಲು ಹಿಡಿದಿರುತ್ತಲ್ಲ. ಆ ವರುಣ ಪಾಶದ ಸ್ವಲ್ಪ ಡೈಲ್ಯೂಟೆಡ್ ಫೇಜರು ಅದು, ಸ್ಟ್ರಾಂಗ್ ಫೇಜರ್ ಅಂದ್ರೆ ಏನು ಕದಲಿಕ್ಕಾಗಲ್ಲ, ಹಾಗೆ ಪಾಶದಿಂದ ಕಟ್ಟಿ ಬಿಡ್ತಾ ಇದ್ದ. ಸರಿ, ಆಗ ಎಲ್ಲಾ ದೈತ್ಯ ಬಾಲಕರು ಗುರುಗಳು ಚೂ ತಮ್ಮ ಮನೆ ಕೆಲಸಗಳಲ್ಲಿ ತೊಡಗಿದಾಗ ಆಡ್ಲಿಕ್ಕೆ ಓಡತಾ ಇದ್ದಾರೆ. ನಮ್ಮವರೇ ಗೇಮ್ಸ್ ಪೀರಿಯಡ್ ಇರುತ್ತೆ, ಎಲ್ಲ ಆಡ್ಲಿಕ್ಕೆ ಓಡತಾ ಇರ್ತಾರೆ. ಯಾರಾದರೂ ಒಬ್ಬ ಹುಡುಗ ಗೇಮ್ಸ್ ಬೇಡ ಇವತ್ತು, ನಾನೆಲ್ಲ ಹೇಳ್ತೇನೆ ಕೇಳ್ರಿ, ಒಳ್ಳೆ ವಿಷಯಗಳು ಹೇಳ್ತೇನೆ ಅಂದ್ರೆ ಏನ್ ಮಾಡ್ತಾರೆ, ಎಲ್ಲಾರು ಸೇರಿ ಹೊಡೆದು ಬಿಡ್ತಾರೆ. ಹೌದಲ್ಲ, ನಿನ್ನಂತವರಿಂದ ಹಾಳಾಗ್ತಾ ಇದ್ದೀವಿ ನಾವು. ಆದರೆ ಹೇಳಿದ್ದು ಪ್ರಹ್ಲಾದರಾದರು, ಯಾರಿಗೆ ಹೇಳಿದ್ದು? ದೈತ್ಯ ಬಾಲಕರು. ನಮ್ಮ ಬಾಲಕರೇ ಹೇಗಿದ್ರೆ ದೈತ್ಯ ಬಾಲಕರು ಹೇಗಿರಬೇಕು? ಮಹಾ ಏನು ಉದ್ಧಟರಾಗಿರ್ತಾರೆ. ಅವರಿಗೆ ಹೇಳಿದಾಗ ಎಲ್ಲರೂ ಹೇಳ್ತಾರೆ, ಎಲ್ಲ ಬಿಟ್ರಂತೆ ಆಟಿಗೆ ಸಾಮಾನ್ಯ ಬಿಟ್ರಂತೆ. ತನ್ನಷ್ಟ ಹೃದಯ ಕ್ಷಣ ಹತ್ರ ಬಂದು ಕೂತರಂತೆ, ಬೇರೆ ರಿಯಾಕ್ಷನ್ ಇಲ್ಲೇ ಇಲ್ಲ ಅವರಲ್ಲಿ. ಬಂದು ಕೂತದ್ದೇ ಕಣ್ಣು ಇವರಲ್ಲಿ ಇಟ್ಟರು, ಮನಸ್ಸು ಇಟ್ಟರು ಅಂತ ಹೇಳ್ತಾರೆ. ಅರ್ಥ ಏನು? ದೊಡ್ಡ ಅರ್ಥ ಬರ್ತಾ ಇದೆ ಇಲ್ಲಿ. ಸಾಮಾನ್ಯವಾಗಿ ಯಾರು ಕೇಳಲ್ಲವರು, ಅಂಥವರನ್ನು ಕೂಡ ಸೆಳೆಯುತ್ತಿವರ ಮಾತು ಅಂದರೆ ಸಿದ್ಧ ಪುರುಷರು. ಸಿದ್ಧರಿಗೆ ಮಾತ್ರ ಶಕ್ತಿ ಇರುತ್ತೆ, ಎದುರಿಗಿರುವಂತವರು ಏನೂ ಮಾತಾಡದೆ ತಮ್ಮ ಮಾತಿಗೆ ಬರುವಂತೆ ಮಾಡಿಕೊಳ್ತಾರೆ. ಅದು ರಾಯರಲ್ಲಿದೆ ಅಂತ ಹೇಳ್ತಾರೆ ಜ್ಞಾನಿಗಳು. ಅದಕ್ಕೆ ಕರೆತ ಹೇಳ್ತಾ ಇದ್ದಾರೆ, ಹಂತ ಬದಾಮೆ ಶುಣತ ವಚೋವ ಸರ್ವತ ಶಿವಂ. ಅಪ್ಪ ನಿಮಗೆ ಸರ್ವತ ಶಿವಂ, ಎಲ್ಲಾ ರೀತಿಯಾಗಿ ಮಂಗಳ ಕೊಡತಕ್ಕಂತಹ ಮಾತನ್ನ ಹೇಳ್ತಾ ಇದ್ದೇನೆ, ನನ್ನ ಮಾತು ನಿಮಗೆ ಒಳ್ಳೆದಯ್ಯ ಕೇಳಿ. ಅದಕ್ಕೆ ಅಪ್ಪಣಾಚಾರ ಕೇಳಿಕೊಂಡು, ರಾಯರು ನಮ್ಮನ್ನು ಕಾಪಾಡಲಿ ಅಂತ ಕೇಳಲಿಲ್ಲ. ರಾಯ ಸ್ತೋತ್ರ ಹೇಳ್ತಿರಲ್ವ, ಮೊದಲನೇ ಶ್ಲೋಕದ ಅರ್ಥ ಏನು? ರಾಘವೇಂದ್ರ ವಾಗ್ದೇವತಾ ಸರಿತು ಅಮುಂದಿ ಮಲೀಕರು, ರಾಯರ ವಾಗ್ದಂಗೆ ನಮ್ಮನ್ನ ಪಾವನ ಮಾಡಲಿ ಎಂದ್ರು. ಯಾವ ವಾಗ್ದಂಗೆ? ದೈತ್ಯ ಬಾಲಕರಿಗೆ ಅಪೂರ್ವವಾಗಿರತಕ್ಕಂತಹ ತತ್ವೋಪದೇಶ ಕೊಟ್ಟ ಮಾತು, ಇಡೀ ಜಗತ್ತಿಗೆ ವಿಶೇಷವಾದ ಭಗವಂತನ ಪರಿಚಯ ಮಾಡಿಕೊಟ್ಟ ಮಾತು, ಎಲ್ಲಾ ರೀತಿಯಾಗಿ ಮಂಗಳಕರವಾದ ಮಾತು ಅಂತ ತಾವೇ ಹೇಳಿಕೊಂಡ ಮಾತು. ವಚೋವೇ ಸರ್ವತ ಶಿವಂ, ನನ್ನ ಮಾತು ಎಂಥದ್ದು ಗೊತ್ತಾ? ಈ ಮಾತು ನಿಮಗೆ ಸವಾ ರೀತಿಯಲ್ಲಿ ಮಂಗಳ ಮಾಡುತ್ತೆ. ಅವರ ಮತ್ತೆ ನಮಗೆ ಸ್ವಲ್ಪ ಬರುತ್ತೆ ಅಲ್ಲ, ಅವರ ಮಾತು ಎಲ್ಲರಿಗೆ ಒಳ್ಳೆ ಮಂಗಳ ಮಾಡಲಿ, ಅವರ ಕುರಿತವರು ಹೇಳಿಕೊಳ್ಳೋದೇನು ಚೆನ್ನಾಗಿಲ್ಲಲ್ಲ. ನನ್ನ ಮಾತು ಬಹಳ ದೊಡ್ಡದು, ನನ್ನ ಮಾತು ನಿಮಗೆಲ್ಲಾ ಮಂಗಳ ಮಾಡುತ್ತೆ, ಇದೇನೋ ಸ್ವಲ್ಪ ತಮ್ಮನ್ನು ತಾವು ಹೊಗಳಿಕೊಳ್ಳೋದು. ಅಂದ್ರೆ ಅವರು ತಮ್ಮನ್ನು ತಾವು ಹೊಗಳಿಕೊಂಡಿಲ್ಲ, ಆ ಮಾತಿನಲ್ಲಿ ತಮ್ಮ ಮಾತಿನಲ್ಲಿ ಕೂತ ದೇವರ ರೂಪವನ್ನು ನೋಡಿ ಹೇಳ್ತಾ ಇದ್ದಾರೆ. ನನ್ನ ಮಾತಿನಲ್ಲಿ ಸ್ವಾಮಿ ಹೊರಬರ್ತಾ ಇದ್ದಾನೆ, ಜ್ಞಾನಿಗಳು ಹೊರಬರ್ತಾ ಇದ್ದಾರೆ, ಆ ಮಾತಿನಲ್ಲಿ ಅವರು ಮಂಗಳ ಮಾಡುತ್ತಾರೆ. ಹೌದೇನ್ರಿ, ಇದೇನು ನೀವೇ ಹೇಳ್ತಾ ಇದ್ದೀರಾ? ನಾನಲ್ಲ, ಪಕ್ಕದಲ್ಲಿ ಕೂತಿದ್ದಾರಲ್ಲ ಇನ್ನೊಂದು ವೃಂದಾವನದಲ್ಲಿ ವಾದೇಂದ್ರರು ಗುರುಗುಣ ಸ್ತವನದಲ್ಲಿ ಹೇಳಿದರು ಅಲ್ಲ. ಪರಿಮಳ ತುಂಬಾ ಚೆನ್ನಾಗಿದೆ, ಸುಧಾ ಓದಿದವರು ಗೊತ್ತಾಗುತ್ತೆ. ಪರಿಮಳ ಅಂದ್ರೆ ಅಷ್ಟು ಪರಿಮಳ, ಎಷ್ಟು ಅಂದ್ರೆ ಶಿಷ್ಯರ ತಲೆಯಲ್ಲಿರುವ ಸಂಶಯಗಳನ್ನ ಕಿತ್ತಿ ಹಾಕುವಷ್ಟು ಪರಿಮಳ. ಇಷ್ಟು ಚೆನ್ನಾಗಿದೆಯಲ್ಲ ಅಂದ್ರೆ ಅದು ಏನು ಬಂತು ಗೊತ್ತಾ ಅಂದು ಹೇಳ್ತಾರೆ. ರಾಯರ ನಾಲಿಗೆ ಎಂಬ ರಂಗ ಮಂಟಪದಲ್ಲಿ ಸರಸ್ವತಿ ದೇವಿ ನರ್ತನೆ ಮಾಡಿದಾಗ ಆ ತಾಯಿಯ ತಲೆಯಲ್ಲಿರುವ ಪುಷ್ಪಗಳು ಉದುರಿ ಬಿದ್ದು ಅದರ ಸುಗಂಧದಯ್ಯ ಹೊರಗೆ ಬಂದದ್ದು. ಜಗನ್ನಾಥದಾಸರು ಹರಿಕಥಾಮೃತ ಸಾರ ಹೇಳುವಾಗ ಬರೆಯುವಾಗ ನಗುತ್ತಾ ಇದ್ರಂತೆ. ಚೂರ್ಣಕ್ಕೂ ಅವರು ಹೇಳ್ತಾ ಇದ್ರೆ ಶಿಷ್ಯರು ಕೇಳು, ಯಾಕೆ ನಕ್ರಿ? ಇಲ್ಲ, ನನ್ನ ಬಾಯಿಂದ ಬರುವಂತಹ ಮಾತುಗಳಲ್ಲಿ ನಾನು ಮೊದಲು ಅಂತ ಅಕ್ಷರಾಭಿಮಾನಿಗಳು ಒಬ್ಬರಿಗೊಬ್ಬರು ಪೋಟಿ ಆಗ್ತಾ ಇದ್ರೆ ನೋಡಿ ನಗು ಬರ್ತಾ ಇದೆ. ಅರ್ಥ ಆಯ್ತು ಅವರ ಮಾತಿನಲ್ಲಿ ಯಾರ್ಯಾರು ಬರ್ತಾರೆ ಅದಕ್ಕೆ. ವಚೋಮೇ ಸರ್ವತ ಶಿವಂ, ನನ್ನ ಮಾತಿನಲ್ಲಿ ಅಕ್ಷರಾಭಿಮಾನಿಗಳು ತತ್ವಾಭಿಮಾನಿಗಳು ತುಂಬಿದ್ದಾರೆ, ಅದರಿಂದ ಒಳ್ಳೆಯದಾಗುತ್ತೆ ಎಂಬುದನ್ನ ಖಚಿತಪಡಿಸಿ ಹೇಳ್ತಾ ಇದ್ದಾರೆ. ಇದು ಗೊತ್ತು ಅಂದರೆ ನನ್ನ ಮಾತು ಒಳ್ಳೆದೇ ಅಂತ ಹೇಳ್ತಾ ಇದ್ದಾರೆ. ಸರಿ, ಮಿಕ್ಕವರನ್ನ ನೋಡಿ, ಸಾಮಾನ್ಯ ಮಕ್ಕಳಿಗೆ ಹೇಳೋದಿದೆ, ನಮಗೂ ಯಾರೋ ಒಬ್ಬರಿದ್ರು, ಚಿಕ್ಕವರು ನಾವು ಉತ್ತರಾದ ಮಠ ಕರ್ನೂಲಲ್ಲಿ ಹೋಗ್ಬೇಕು, ನಾವು ಓಡಾಡಿದ್ದಲ್ಲ ಉತ್ತರಾದ ಮಠದಲ್ಲೇ, ನಮಗೆ ಅನುಗ್ರಹ ಮಾಡಿದ್ರೆ ಉತ್ತಮರು. ಉತ್ತರಾದ ಮಠ ಅಂದ್ರೆ ಒಂದು ಪ್ರಾಣ, ಉತ್ತರಾದ ಮಠದಲ್ಲಿ ಬಂದ ಯಾವ ಯತಿಗಳಿದ್ದಾರೆ ಅವರು ನಮಗೆಲ್ಲ ಶಿರೋಧಾರ್ಯರು, ಮಹಾನ್ ಜ್ಞಾನಿಗಳೆಲ್ಲ. ಅದರಲ್ಲಿ ಸತ್ಯಜ್ಞಾನರು ಅಂದ್ರೆ ನಮ್ಗೆ ಬಹಳ ಇಷ್ಟ. ರಾಜಮಹೇಂದ್ರನಿದ್ದಾರೆ, ಎಂಥ ಮಹಾನುಭಾವರು, ಅವರ ಸ್ಮರಣೆ ಮಾಡಿದರೆ ಸಾಕು ಜೀವ ಉದ್ಧಾರ ಆಗಿಬಿಡುತ್ತಾರೆ. ಅಂಥ ಜ್ಞಾನಿಗಳು ಬಂದಿದ್ದಾರೆ ಅಲ್ಲಿ, ರಘುತ್ತಮರ ಸೇವಾ ಮಾಡಿಕೊಂಡಿದ್ದವರು. ನಾನು ಇವತ್ತಿನ ಅಕ್ಷರ ಹೇಳ್ತಾ ಇದ್ದೇನೆ ಅಂದ್ರೆ ರಘುತ್ತಮರ ಕರುಣ, ಅವರೇ ನನಗೆ ಸ್ವಪ್ನದಲ್ಲಿ ಬಿಡು ಉದ್ಯೋಗ ಅಂತ ಹೇಳಲು ಬಿಟ್ಟೆ, ಇಲ್ಲ ನಾನೇ ಬಿಡುತ್ತೇನೆ ಮಹಾ ದುಜುರಿ ಅಂತಹದ್ದು. ಅವರ ಅನುಗ್ರಹ ಮಾಡಿ ಬಿಡಿಸಿ ಶಾಸ್ತ್ರ ಕೊಡಿಸಿದ್ದು. ಇವತ್ತು ನಾನು ಅಕ್ಷರ ಹೇಳ್ತಾ ಇದ್ದೇನೆ ಅಂದ್ರೆ ರಘುತ್ತಮರ ಕರುಣ. ಸರಿ, ನಾವಲ್ಲಿ ಪ್ರವಚನಕ್ಕೆ ಚಿಕ್ಕ ಹುಡುಗರಿದ್ದಾಗಿಂದ ಹೋಗ್ತಾ ಇದ್ವು. ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಾ ಇದ್ರು, ಅವರ ತಲೆಯಲ್ಲಿ ಏನಿತ್ತು ಅಂದ್ರೆ ನಮ್ಮ ನೋಡಿದ ಕೂಡಲೇ ಸಿಟ್ಟಿನಿಂದ ಹೇಳ್ತಾ ಇದ್ರು, ಅಲ್ಲ ಹುಡುಗರಾಗಿ ಹುಡುಗರು ರೀತಿ ಇಲ್ಲ, ಆಡಿಕೊಳ್ಳದಾಗಿ ಪುರಾಣಕ್ಕೆ ಬರ್ತಿರಲ್ಲ ಅಂತ ನಮ್ಗೆ ಹೆದರಿಕೆ. ಅಲ್ಲ ಪುರಾಣಕ್ಕೆ ಹೋದ್ರೆ ಈತನಿಗೆ ಏನಾಗುತ್ತೋ ಗೊತ್ತಿಲ್ಲ, ನಮ್ಮ ನೋಡದೆ ಹುಡುಗರುತ್ತಾನೆ ಅಂತ ಆತ ಬಂದ ಕೂಡಲೇ ಕಟಾಂದ ಹಿಂದೆ ಕೊಟ್ಕೊಂಡು ಕೇಳ್ತಾ ಇದ್ರು. ಹೀಗಿರುತ್ತೆ ತಲೆಯಲ್ಲಿ ಏನಂತ, ಚಿಕ್ಕ ಹುಡುಗರು ಬೇಡ, ರಿಟೈರ್ ಆದ ಮೇಲೆ ಮಾಡಿ ಅಂತ. ಏನಿರುತ್ತೆ ಶಕ್ತಿ ಎಲ್ಲ ಹುಡುಗೋಗಿರುತ್ತೆ. ಅದೇ ಹೇಳ್ತಾ ಇದ್ದಾರೆ, ಕೌಮಾರ ಆಚಾರ್ಯ ಪ್ರಜ್ಞ ಧರ್ಮಾನ್ ಭಾಗವತಾನಿನ, ಹುಡುಗರಾಗಿದ್ದ ಕಾಲಕ್ಕೆ ಎಲ್ಲ ಭಾಗವ ಧರ್ಮಗಳನ್ನ ಅನುಷ್ಠಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಯಾಕಿದು ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ ಅಂತ ಒಂದು ಮನುಷ್ಯ ಜನ್ಮದ ಕುರಿತು ವೆರಿ ಗುಡ್ ಡೆಫಿನೇಷನ್ ಕೊಡ್ತಾ ಇದ್ದಾರೆ. ಇದು ದುರ್ಲಭವಾದ ಸಿಗಲ್ಲ, ಆದರೆ ಅಧ್ರುವಂ ಇದು ಗ್ಯಾರಂಟಿ ಇಲ್ಲ, ಯಾವಾಗ ಹೋಗುತ್ತೋ ಇರೋ ಗೊತ್ತಿಲ್ಲ. ಆದರೆ ಅರ್ಥದಂ ಭಗವಂತನೆಂಬ ಅರ್ಥವನ್ನ ಕೊಡತಕ್ಕಂಥದ್ದಯ್ಯ, ಸಾಧನೆ ಮಾಡಿಕೊಳ್ಳಿ, ಆದಷ್ಟು ವೇಗ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ತುಂಬಾ ಹೇಳ್ತಾ ಇದ್ದಾರೆ, ಅಲ್ಲ ನಾವು ದೇವರ ಚಿಂತನೆ ಮಾಡಬೇಕು ಮಾಡಬೇಕು ಅಂದ್ರೆ ಆ ದೇವ ಎಲ್ಲೋ ಇರ್ತಾನೆ ವೈಕುಂಠದಲ್ಲಿ, ನಾವು ಇಲ್ಲಿಂದ ಮಾಡಿದ್ದು ಸೇರುತ್ತಾ ದೇವರಿಗೆ? ಕ್ವಶನ್ ಮಾರ್ಕ್. ನಾವು ಎಷ್ಟು ಭಾಗವತ ಕೇಳಿದ್ರು ದೇವರೊಂದು ಕೂಡ ದೇವರ ಪೆಟ್ಟಿಗೆ ಕಡೆಗೆ ಹೋಗುತ್ತೆ, ದೇವಸ್ಥಾನದ ಕಡೆ ಹೋಗುತ್ತೆ, ಒಳಗೊಬ್ಬನಿದ್ದಾನೆ ಎಚ್ಚರವೇ ಇರಲ್ಲ ನಮಗೆ. ಹೌದು, ಅದೇ ಹೇಳ್ತಾ ಇದ್ದಾರೆ, ಯದಾಯಿ ಪುರುಷಸ್ಯ ವಿಷ್ಣೋ ಪಾದೋಪ ಸರ್ಪಣ ಯದೇಶ ಸರ್ವಭೂತಾನ ಪ್ರಿಯ ಆತ್ಮ ಈಶ್ವರದ ಸುಹೃತ್. ಇವ ಎಲ್ಲೋ ಇಲ್ಲಯ್ಯ, ನಿಮ್ಮೊಳಗೇ ಇದ್ದಾನೆ, ನಿಮ್ಮ ಸುತ್ತೇ ಇದ್ದಾನೆ, ರಕ್ಷಣೆ ಮಾಡಲಿಕ್ಕಿದ್ದಾನೆ ಅಂತ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸರಿ ಪ್ರಹ್ಲಾದ, ನಮ್ದಿನ್ನ ಚಿಕ್ಕ ವಯಸ್ಸು ಎಲ್ಲ ಅನುಭವಿಸ್ಬೇಕಿನ್ನ, ಅವಾಗೇ ಮುದುಕರಂತೆ ಕೂತು ಎಲ್ಲ ಬಿಟ್ಟು ಕೂತರೆ ಗತಿ ಏನಪ್ಪ, ಇನ್ನ ವಯಸ್ಸಿದೆ. ಅದ ಕಾರಣ ಸುಖಕ್ಕಾಗಿ ಪ್ರಯತ್ನ ಪಡಬೇಕು ಇಲ್ವೋ ಅಂದ್ರೆ, ಸುಖಂ ಐಂದ್ರಿಯಕಂ ದೈತ್ಯ ದೇಹ ಯೋಗೇನ ದೇಹಿನ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಅಯತ್ನತ. ನೀವು ದುಃಖಕ್ಕಾಗಿ ಯಾವಾಗ ದೇವರ ಅಪ್ಲಿಕೇಶನ್ ಹಾಕೊಂಡಿದ್ದೀರಾ, ರಾಯರ ಸೇವಾ ಮಾಡಿದ್ದೀರಾ, ಸ್ವಲ್ಪ ದುಃಖ ಕೊಡಿ ಅಂತ ಇಲ್ಲ, ಚೆನ್ನಾಗಿ ಬರ್ತಾ ಇದೆ ದೈವಾತ್, ದೇವರೇ ಕೊಡ್ತಾ ಇದ್ದಾರೆ ದುಃಖ, ಹಾಗೆ ಸುಖವು ದೇವರೇ ಕೊಡುತ್ತಾರೆ. ಇದು ವಿಜಯದಾಸರು ಹೇಳ್ತಾರೆ, ಸುಖವಾಗಲಿ ದುಃಖವಾಗಲಿ ಟೊಣೆದು ಉಣಿಪ, ತಲೆ ಮೇಲೆ ಒಂದು ಏಟು ಕೊಟ್ಟು ಕೊಡ್ತಾನೆ ಉಣ್ಣು ಅಂತ, ಮಾಡಿ ಸುಣ್ಣ ಮಹಾರಾಯ. ಅದಕ್ಕೆ ದಾಸರು ಶಾಸ್ತ್ರದಲ್ಲಿ ಹೇಳಿದ್ದನ್ನ ಕನ್ನಡದಲ್ಲಿ ಹೇಳ್ತಾರೆ, ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲ್ಲಿ ಅಂದ್ರು. ಧರ್ಮ ಕೇಳಬೇಡ, ಅರ್ಥ ಕೇಳಬೇಡ, ಕಾಮ ಕೇಳಬೇಡ, ಮೋಕ್ಷವೂ ಕೇಳಬೇಡ ಅಂದ್ರು. ಅಲ್ಲ ಅದೇನು ಹೇಳ್ತಾರಲ್ಲ, ಬೇಡಿದರೆ ಕೊಡು ತಿಪ್ಪನರರಿಗೆ, ಬೇಡದಲೆ ಕೊಡು ತಿಪ್ಪ ಸುರರಿಗೆ, ಬೇಡಿ ಬಡಲಿದರು ಒಮ್ಮೆ ಕೊಡಲಿಗ ದೈತ್ಯರಿಗೆ. ಮತ್ತೆ ನಮಗೆ ಅಥಾರಿಟಿ ಕೊಟ್ಟಿದ್ದಾರೆ, ಬೇಡಿದರೆ ಕೊಡು ತಿಪ್ಪ ನರರಿಗೆ, ನಾವು ಬೇಡಬೇಕಲ್ಲ, ಮತ್ತೆ ಎಲ್ಲ ಅದಕ್ಕೆ ಬೇಡ್ತಾ ಇದ್ದೇವೆ. ಹಾಗಂದ್ರು ದಾಸರು, ಅಯ್ಯೋ ರಾಮ ಅದು ಹೇಳುದು ಯಾವ್ದು ಗೊತ್ತೋ, ಕಂಡ ಕಂಡದ್ದು ಬೇಡ್ಲಿಕ್ಕಲ್ಲ ಆದ್ರು. ಯಾಕೆ, ನೀವೇ ಮನೆಗೆ ಯಾರನ್ನ ಕರೆದಿರಾ, ಊಟಕ್ಕೆ ಕೂಡಿಸಿದ್ದೀರಾ, ಎಲ್ಲ ಬಡಿಸಿದ್ದೀರಾ, ಅನ್ನ ಹಾಕ್ತಾ ಇದ್ದೀರಾ, ಆ ಕೂತವರು ಮಾರಿ ಅಗಲ ಮಾಡಿಕೊಂಡು ಚೂರು ಅನ್ನ ಹಾಕ್ತೀರಾ ಅಂತ ಕೇಳಿದ್ರೆ, ಯಾಕ್ರಿ ಇಷ್ಟ ಹಾಕೋದು, ಊಟ ಮಾಡ್ಲಿಕ್ಕೆ ಅಲ್ಲ ಸಿದ್ಧವಾಗಿದ್ದೇವೆ, ಮತ್ತೆ ಕರದೇ ತರದಿಂದ ಮತ್ತೆ ಕೇಳ್ತೀರಾ ಅಂತ ಕೇಳಿದ್ರೆ, ಹಾಗೆ ಸ್ವಾಮಿ ಸೃಷ್ಟಿ ಮಾಡಿದ್ದೇ ನಮಗೆ ಕೊಡಬೇಕಾದ್ದೆಲ್ಲ ಕೊಡಲಿಕ್ಕೆ. ದಾಸರಂದ್ರು ಕೊಟ್ಟೇ ಕೊಡ್ತಾನೆ, ಮತ್ತೆ ಕೇಳ್ತೀಯ, ಇಲ್ಲ ಕೇಳಿದ್ರೆ ಬೋನಸ್ ಕೊಡಲ್ಲ. ಈ ಜನ್ಮಕ್ಕೆ ಎಂಟಿಲೆಯೋ ಅಷ್ಟೇ ಕೊಡ್ತಾನೆ, ಅದೇ ಭದ್ರಪೀಠ ಹಾಕಿದ್ರು ಕೊಡಲ್ಲ, ಇಲ್ಲ ಆತನ ಮುಖ ನೋಡದಿದ್ರು ಕೊಡ್ತಾನೆ. ಅದಕ್ಕೆ ಪಕ್ಕ ಮನೆಯವರು ದೇವರ ಪೂಜಾ ಮಾಡದಿದ್ರು ಮೂರು ಮನೆ ಕೊಟ್ಟ ಅವರಿಗೆ. ನಾವು ದೇವರ ಪೂಜಾ ಮಾಡಿದ್ರು ಬಾಡಿಗೆ ಮನೆಯಲ್ಲೇ ಇಟ್ಟ, ಯಾಕೆ ಹಿಂದೆ ಫಿಕ್ಸ್ ಆಗಿತ್ತು ಈ ಜನ್ಮಕ್ಕಿಟ್ಟೆ ಅಂತ. ಅದಕ್ಕೆ ನಾವು ಅಡ್ಡ ಬಿದ್ದರೂ ಏನು ಕೊಡಲ್ಲ, ಬೀಳದಿದ್ರು ಬೀಳಲ್ಲ. ಮತ್ತೆ ಯಾಕೆ ಸುಮ್ಮನೆ ಒಣ ಬಾಯಿ ಹರಿಕೊಂಡು ದೇವರಂತೆ ಸುತ್ತ ತಿರುಗ್ತೀಯ? ಬೇಡ ಅಂದ್ರು. ಮತ್ತೇನು ಕೇಳಬೇಕು? ಆ ಕೊಡದೆ ಇವರು ಒಂದು ಕೊಡಲ್ಲ ನೋಡಪ್ಪ, ಭಕೃತಿ ಕೊಡಲ್ಲ. ಅದಕ್ಕೆ ಹೇಳಿದ್ರು ಭಕೃತಿಯ ಬೇಡಿದರೆ ಕೊಡುತ್ತಿಪ್ಪ, ನರರಿಗೆ ದೇವತೆಗಳಿಗೆ ಬೇಡದರೆ ಕೊಡುತ್ತಿಪ್ಪ, ಭಕೃತಿಯ ಬೇಡಿ ಬಳಲಿದರೂ ದೈತರಿಗೆ ಕೊಡ್ತಾ ಇಲ್ಲ. ಮಿಕ್ಕದ್ದೆಲ್ಲ ಕೊಡ್ತಾ ಇದ್ದಾರೆ ದೈತರಿಗೆ, ನೋಡಿ ಸುಯೋಧನನಿಗೆ ಕೊಟ್ಟಂತೆ ಕೊಡುತ್ತಿಪ್ಪ ಅಂತ ಹೇಳ್ತಾರೆ. ಅದರಿಂದ ಈ ಮಾತು ಬಂದದ್ದು ಬೇಡಿದರೆ ಕೊಡುತ್ತಿಪ್ಪ ಅಂಬುದು ಭಕ್ತಿಗೆ ಬಂದದ್ದು, ಮಿಕ್ಕದ್ದೆಲ್ಲ ಕಂಡ ಕಂಡದ್ದೆಲ್ಲ ಕೇಳಿ ಅಂತ ಅಸಾರ್ಥಿ ಕೊಟ್ಟದ್ದಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಸುಖಂ ಐಂದ್ರಿಕಂ ದೈತ್ಯಾ, ದೇಹ ಬಂಧನಕ್ಕೆ ಸಂಬಂಧಪಟ್ಟ ಸುಖ ದುಃಖಗಳು ತವಾಗಿ ಬರ್ತಾ ಇವೆ, ಕೇಳಿ ಕೇಳಿ ಒದ್ದಾಡಬೇಡಿ, ದೇವ ಕೊಟ್ಟೆ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತತ್ಪ್ರಯಾಸ ನ ಕರ್ತವ್ಯ, ಅದಕ್ಕಾಗಿ ಪ್ರಯಾಸ ಪಡಲೇಬೇಡಿ, ತಾನಾಗಿ ಸ್ವಾಮಿ ಕೊಟ್ಟೇ ಕೊಡತಾನೆ. ತುಂಬಾ ದೊಡ್ಡ ಮಾತಿದು, ಅನುಭವಕ್ಕೆ ಬಂದು ಕೂತರೆ ಅಡ್ಡಿ ಇಲ್ಲ. ಅಷ್ಟರವರೆಗೂ ನಮ್ಮ ಮನಸ್ಸಲ್ಲಿ ಇರುತ್ತೆ, ಕೇಳಲ್ಲ ಆಗ್ತಾ ಇರುತ್ತೆ. ಎಷ್ಟೇ ಪ್ರವಚನ ಹೇಳಿದ್ರು ಕೇಳಿದ್ರು ಕೂಡ ಪ್ರವಚನವರೆಗೆ ಇರುತ್ತೆ, ಮನೆಗೆ ಹೋದಕೊಳ್ಳೆ ಮಾಮೂಲ ಆಗ್ತಾ ಇರುತ್ತೆ. ಯಾಕೆ? ಧೈರ್ಯ ಇಲ್ಲ. ದಾಸರಂತೆ ನಾವು ಇರ್ಲಿಕ್ಕಾಗತ್ತ? ಎದೆಗಳಂತೆ ದಾನಿಗಳೆಲ್ಲ ಇದ್ರು ಗೋಪಾಲದಾಸರು, ರಾಶಿ ರಾಶಿ ಮನೆಯಲ್ಲಿ ಅಕ್ಕೆ ಬೇಳೆ ಎಲ್ಲ ವಜ್ರವೈಭೂರಿಗಳು ಬಂದರೆ ಅವತ್ತಿನದ್ದವತ್ತಿಗೆ ಏನು ಮನೆಯಲ್ಲಿ ಕಸ ಹೊರಗೆ ಹಾಕಿದಂತೆ ಎಲ್ಲ ಹೊರಗೆ ಹಾಕ್ಬಿಡ್ತಾ ಇದ್ರು. ಯಾರು ಬೇಕಾದ್ರೆ ತಗೊಂಡು ಹೋಗ್ಲಿ, ಮನೆ ಕ್ಲೀನ್ ಆಗಿರಬೇಕು. ಮತ್ತೆ ಮನೆಯಲ್ಲಿ ಬಂದವರೆಲ್ಲ ಹಾಗೆ ಇರಬೇಕು, ಅವರಿಗೆ ಮಾರನೇ ದಿನ ಏನು ಬೇಕು ಅವನ್ ನೋಡಿಕೊಳ್ತಾರೆ. ಈ ನಂಬಿಕೆ ಅಲ್ಲ, ಚೂರು ಏನಾದ್ರೂ ಇಟ್ಟುಕೊಂಡ್ರೆ ಅದಿಟ್ಟುಕೊಂಡ್ರೆ ದೇವರ ಮೇಲೆ ನಂಬಿಕೆ ಹೋಗುತ್ತಯ್ಯ, ದೇವರು ಕೊಡ್ತಾನೋ ಇಲ್ಲೊಂದು ಬರುತ್ತೆ, ಇದು ತೆಗೆದುಬಿಡಿ ಅಂದ್ರು. ಅದಕ್ಕೆ ದಿನಕ್ಕೆ ರಾಶಿ ತಂದು ಹಾಕ್ತಾ ಇದ್ದ ಸ್ವಾಮಿ ಅಂತ. ನಮ್ಮ ಗುರುಗಳೇ ಇದ್ದಾರಲ್ಲ ಯಾದವಾರ್ಯರು, ಅಪರೂಪದ ಜ್ಞಾನಿಗಳು, ಅವರ ಜೀವನ ಚರಿತ್ರೆಯಲ್ಲಿ ಬರುತ್ತೇವೆ. ಹೇಳ್ತಾರೆ ಮೂರು ದಿವಸ ಆಯಿತು ಎಲ್ಲ ಉಪವಾಸ, ತಮ್ಮ ಎಲ್ಲ ಶಿಷ್ಯರೆಲ್ಲರೂ ಕೂಡ ಅವರಿಗೆ ಯೋಗಕ್ಷೇಮಂ ಭಾಮ್ಯಹಂ ನಮ್ಮ ದೇವರ ಮಾತಿಗೆ ಅವರ ಅರ್ಥ ಹೇಳ್ತಾ ನೋಡ್ತಾರೆ. ಸ್ವಾಮಿ ನನಗಾಗಿ ಕೇಳಲಿಲ್ಲ, ಆದರೆ ಮಕ್ಕಳೆಲ್ಲ ಉಪವಾಸ ಇದ್ದಾರೆ, ಅವರ ಗತಿ ಏನಯ್ಯ ಅಂತ ಕೇಳಿ ಯಾಕೋ ಸಂಶಯ ಬರ್ತಾ ಇದೆ ನೋಡೋಣ ಅಂತ ಆ ಪದದ ಕಡೆಗೆ ಚೂರು ಅಂಡರ್ಲೈನ್ ಮಾಡಿ ಹೋಗ್ಬಿಟ್ರು. ಹೊರಟ್ ಹೌದು ದುಃಖದಿಂದ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಸ್ವಾಮಿ? ಅಷ್ಟರೊಳಗೆ ಒಬ್ಬ ವ್ಯಕ್ತಿ ಬಂಡಿಯಲ್ಲಿ ಎಲ್ಲ ಹಾಕೊಂಡು ಬಂದ, ಬಂದು ಅವರ ಮನೆಯವರಿಗೆ ಹೇಳಿದ, ಅಮ್ಮ ಕಳಿಸ್ತೀರ ನಿಮ್ಮವ್ರು ಹೇಳಿದ್ದಾರೆ ತರೋತು ತಡ ಆಯಿತು, ನೋಡಿದರೆ ಬೆನ್ನು ಬಾಚಣಿಕೆ ಬಂದಿದೆ, ನಾಲಿಗೆ ಸೀಳೆ ರಕ್ತ ಬರ್ತಾ ಇದೆ, ಯಾರಪ್ಪ ಹೀಗೆ ಮಾಡಿದ್ದು ನಿಮ್ಮವರು ಏನಮ್ಮ? ಅಯ್ಯೋ ನಮ್ಮವರು ಬಹಳ ಸಾಧುಗಳ, ಯಾರು ಮಾಡಲ್ಲ ಇರಬೇಕು ಅಂದು ಮಾಡಲ್ಲ. ಇಲ್ಲಮ್ಮ ಅವರೇ ತಯಾರೇ ಮಾಡಿದ್ದು, ತಡ ಆಯಿತು ಅಂತ ಹೇಳಿ ಹೊರಟೋದು ಹೋಗ್ತಿ ಬರ್ತಾರೆ ನದಿ ತೀರದಿಂದ. ಈಗ ಬಿಗರಹಳ್ಳಿ ವಿಶೇಷವಾದ ನದಿ ತೀರ, ತುಂಗಭದ್ರಾ ತೀರ ಬರ್ತಾರೆ. ನೋಡಿದ್ರೆ ಒಳ್ಳೆ ಘಮ ಘಮ ವಾಸನೆ ಬರ್ತಾ ಇದೆ, ಯಾರು ಕೊಟ್ರು ಯಾರು ತಂದು? ಅಲ್ಲ ಅದು ಮತ್ತೆ ನೀವು ಹೇಳಿದವರು ತಂದು ಕೊಟ್ರು, ಈ ತರ ಹೊಡೆಯೋದು ಸರಿಯಾ? ನಾಲಿಗೆ ಸೇಳೋದ್ರಲ್ಲಿ ರಕ್ತ ಬರ್ತಾ ಇತ್ತು, ಅರ್ಥ ಆಯಿತು. ಯೋಗಕ್ಷೇಮಂ ಮಹಾಮ್ಯಂ ನಮ್ಮಲ್ಲಿ ಆ ರೇಖೆ ಹಾಕಿದ್ದು ನಾಲಿಗೆ ಸೇಳಿದಂತಾಯ್ತು ಸ್ವಾಮಿಗೆ. ಹೇಳಿ ಹೋಗ ಸ್ವಾಮಿ ಸ್ವಲ್ಪ ತಡ ಆಯ್ತಷ್ಟೇ, ಕೊಡದಂಗಿರಲ್ಲ. ಅದಕ್ಕೆ ಹಿಂದಿಯಲ್ಲಿ ಬರುತ್ತೆ ಭಗವಂತ ಭಾಷ ದೇಹಿ ಹರಿ ಅಂಬರೇ ಹರಿ ಅಂತ. ಹಾಗೆ ಭಗವಂತ ರಕ್ಷಣೆ ಮಾಡುತ್ತಾನೆ, ಆದರೆ ಅವನ ಮೇಲೆ ನಂಬಿಕೆ ಇಡಬೇಕಷ್ಟೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದ ಕೆಟ್ಟದ ಕೆಡವಿ. ಆದರೆ ಹೇಳ್ತೇವೆ ಬರಲ್ಲ, ದೇವ ಕೂತಿರುತ್ತೆ, ನಂಬಿಕೆ ಮೊದಲೇ ಬರೋದಿಲ್ಲ ದೇವರ ಮೇಲೆ. ಅದಂತ ಮಾಡ ಪಾದ ಹಿಡಿದು 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 ಬರಬೇಕಷ್ಟೇ, ಸಾಮಾನ್ಯ ಬರೋಲ್ಲ. ಹೇಳ್ತಾ ಇದ್ದಾರೆ ತುಂಬಾ ಹೇಳಿದ್ರು, ಎಷ್ಟು ಅಂದ್ರೆ ಸಮಯ ಆಗ್ತಾ ಇಲ್ಲ ಆದ ಕಾರಣ ತುಂಬಾ ಹೇಳಿದ್ರು. ಕೇಳಿಬಿಟ್ಟ ಮೇಲೆ ತುಂಬಾ ನೀವು ಕೇಳಬೇಕಾದ್ರೆ ಸಪ್ತಮಸ್ಕಂದ ಭಾಗವತದಲ್ಲಿ ಪ್ರಹ್ಲಾದರಾದರ ಬಾಯಿಯಿಂದ ಬಂದಿರುವಂತಹ ಅಪರೂಪದ ನುಡಿಮುತ್ತುಗಳು, ಎಂಥ ನುಡಿಮುತ್ತುಗಳು ಅಂದರೆ ನಮ್ಮ ಕೈಯನ್ನು ಹಿಡಿದು ನಡೆಸುವಂತಹ ಮುತ್ತುಗಳು. ಒಂದೊಂದು ಪಂಕ್ತಿ ಅಂತಹದ್ದೇ ಅವರು ಉಪದೇಶ ಕೊಟ್ಟ ಪ್ರಕರಣ. 33 ಶ್ಲೋಕಗಳಿವೆ, 41 ಶ್ಲೋಕಗಳು ದೇವರ ಸ್ತೋತ್ರ ಮಾಡಿದ್ದು. ಅದನ್ನು ಚೆನ್ನಾಗಿ ಬಿಡಿಸಿ ಬಿಡಿಸಿ ಕೇಳಬೇಕು, ಜೀವನ ಆನಂದ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಏನು ಮಾಡೋಣ, ಸಪ್ತಾಹ ಕ್ರಮದಲ್ಲಿ ನಮಗೆ ಸಮಯವೇ ಸಿಗಲ್ಲ, ಪ್ರೋಷ್ಠಪದಿಯೂ ಅನುಕೂಲ ಮಾಡಿಕೊಡಲ್ಲ. ಅದಕ್ಕೆ ಪ್ರತ್ಯೇಕವಾಗಿಯೇ ನಾವು ಕೇಳಬೇಕಷ್ಟೇ ಹೊರತು ಈ ಕಾಲದಲ್ಲಿ ಅದು ಇಟ್ಟುಕೊಂಡ್ರೆ ಪ್ರೋಷ್ಠಪದಿ ಮುಗಿಯಲ್ಲ. ಸಪ್ತಮಸ್ಕಂದ ಮಾತ್ರ ಮುಗಿಸಿದ್ರು ಆಚಾರರು ಅಂತ ಅಪಕೀರ್ತಿ ಇರುತ್ತೆ. ಆದ ಕಾರಣದಿಂದ ಬೇಡ, ಮುಂದಕ್ಕೆ ಹೋಗೋಣ. ತುಂಬಾ ಉಪದೇಶ ಕೊಟ್ಟರು, ಕೊಟ್ಟ ಮೇಲೆ ನಹಿ ಅಚ್ಚುತಂ ಪ್ರೀಡೆಯತ ಬಹ್ವಾ ಯಾದೋ ಸುರಾತ್ಮದ. ಅಲ್ಲ, ಶ್ರೀಹರಿಯನ್ನ ತುಂಬಾ ಸೇವಾ ಮಾಡಬೇಕು ಅಂತ ಕಷ್ಟ, ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಳನ್ನು ತಿಳಿಸಿಕೊಟ್ರು. ನಂತರ ಎಷ್ಟು ಚೆನ್ನಾಗಿ ಹೇಳಿಕೊಟ್ರು ಅಂದ್ರೆ ಕೊಟ್ಟಾರೆ. ಏನು ಹೇಳಿದ್ರು, ಒಂದು ಮಾತಲ್ಲಿ ಹೇಳಿ ಅಂದರೆ, 3 ಗುಣಗಳಿಂದ ದೇವ ಬಂಧ ಮಾಡಿದ ತತ್ವಗಳ ಪರಿಚಯ ಮಾಡಿಕೊಡ್ತಾರೆ. ಎಲ್ಲ ಪರಿಚಯ ಮಾಡಿಕೊಟ್ಟು ಅಲ್ಲಲ್ಲಿ ದೇವರ ಚಿಂತನೆ, ನಮ್ಮ ಶರೀರದೊಳಗೆ ಲಿಂಗದೇಹದ ಪರ್ಯಂತ ಇರುವ ಶರೀರಗಳಲ್ಲಿ ದೇವರ ಆ 3 ಗುಣಗಳಲ್ಲಿರತಕ್ಕ ಭಗವದ್ ರೂಪಗಳು, ಅವುಗಳ ವಿಸ್ತಾರ, ಅವುಗಳ ಚಿಂತನೆ, ಆ ಚಿಂತನೆಯಿಂದ ನೀ ಬಂದ ದೂರ ಹೇಗಾಗುತ್ತೋ ರಹಸ್ಯ ಕೀಲಿ ಕೈ ತೆಗೆದು ಕೊಟ್ಟು ಹೋದ್ರು. ಅಷ್ಟು ಇದರಲ್ಲಿ ಸರಿ ಮತ್ತು ಕೇಳಿದರು, ಪ್ರಹ್ಲಾದ ನೀನು ನಾನು ಎಲ್ಲ ಒಂದೇ ಕಡೆ ಓದಿದ್ದಯ್ಯ, ಇವೆಲ್ಲ ಯಾರು ಹೇಳಿಕೊಟ್ರು? ಅವಾಗ ಹೇಳ್ತಾರೆ, ನಮ್ಮಪ್ಪ ತಪಸ್ಸಿಗೆ ಕೂತಿದ್ರು, ಆಗ ನಾನು ನನ್ನ ತಾಯಿಯ ಬಟ್ಟೆಯಲ್ಲಿದ್ದೆ, ಇಂದ್ರದೇವರು ದಾಳಿ ಮಾಡಿ ಸೋಲಿಸಿ ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಕೂಡ ಅಂದ್ರೆ ನಾರದರು ಬಂದ್ರು, ಅಪ್ಪ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳಿದರೆ, ಅವಾಗೆ ಮುಂಚೆ ಮುಂಚೆ ಮಹಾಭಾಗ ಸತೀಂ ಪರಪರಿಗ್ರಹ, ಇನ್ನೊಬ್ಬರ ಹೆಂಡತಿ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲ, ಈಕೆಯ ಹೊಟ್ಟೆಯಲ್ಲಿ ಅಷ್ಟೇ ಅಸ್ಯಾ ಜಠರೆ ವೀರ್ಯಂ ಅವಿಶಕ್ಯಂ ಸುರದ್ವಿಷ, ಆ ಸುರದ್ವೇಷಿಯಾದ ಕಿರಣ್ಯ ಕಟುವಿನ ವೀರ್ಯ ಇದೆ, ಮಹಾ ಪ್ರಬಲವಾಗಿ ಕಾಣತಾ ಇದೆ. ಆಶ್ಯತಾಂ ಯಾವ ಪ್ರಸವ ಆಗುವವರೆಗೂ ನನ್ನ ಪ್ರೇರಣೆ, ಮೋಕ್ಷೇ ಬಿಟ್ಟು ಬಿಡ್ತೇನೆ ಕೂಸನ್ನ ಕೊಂದು. ಅವಾಗೆ ಏನ್ ಹೇಳಬೇಕು, ಅಯ್ಯೋ ಪಾಪ ಆ ಕೂಸು ಬಹಳ ಒಳ್ಳೇದಯ್ಯ, ಅದನ್ನ ಕೊಲ್ಲದೇ ಬಿಟ್ಟು ಬಿಡು ಅಂತ ಹೇಳಬೇಕು. ಏನ್ ಹೇಳಬೇಕು, ಹೇಳ್ತಾ ಇದ್ದಾರೆ, ಅಯಂ ನಿಷ್ಕಿಲ್ಬಿಷ, ಈ ಕೂಸು ಕಿಲ್ಬಿಷ ಪಾಪ ಇಲ್ಲ, ಸಾಕ್ಷಾತ್ ಮಹಾಭಾಗವತ ಮಹಾಭಾಗವತನಯ್ಯ ಈ ಕೂಸು. ಅಷ್ಟೇ ಅಲ್ಲ, ಇನ್ನೊಂದು ಶಬ್ದ ಹಾಕ್ತಾರೆ, ಮಹಾನ್ ಬಹಳ ದೊಡ್ಡವ. ಏನಂತ ಹೇಳಬೇಕು, ಕೊಲ್ಲದೆ ಬಿಟ್ಟು ಬಿಡಯ್ಯ ಅಂತ ಶಬ್ದ ಪ್ರಯೋಗ ಮಾಡಬೇಕು. ಮಾಡಿಲ್ಲ, ನಿನಗೆ ಕೊಲ್ಲಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಮಾತು ನೋಡಿ ಅಂದ್ರು, ತ್ವಯ ನ ಪ್ರಾಪ್ತವೇ ಸಂಸ್ಥಾನ, ನೀನು ಕೊಲ್ಲಲಿಕ್ಕಾಗಲ್ಲ. ಹಾಗರ್ಥ ಮಾಡ್ತೀರಾ, ಯಾಕೆ ಕೊಲ್ಲಿಕ್ಕಾಗಲ್ಲ ಹೇಳಿಕೊಟ್ರು. ಅನಂತಾನುಚರ ಬಲಿ ಅಂದ್ರು, ಮಹಾಬಲಿಷ್ಠ, ಯಾಕೆ ನಮ್ಮ ಕಣ್ಣಿನೊಳಗೆ ಶೇಷದೇವರ ರೂಪ ಇದೆ, ಆ ರೂಪಕ್ಕೆ ಹೆಸರು ಬಲಿ ಅಂತ. ಆ ರೂಪವೇ ಇಲ್ಲಿ ಬಂದಿದೆ, ಈ ಹುಡುಗ ಯಾರೋ ಅಲ್ಲ, ಅನಂತನ ಅನುಚರ, ಶೇಷದೇವರ ವಿಶೇಷವಾದ ಸನ್ನಿಧಾನ ಇದೆ. ಅನಂತ ಅನುಚರ, ಅನಂತನನ್ನ ಅನುಸರಿಸಿ ಚರತಿ, ಆದ್ದರಿಂದ ಅನಂತ ಅನುಚರ, ಆದ್ದರಿಂದ ಮಹಾಬಲಿ, ಆದ್ದರಿಂದ ತ್ವಯಾದ ಪ್ರಾಪ್ಯತೆ ಸಂಸ್ಥಾ, ನಿನ್ನಿಂದ ಸಾವಿವನಿಗೆ ಬರಲ್ಲ ಅಂದ್ರು. ಅಂದರೆ ಎಂಥ ದೊಡ್ಡ ಮಾತಾಯಿತು. ಅವಾಗೆ ಒಂದು ವೇಳೆ ಒಳಗಿರುವ ಕೂಸು ನಮ್ಮನೆಯಲ್ಲಿ ಇರ್ತಾರೆ, ಒಳ್ಳೆ ಕೂಸು ಬಿಟ್ಟು ಬಿಟ್ಟೆ ಹೋಗ್ತೀವಿ, ಹೌದು ಹಾಗೆ ಹೋಗ್ಬೇಕಾಗಿತ್ತು. ಹಾಗಲ್ಲ, ಅನಂತಾನುಚರೋ ಬಲಿ ಅಂತ ಹೇಳಿದ್ದಕ್ಕೆ ನೋಡಿ, ಇತ್ಯುಕ್ತಃ ತಾಂ ವಿಹಾಯ ಇಂದ್ರಃ ದೇವರ್ಷೇ ನಾರಾಯಣ ವಚ ಅನಂತ ಪ್ರಿಯ ಭಕ್ತ್ಯಾ. ಆ ಶೇಷದೇವರ ಪ್ರಿಯವ ಶೇಷದೇವರ ಸನ್ನಿಧಾನ ಇದೆ, ಅದಕ್ಕೆ ಏನಾಂ ಪರಿಕ್ರಮ್ಯ ದಿವಂಜಯು ಆಕೆ ಸುತ್ತು ಪ್ರದಕ್ಷಿಣೆ ಮಾಡಿ ಹೊರಟೋದ್ರು. ಯಾಕೆ ಮಧ್ವಾಚಾರ್ಯರು ಕೊಡ್ತಾರೆ ಉತ್ತರ, ವಾಯುನಾಥ ಸಮಾವಿಷ್ಟ ವಾಯುದೇವರ ಸನ್ನಿಧಾನ ಇದೆ, ಶೇಷದೇವರ ಸನ್ನಿಧಾನ ಇದೆ, ಇಲ್ಲೇ ಕೊಟ್ರು. ಅನಂತಾನುಚರ ಬಲೀ ಅಂತ ಕೊಟ್ರು, ಪಟ್ಟವಾದ ಉತ್ತರ ಕೊಟ್ರು. ಇಷ್ಟೆಲ್ಲ ಹೇಳಿದಾಗ ಇಂದ್ರದೇವರು ಏನ್ ಮಾಡುತ್ತಾರೆ, ಒಳಗಿರುವ ಸನ್ನಿಧಾನಕ್ಕೆ ನಮಸ್ಕಾರ ಮಾಡಿ ಹೋದ್ರು. ಪ್ರಹ್ಲಾದರಾದರಿಗೆಲ್ಲ ಅವರ ಒಳಗಿರುವ ತಮಕ್ಕಿಂತ ದೊಡ್ಡವರು ಯಾರಿದ್ದಾರೆ ಅವರಿಗೆಲ್ಲ ನಮಸ್ಕಾರ ಮಾಡಿ ಹೊರಟು ಹೋಗಿದ್ದಾರೆ. ದೇವರ ಸನ್ನಿಧಾನ ಬಂದಿದೆ, ಇದೆಯೇ ನಮ್ಮ ಗುರು ಆಗಿರಗತ್ತು ಒಂದು ಇಂಥ ಸನ್ನಿಧಾನ ಇದೆ. ಅದು ಅಕ್ಷಯೇ ಹಾಗೇ ಬಂದಿದೆ, ದಾಸರಾಜರಲ್ಲೂ ರಾಯರಲ್ಲೂ ಹಾಗೇ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿ ನನ್ನ ತಾಯಿಗೂ ರಕ್ಷಣೆ ಮಾಡಿದರು ನಾರದರು, ಮನೆಗೆ ಕರೆದು ಆಶ್ರಮಕ್ಕೆ ಕರ್ಕೊಂಡು ಬಂದ್ರು, ಇಚ್ಛಾಪ್ರಸೂತಿ ವರವನ್ನ ಕೊಟ್ರು. ಇಚ್ಛಾಪ್ರಸೂತಿ ಯಾವಾಗ ಬೇಕಾದ್ರೂ ನಡೆಯಬಹುದು. ನಂತರ ತತ್ವಜ್ಞಾನ ಹೇಳಿಕೊಟ್ರು, ತಾಯಿಯ ಮುಖದಿಂದ ನನಗೆ ಹೇಳಿಕೊಟ್ರು. ನನಗೆ ಉಳಿಯಿತು, ಅಮ್ಮನಿಗೆ ಉಳಿದಿಲ್ಲ. ಯಾಕೆ? ಎರಡು ಕಾರಣ ಕೊಡ್ತಾರೆ. ಕಾಲಸ್ಥ ದೀರ್ಘತ್ವ ಆಯ್ತು, ತುಂಬಾ ಕಾಲ ಆಯಿತು ಅದಕ್ಕೆ ಉಳಿದಿಲ್ಲ. ಸ್ತ್ರೀತ್ವ ಆಯ್ತು, ಹೆಂಗಸಾದ್ದರಿಂದ ಅಷ್ಟು ಉಳಿದಿಲ್ಲ ಅಂತ ಹೇಳ್ತಾರೆ. ಮತ್ತೆ ನಿನಗೇ ಉಳಿತು, ಕಾಲ ದೀರ್ಘ ನಿನಗೂ ಆಯ್ತಲ್ಲ. ಅಂದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ಋಷಿಣ ಅನುಗ್ರಹೀತಂ, ಜ್ಞಾನ ಅವರ ಅನುಗ್ರಹ ಮಾಡಿದ ಅದಕ್ಕೆ ಹೋಗಿಲ್ಲ, ಇಲ್ಲ ನನಗೆ ನಮ್ಗೆ ಹೋಗ್ತಿತ್ತು. ಅದರಿಂದ ಅಧುನಾಪಿ ಅಜಹಾತ್ ನ ಅಧುನಾಪಿ ಅಜಹಾತ್ ಸ್ಮೃತಿ, ನನಗೆ ಆ ಸ್ಮೃತಿ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ, ಇವರ ಮಾತೆಲ್ಲ ಕೇಳಿದ್ರು ದೈತ್ಯ ಬಾಲಕರೆಲ್ಲರೂ ಕೂಡ ತಪಸ್ಸಿಗೆ ಕೊಡ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ. ಅಲ್ಲಾಗೆ ಕೊನೆಗೆ ಹೇಳ್ತಾ ಇದ್ದಾರೆ, ಎಂಥ ಮಾತನ್ನ ನಿಷ್ಕರ್ಷ ಮಾಡಿ ಹೇಳ್ತಾ ಇದ್ದಾರೆ ಪ್ರಹ್ಲಾದರಾಜರು. ಏತಾವಾನೇವ ಲೋಕೇಶ್ವಿನ್ ಪುಂಸಾನ್ ಸ್ವಾರ್ಥ ಪರಸ್ಮೃತ. ನೋಡಯ್ಯ, ಎಲ್ಲ ಬದುಕಿದ್ದಕ್ಕೆ ಒಂದೇ ಒಂದು ಗುರಿ ಇಟ್ಕೊಳ್ಳಿ, ನಾನು ಹೇಳಿದ್ದಕ್ಕೆಲ್ಲ ಇದು ಲಾಸ್ಟ್ ಕ್ರೀಮ್. ಏನದು ಅಂದ್ರೆ ಏಕಾಂತ ಹತ್ತಿರ ಗುರಿಂದೆ ಸರ್ವತ್ರ ಪರೀಕ್ಷಣ, ದೇವರಲ್ಲಿ ಏಕಾಂತ ಭಕ್ತಿ, ಎಲ್ಲಾ ಕಡೆ ಅವನನ್ನೇ ನೋಡುವುದು, ಈ ಎರಡು ಬರಬೇಕು ಅಂತ ಹೇಳಿಬಿಟ್ರು, ಮಾಡಿ ತೋರಿಸಿದ್ರು. ನಂತರ ಎಲ್ಲರೂ ಕೂಡ ದೇವರ ವಿಶೇಷವಾಗಿ ಚಿಂತನೆ ಮಾಡುವಾಗ ನೋಡಿದ್ರು, ತಾನೇ ಕೆಡುವುದಲ್ಲ ಎಲ್ಲರನ್ನ ಕೆಡಿಸಿದ ಅಂತ ಹೇಳಿದರೆ ತುಂಬಾ ಸಿಟ್ಟಿನಿಂದ ಬಂದ. ಎಷ್ಟೋಯ ಮಂದಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರ, ನನ್ನ ಬಿಟ್ಟು ಜಗದೀಶ್ವರ ಯಾರಿದ್ದಾರೆ? ಒಂದು ವೇಳೆ ಇದ್ದರೆ ಸರ್ವತ್ರ, ಒಂದು ವೇಳೆ ಅವರಿದ್ದಾರೆ ಎಲ್ಲಾ ಕಡೆ ಇರುವುದೇ ಆದರೆ ಅಕಸ್ಮಾತ್ ಸ್ತಂಭ ಏನಾದಷ್ಟು ಈ ಸ್ತಂಭದಲ್ಲಿ ಯಾಕೆ ಕಾಣಲ್ಲ ಅಂತ ವಿಶೇಷವಾಗಿ ಖಡ್ಡ ಹಿಡಿದುಕೊಂಡು ನಿನ್ನ ತಲೆಯನ್ನ ಹಾರಿಸಿಬಿಡುತ್ತೇನೆ ಅಂತ ಬರ್ತಾ ಇದ್ದಾನೆ. ಬಂದು ಸ್ತಂಭಂ ತತಾಡ ಅತಿ ಬಲ ಸ್ವಮೃಷ್ಟಿನ, ತನ್ನ ಮುಷ್ಟಿಯಿಂದ ಭೀಕರವಾಗಿ ಹೊಡೆದ. ಹೊಡೆದ ಕೂಡಲೇ ಮಹಾಭೀಕರವಾದ ನಾಗ ಬರ್ತಾ ಇದೆ, ಆ ಶಬ್ದದಿಂದಲೇ ಬ್ರಹ್ಮಾಂಡ ಕಟಾಗ ಸೇರಿ ಹೋಯಿತು. ಹೇಳ್ತಾರೆ, ಲಟ 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 ಕಟಿ ಸೀವನ ದಂಡ ಪುಟ ಪಟ ಪುಟ ಕಡದಿ ಬಿಚ್ಚುದಲಿರಲು. ಏನ ಸ್ವಾಮಿ ಬಂದ ಶಬ್ದಕ್ಕೇನೆ ಬ್ರಹ್ಮಾಂಡ ಕಟಾಟ ಸೀಳಿ ಒಡಭೋಯ್ತಂತೆ. ಬ್ರಹ್ಮದೇವರು ಬಿಟ್ಟು ನಿಂತವರೆಲ್ಲ ಅಂದುಕೊಂಡಂತೆ, ಅಪ್ಪ ಪ್ರಳಯ ಬಂತು ಅಂತ ಓಡಿದರಂತೆ. ಆ ರೀತಿ ಆಯಿತು ಸ್ವಾಮಿ ಶಕ್ತಿಯನ್ನು ತೋರ್ತಾ ಇದ್ದಾರೆ. ಒಳಗಿಂದ ಬರ್ತಾ ಇದ್ದಾರೆ, ತಾನಾಗಿ ನೋಡ್ಲಿಕ್ಕೆ ನೋಡಿದ ಕಾಣಿಸಲಿಲ್ಲ, ದೇವ ತಾನಾಗಿ ದರ್ಶನ ಕೊಟ್ಟ. ನಾನಾಗಿ ಕೊಡುತ್ತೇನೆ, ನೀವಾಗಿ ನೋಡಿದರೆ ಕಾಣಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಸತ್ಯಂ ವಿಭಾತಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ದೃಶ್ಯತಾತ್ಯಕೃತ ರೂಪಮುದ್ವಹನ್ ಸ್ತಂಭೇ ಸಭಾಯ. ಸ್ವಾಮಿ ಹೊರಗೆ ಬಂದ, ತೋರಿಕೊಡ್ತಾ ಇದ್ದಾನೆ, ನಾನು ಜಡ ವಿಲಕ್ಷಣ, ಜಡದಿಂದ ಬಂದಿದ್ದೇನೆ, ಜಡ ಅಲ್ಲ, ಜಡದೊಳಗೆ ಇದ್ದೇನೆ, ಕಣ ಕಣದಲ್ಲಿ ವ್ಯಾಪ್ತನಾಗಿದ್ದೇನೆ. ಎಲ್ಲಿ ಏನು ಮುಳ್ಳಿನ ಕೊನೆಯಲ್ಲಿ, ಎಳ್ಳಿನ ಕೊನೆಯಲ್ಲಿ, ಎಲ್ಲ ಠಾವಿನಲ್ಲಿ ಲಕ್ಷ್ಮಿ ನಲ್ಲನಿದ್ದಾನೆ ಎಂಬುದನ್ನು ತೋರಿಕೊಳ್ಳಲಿಕ್ಕೆ ಎಲ್ಲರಿಗೂ ಜಪದ ಸಿದ್ಧಿ, ಪ್ರಹ್ಲಾದರಾಜರ ಮಂತ್ರ ಜಪದ ಸಿದ್ಧಿಗಾಗಿ ಹೊರಗೆ ಬಂದ ಸ್ವಾಮಿ. ಅದಕ್ಕೆ ವಾದಿರಾಜರು ಸ್ವಲ್ಪ ಚಟಾಕಿಯಿಂದ ಕರೀತಾರೆ, ದೇವರನ್ನು ಚಟಾಕಿ ಹರಸ್ತಾರೆ. ಕಂಬದ ಪೂಜೆ ಹೊರಗೆ ಬಾರದು. ಸಂಭಾರಪಕ, ಏ ಸಂಭಾರಪಕ, ಕಂಬದ ಪೂಜೆ ಅಂದ್ರು. ನೀ ಅಪ್ಪ ಇಲ್ಲ ಅಮ್ಮ ಇಲ್ಲ, ಅಪ್ಪ ಕಂಬನೆ ಅಮ್ಮನು ಕಂಬನೆ ಅಂದ್ರು. ನಂತರ ಹೊರಗೆ ಬಂದ, ಮಧ್ಯಾಹ್ನ ಕಾಲದಲ್ಲಿ ಬಂದ, ಸಂಜೆವರೆಗೂ ಯುದ್ಧ ಮಾಡಿದ, ತುಂಬಾ ಸುಂದರವಾಗಿ ಯುದ್ಧ ಮಾಡಿದ, ದೈತ್ಯರಿಗೆ ಮೋಹ ಬರುವಷ್ಟು ಯುದ್ಧ ಮಾಡಿದ. ಕೊನೆಗವರಿಗೆಲ್ಲರೂ ತಲೆಗೆ ಬಂದಂತೆ, ನಮ್ಮವರು ಯುದ್ಧ ಮಾಡುತ್ತಾರೆ, ಕೊನೆ ಏನೋ ಮೋಸ ಮಾಡಿ ಕೊಂದು ಬಿಡುತ್ತಾನೆ ಹರಿ, ಅಡ್ಡಿ ಇಲ್ಲಪ್ಪ ನಾವು ಮತ್ತೆ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಆ ತರ ಕನ್ಫರ್ಮೇಶನ್ ಕೊಡುವಷ್ಟು ಮಾಡಿದಂತೆ. ಅದಕ್ಕೆ ಸಂಜೆವರೆಗೂ ಯುದ್ಧ ಮಾಡಿದ. ದ್ವಾರದಲ್ಲಿ ತೊಡೆಗಳಲ್ಲಿ ಹಾಕೊಂಡ, ಸೀರೆ ಬಿಟ್ಟ ಅವನನ್ನ, ದದಾರ ಲೀಲಯ ಉಗುರಿಂದ ಸೀರಿದ, ಕರಳನ್ನ ಕೊರಳಲ್ಲಿ ಹಾಕೊಂಡ. ಏನ ಸೀಳುವಾಗ ಹೊಟ್ಟೆಯಿಂದ ರಕ್ತ, ಬಿಸಿ ಬಿಸಿ ರಕ್ತ ಉಕ್ಕೇರಿ ಸುಳಿತಾ ಇದೆ. ಆ ಸುಳಿದಂತ ರಕ್ತ ದೇವರ ಕೆಂಪು ಬಂಗಾರದ ಮುದ್ದೆ. ನರಸಿಂಹ ಹೇಳ್ತಾರೆ, ಬಂಗಾರ ಮುದ್ದೆ ಮಾಡಿದರೆ ತಯಾರಾಗಬೇಕು, ಅಷ್ಟು ಚೆನ್ನಾಗಿದ್ದಾನೆ ಸ್ವಾಮಿ. ಮೈಯೆಲ್ಲ ಬಂಗಾರದ ಮುದ್ದೆ, ಆ ಸೀಳತಾ ಇದ್ರೆ ಎಲ್ಲ ಸಿಡಿತಾ ಇದೆ. ಮುಖಕ್ಕೆಲ್ಲ ರಕ್ತ, ಕೇಸರಕ್ಕೆಲ್ಲ ರಕ್ತ, ಎಲ್ಲ ರಕ್ತಮಯ ಆಗ್ತಾ ಇದೆ. ಒಳಗೆ ಕರಡನ್ನ ತೆಗೆದ, ಕೆಂಪು ಕರಡನ್ನ ತೆಗೆದು ತನ್ನ ಕೊರಳಲ್ಲಿ ಹಾಕಿದ. ಹೇಳ್ತಾ ಇದ್ದಾರೆ, ಆ ಕರಡು ಪವಿತ್ರವಾದದ್ದು, ಪ್ರಹ್ಲಾದ ಇದ್ದ ಜಾಗ, ತುಳಿಯಬಾರದು ಅಂತ ಕೊರಳಲ್ಲಿ ಹಾಕಿದ. ಅಂತ ಹೃದಯ ತೆಗೆದ, ಇಲ್ಲಿ ನಾನಿದ್ದ ಜಾಗ, ಇಲ್ಲಿ ತುಳಿಯಬಾರದು ಅಂತ ತೆಗೆದು ಪಕ್ಕಕ್ಕಿಟ್ಟ, ಶರೀರ ಬಿಸಾಡಿದ. ಅಲ್ಲ, ಉಗುರಿನಿಂದ ಯಾಕೆ ಸೀಳಿದ ಅಂತ ಈ ಪ್ರಶ್ನೆ ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೋಬೇಕು. ದೇವ ಏನು ಕೆಲಸ ಮಾಡಿದರೂ ಕೂಡ ಎರಡು ಇಟ್ಟುಕೊಂಡಿರ್ತಾನೆ, ದೈತ್ಯಾನಾಂ ವಂಚನಾಯಚ ಜ್ಞಾನಿನಾಂ ಜ್ಞಾನಸಿದ್ಧಯೇ ಕೇಳಿದ್ರು. ಅಲ್ಲ, ಉಗುರಿಂದ ಯಾಕೆ ಸೀಳಿದೆಯ? ಅಲ್ಲ, ಈ ದೈತ್ಯರಿಗೆಲ್ಲ ನೋಡಿ, ಈ ಹಿರಣ್ಯ ಕಸುಪುವಿಗೆ ತಲೆಯಲ್ಲಿ ಇಷ್ಟೇ ಕೂತಿದೆ. ಏನಂತ ಅಂದರೆ, ಮೊದಲು ಸಂಕಲ್ಪ ಮಾಡುತ್ತಾನೆ. ಏನು ತಾಯಿಗೆ ಬುದ್ಧಿ ಅಂದ್ರೆ, ಒಳ್ಳೆ ಉಪದೇಶ ಕೊಡ್ಲಿಕ್ಕೆ ಮೊದಲು ಮಾತ ಹೇಳುತ್ತಾರೆ ತನ್ನವರ ಹತ್ರ, ನನ್ನ ಸೋದರ ಹಿರಣ್ಯಾಕ್ಷನನ್ನ ಕೊಂದು ಬಿಟ್ಟ ಹರಿ, ಈ ಹರಿಯನ್ನ ಹೇಳ್ತಾನೆ ನನ್ನ ಶೂಲದಿಂದ ಕೊಲ್ಲುತ್ತೇನೆ. ಕಲ್ಪನೆ ನೋಡಿ ದೇವರ ಬಗ್ಗೆ, ಇವರ ಕಲ್ಪನೆ ಹೇಗಿರುತ್ತೆ? ನಾನು ಕೊಲ್ಲುತ್ತೇನೆ ಮಚ್ಚೂಲ ಭಿನ್ನ ಗ್ರೀವಸ್ಯ ಗೋರಿನ ಹೃದಯ, ಇವನಿಗೆ ತುಂಬಾ ರಕ್ತ ಇದೆ ಇವನಲ್ಲಿ, ಆ ರಕ್ತದಿಂದ ನನ್ನ ಭ್ರಾತರನ್ನು ತರ್ಪಯಿಷ್ಯೆ, ನನ್ನ ಸೋದರನ ತರ್ಪಣೆ ಕೊಡುತ್ತೇನೆ. ಕಲ್ಪನೆ ಏನು ಬಂತು? ನನ್ನಂತೆ ಶರೀರ ಇವರಿಗೂ ಇದೆ, ಇವನಿಗೆ ನನ್ನಂತೆ ಉಸಿರಾಟ ಇದೆ, ನನ್ನಂತೆ ರಕ್ತ ಇದೆ, ಆ ರಕ್ತ ತೆಗೆದು ಬಿಡುತ್ತೇನೆ, ಕೊಲ್ಲಲಿಕ್ಕೆ ಸಾಧ್ಯ. ಯಾರ ಬಗ್ಗೆ? ಶ್ರೀಹರಿಯ ಬಗ್ಗೆ ಇವನ ಕಲ್ಪನೆ, ಬ್ರಹ್ಮದೇವರ ಬಗ್ಗೆ ಇವನ ಕಲ್ಪನೆ. ಬ್ರಹ್ಮದೇವರು ನನ್ನಂತೇನೆ ಚೂರು ತಪಸ್ಸು ಜಾಸ್ತಿ ಮೇಲೆ ಕೂತಿದ್ದಾರೆ, ನಾನು ಸಾಲನ್ನ ಕಳ್ಕೊಂಡು ತಪಸ್ಸನ್ನು ಜಾಸ್ತಿ ಮಾಡಿ ನಾನಲ್ಲಿ ಕೂತು ಎಣಿಸಿ ಬಿಡುತ್ತೇನೆ. ಇದಿತ್ತು ತಲೆಯಲ್ಲಿ. ಒಟ್ಟಾರೆ ಅವನ ತಲೆಯಲ್ಲಿದ್ದದ್ದೇನು? ಜಗತ್ತಿನಲ್ಲಿ ಇರೋದು ಎರಡೇ, ಒಂದು ಜೀವ ಒಂದು ಜಡ. ಬ್ರಹ್ಮನೂ ಜೀವನೇ, ಹರಿಯೂ ಜೀವನೇ. ಅವನ ತಲೆಯಲ್ಲಿ ತಲೆ ಮೊದಲಿಂದ ಹೇಳ್ತಾ ಅವರ ಮೊದಲೇ ಕೊನೆಗೆ ಕೇಳಿದ. ಒಟ್ಟಾರೆ ಜೀವ ಜಡ ಅಂದ್ರೆ ಈ ಉಸಿರಾಟ ಇರುವಂತ ವ್ಯಸುಭಿರುವ ಅಸುಮಧಿರುವ ಪ್ರಾಣ ಇಲ್ಲದವುಗಳು ಪ್ರಾಣ ಇದ್ದವುಗಳು ಎರಡರಿಂದ ಸಾವು ಬರಬಾರದು ಅಂತ ಕೇಳಿದ್ದ. ಅದಕ್ಕೆ ದೇವರು ಬಂದು ಕೊಂದದ್ದು. ಇಲ್ಲಿ ದೇವ ಉಗುರಿನಿಂದ ಕೊಂದ. ದೇವರ ಉಗುರು ನಮ್ಮ ಉಗುರಿನಂತೆ ಅಲ್ಲ. ಸಾಮಾನ್ಯವಾಗಿ ಹೇಳೋದೇನು, ಈ ಉಗುರು ಬೆಳೆಯಂತೆ ಅದಕ್ಕೆ ಜೀವ ಇದ್ದಂತೆ, ಎದ್ದರೆ ಅದಕ್ಕೆ ಜೀವ ಇಲ್ಲ. ಅದಕ್ಕೆ ಜೀವ ಇದ್ದದ್ದು ಹೌದು, ಜೀವ ಇಲ್ಲದ್ದು ಹೌದು, ಎರಡಕ್ಕೂ ಮತ್ತೆ ಇದೆ, ಅದರಿಂದ ಕೊಂದ ಅಂತ. ಆದರೆ ದೇವರ ಉಗುರು ಜ್ಞಾನಾತ್ಮಕವಾದ್ದು, ಅವನೇ ಅವರ ಉಗುರು, ಅದರಿಂದ ಕೊಂದಾಗ ಮತ್ತೆ ವರ ಸತ್ಯ ಹೇಗಾಯಿತು ಅಂದರೆ, ಹೇಳ್ತಾರೆ ಅವನು ಕೇಳಿದ್ದೇನು, ಜೀವರಿಂದ ಸಾವು ಬೇಡ, ನಾರಾಯಣನು ನನ್ನಂತೆ ರಕ್ತಮಯ ಅವ ಅಂತ ಕಳ್ಕೊಂಡಿದ್ದ. ಅದಕ್ಕೆ ಅವನ ತಲೆಯಲ್ಲಿ ನಮಕ್ಕಿಂತ ವಿಲಕ್ಷಣ ಒಬ್ಬನಿದ್ದಾನೆಂಬ ಕಲ್ಪನೆಯೇ ಇಲ್ಲ. ಅದಕ್ಕೆ ಅವನು ಕೇಳಿದ್ದು ಪ್ರಾಣಿಗಳಿಂದ ಜೀವ ಇರುವಂತ ಇಂಥವರಿಂದ ಸಾವು ಬೇಡ ಅಂದಿದ್ದು. ಅದಕ್ಕೆ ನಾನು ಜೀವ ಜಡ ವಿಲಕ್ಷಣ ಆದ್ದರಿಂದ ಕೊಂದೆ ಅಂತ ದೇವ ಹೇಳಿದ. ಆದ್ದರಿಂದ ದೇವರ ಉಗುರು ದೇವರೇ, ದೇವರು ಕೊಂದದ್ದು ಹೇಗೆ ಜೀವಜನ ವಿಲಕ್ಷಣ ಆದ್ದರಿಂದ ಕೊಂದದ್ದು. ಆಗ ಮತ್ತೋ ಒಂದು ಪ್ರಶ್ನೆ ಬರುತ್ತೆ, ಹೌದಪ್ಪ ನೀವು ಜೀವಜನ ವಿಲಕ್ಷಣ ಹೌದು, ಅಂತ ಕಾರಣಕ್ಕೆ ಉಗುರಿಂದ ಯಾಕೆ ಬಂದ್ಯ? ಆಯುಧದಿಂದ ಕೊಲ್ಲಬಹುದಲ್ಲ, ಇಲ್ಲ ನಿನ್ನ ಆಯುಧ ನೀನೇ ಅಥವಾ ಕೈಯಿಂದ ಹೊಡೆದುಕೊಂಡು ಏನೂ ಮಾಡಬಹುದಾಗಿತ್ತಲ್ಲ, ಹೊತ್ತು ಉಗುರು ಬಿಡಿಸಿಕೊಂಡು ಉಗುರನ್ನು ಕೇಳಬೇಕಾದ ಅವಸರ ಏನಿತ್ತು? ಇದು ಮತ್ತು ದೇವರಲ್ಲಿ ಕಟ್ಟಿ ಉಳಿಯುತ್ತಲ್ಲ. ಅದಕ್ಕೆ ನಗತಾ ಹೇಳ್ತಾನೆ, ಅಲ್ಲಪ್ಪ ದೇವತೆಗಳು ನಿಮಗೀ ಜ್ಞಾನ, ನನ್ನ ಮಗುವಿಗೂ ನನಗೂ ವ್ಯತ್ಯಾಸ ಇಲ್ಲ ಅಂತ. ದೈತ್ಯರಿಗಿಲ್ಲ, ದೈತ್ಯರಿಗೆ ಅವರಂತೆ ನಾನು, ಅವರ ಉಗುರಿನಂತೆ ನನ್ನ ಉಗುರು. ಅದಕ್ಕೆ ಅವರ ತಲೆಯಲ್ಲಿ ಅಯ್ಯಯ್ಯೋ ವರ ಕೇಳೋ ಕಾಲಕ್ಕೆ ಕಿರಣ್ಯ ಕಡಿಮೆ ಸ್ವಲ್ಪ ಮಿಸ್ ಮಾಡಿಕೊಂಡ, ಸ್ವಲ್ಪ ತಲೆಯಲ್ಲಿ ಬರಲಿಲ್ಲ ಈ ಉಗುರೊಂದನ್ನು ನೋಡಪ್ಪ, ಇದಕ್ಕೆ ಪ್ರಾಣ ಇಲ್ಲ ಪ್ರಾಣ ಇದೆ. ಆದ್ದರಿಂದ ಈ ಹರಿ ಇದ್ದಾನಲ್ಲ ಬಹಳ ಬುದ್ಧಿವಂತ, ಆ ಪ್ರಾಣ ಇಲ್ಲದ ಪ್ರಾಣ ಇರುವಂತ ಉಗುರನಿಂದ ರಾಮ ಹಿರಣ್ಯಕಶಿಪುವನ್ನು ಕೊಂದ ಅಂತಲೇ ಅವರ ತಲೆಯಲ್ಲಿ ಕರ ಪರಮೇಶ. ದೈತರಿಗೆ ಅದೇ ಬರಬೇಕು, ಜ್ಞಾನಿಗಳಿಗೆ ಜ್ಞಾನ ಬರಬೇಕು. ಈ ರೀತಿಯಾಗಿ ಭಗವಂತ ಉಗುರಿನಿಂದ ಕೊಲ್ಲುವ ತಾತ್ಪರ್ಯ ಅಂತ ತೋರಿಕೊಡ್ತಾ ಇದ್ದಾರೆ. ಅದಕ್ಕೆ ಈಗಲೂ ಪ್ರವಚನದಲ್ಲಿ ಬಂದು ಕೂತರೂ ಅವರಿಗೆ ಬುದ್ಧಿ ಬರಲ್ಲ. ಯಾಕೆ ಅಂದ್ರೆ ಹರಿ ಅಂದ್ರೆ ಅಡ್ಡೇ ಅಂತ ಇರುತ್ತೆ ಅವರಿಗೆ, ದೇವರೇ ಕೊಡಲ್ಲ ಒಳಗೆ. ಆ ರೀತಿಯಲ್ಲಿ ದೈತ್ಯರನ್ನ ವಂಚನೆ ಮಾಡಲಿಕ್ಕಾಗಿ ಸ್ವಾಮಿ ಹಾಗೆ ಮಾಡಿದ. ಕೊನೆಗೆ ಪ್ರಹ್ಲಾದರಾಜರ ಸ್ತೋತ್ರಕ್ಕೆ ಮೆಚ್ಚಿದ. ಪ್ರಹ್ಲಾದರಾಜರು ನಾನು ವ್ಯಾಪಾರಿ ಅಲ್ಲ ಅಂತ ಹೇಳಿದಾಗ ಆನಂದ ಪಟ್ಟ, ಅನುಗ್ರಹ ಮಾಡಿದ, ಸಿಂಹಾಸನದಲ್ಲಿ ಕೂಡಿಸಿದ, ಅಭಿಷೇಕ ಮಾಡಿಸಿದ, ಅನುಗ್ರಹ ಮಾಡಿದ, ಹೊರಟ. ಕೊನೆಗೆ ಒಗ್ಗರಣೆ ಕೊಟ್ಟು ಹೊರಟ ಬ್ರಹ್ಮದೇವರಿಗೆ, ನೀವು ವರ ಕೊಟ್ಟದ್ದಕ್ಕೆ ತಾನೇ ಇಷ್ಟೆಲ್ಲ ಆಗಿದ್ದು. ಹೌದು ಸ್ವಾಮಿ, ನಾನು ವರ ಕೊಟ್ಟದ್ದಕ್ಕೆ ಇಷ್ಟ ಆಯಿತು, ಇನ್ನು ಮೇಲೆ ಇಂಥವರಿಗೆ ವರ ಕೊಡಬೇಡ ಅಂದ. ಸರಿ ಸ್ವಾಮಿ, ಹಾಗೆ ಆಯಿತು. ಯಾಕೆ ಬ್ರಹ್ಮದೇವರು ಸ್ವಾಮಿ ಏನು ಆಟ ಆಡಿದ್ರೆ ಸರಿ ತಲೆ ಬಾಗ್ತಾರೆ, ಆನಂದ ಪಡ್ತಾರೆ. ಅದಕ್ಕಲ್ಲಿ ಅನುಗ್ರಹ ಮಾಡಿ ಸ್ವಾಮಿ ಹೊರಟು ಹೋದ ಅಂತ ಬಲ್ಲಿಗೆ ಸಪ್ತಮ ಸ್ಕಂದ ಭಾಗವತವನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ನಂತರ ನಾಳೆ ಅಷ್ಟಮ ಸ್ಕಂದವನ್ನು ನೋಡೋಣ. ಶ್ರೀಕೃಷ್ಣ ಅರ್ಪಣ ಪಾಪ ಇಷ್ಟು ಒಲೆ ಆಯ್ತು ಕಡೆಗೆ ಬಂದು ಮನಸ್ಸಿನ ಅನಿಸಿರುತ್ತೆ ಈ ಆಚಾರ ನನ್ನ ಕರ್ಕೊಂಡೇ ಬರಲ್ಲ ಅಂತ.